सुमतिभिरनुमेयं शुभ्रकायं सखायं सुखमयमनपायं मुक्त्युपायं विमायं बृहयमहममेयं ध्येयमाम्नायगेयं सदयमसदजेयं श्रीसहायं भजेयम् वेदव्यासगुणावासविद्याधीशसतां वशा माम् निराशं गतक्लेशं कुर्वनाशं हरेनिशम् लक्ष्मीं लक्षणसम्पन्नां लक्ष्मणाग्रजकाङ्क्षिणीं लक्षयामि क्षणं लक्षवित्तदात्रीं कटाक्षतः सत्सङ्गमानससरोवरमध्यवर्ती कृष्णाङ्घ्रिजालुकमलार्पितचित्तवृत्तिः शास्त्रातिमञ्जुपदरञ्जितरम्यसंसदास्माकहृत्सरसिजेस्तु समध्वहंसः तपोविद्याविरक्त्यादिसद्गुणमुखाकरानहम् वादिराजगुरून्वन्देहयग्रीवदयाश्रयान् चित्रैःपदैश्च गम्भीरैर्वाक्यैर्मानैरखण्डितैः गुरुभावं व्यञ्जयन्ति भाति श्रीजयतीर्थवाक् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये दुर्वादिध्वान्तरवै वैष्णवेन्दीवरिन्दवे श्रीराघवेन्द्रगुरवे नमोऽत्यन्तदयालवे रक्षयित्रे पोषयित्रे विद्यादात्रे मनस्सते पित्रे मात्रे च मित्राय विश्वेशगुरवे नतिः आपादमूलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः हरिः ॐ श्रीवेदान्तमहाचलं हि परितः संयोज्य सूत्रालिपम् सद्वातागमपोषितात्महृदयं तत्पूर्वपक्षासुरैः सिद्धान्तोक्तिसुरेश्वरैश्च मदितो यः कृष्णदुग्धाम्बुभिः स्वीयानाम् अमृतं प्रयच्छति समां पयाद्गुणोद्यन्मणिः ततो यशोदां स्वकुलस्य पुण्यलसद्यशोदां हि करिष्यमाणः स गोकुलं गोकुलगोपपुञ्जविभूषितं प्राविशदब्जनेत्रः ಕೃಷ್ಣ ಗೋಕುಲಕ್ಕೆ ಹೋಗ್ತಾನೆ. ಗೋಕುಲದಲ್ಲಿ ಯಶೋದೆ ಮನೆಯಲ್ಲಿರ್ತಾನೆ. ಯಶೋದೆ ಮನೆಯಲ್ಲಿ ಕೃಷ್ಣ ವಾಸ ಮಾಡ್ತಾನೆ. ಅವಳು ಇಲ್ಲಿಯ ತನಕ ಹೆಸರಿಗೆ ಯಶೋದೆ ಆಗಿದ್ದು, ಕೃಷ್ಣ ಅವಳ ಮನೆಗೆ ಬಂದ ಮೇಲೆ ನಿಜವಾಗಿ ಯಶೋದೆ ಆಗ್ತಾ ಇದ್ದಾಳೆ. ಯಶೋದ ಅಂತ ಅವಳ ಹೆಸರು. ಯಶೋದ ಅಂದ್ರೆ ಯಶಸ್ಸನ್ನ ದ ಕೊಡುವವಳು ಅಂತ. ಕುಲಕ್ಕೆ ಯಶಸ್ಸನ್ನು ಕೊಡುವವಳು. ಕುಲಕ್ಕೆ ಯಾವಾಗ ಯಶಸ್ಸು ಬಂತು? ಯಾವಾಗ ಕೃಷ್ಣನ ಲಾಲನೆ ಪೋಷಣೆಯನ್ನು ಮಾಡ್ತಾ ಇದ್ದಾಳೆ, ಕೃಷ್ಣನ ಮುದ್ದಾಡ್ತಾ ಇದ್ದಾಳೆ, ಆಡಿಸ್ತಾ ಇದ್ದಾಳೆ, ಅಂದಿನಿಂದ ಅವಳು ಯಶೋದೆ ಆಗ್ತಾಳೆ. ಆದ್ದರಿಂದ ಅವಳು ಅವತ್ತಿನಿಂದ ಯಶೋದೆ ಆಗ್ತಾ ಇದ್ದಾಳೆ ಅಂತ ಹೇಳ್ತಿದ್ದಾಳೆ. ಆ ಯಶೋದೆಯ ಮನೆಗೆ ಕೃಷ್ಣ ಬಂದ. ಕೃಷ್ಣ ಅಲ್ಲಿ ವಾಸ ಮಾಡ್ತಾ ಇದ್ದಾನೆ. ಕೃಷ್ಣನನ್ನ ಅಲ್ಲಿ ಇಟ್ಟಿದ್ದಾನೆ ಆ ವಸುದೇವ. ಅಲ್ಲಿರುವಂತಹ ದುರ್ಗೆಯನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ. ದುರ್ಗಾದೇವಿ ಅಲ್ಲಿ ಇರ್ಲಿಲ್ಲಂತೆ. ಕೃಷ್ಣ ತನ್ನ ಹೆಂಡತಿಯನ್ನು ನೋಡಬೇಕು ಅಂತ ಇದು ಓಡಿ ಬಂದ. ಹೆಂಡತಿ ಇರಬೇಕು ಬೇಡ, ನಿಮ್ಮ ಯಜಮಾನರು ಬಂದಿದ್ದಾರೆ ಅಂತ. ಇಲ್ಲಂತೆ, ಓಡಿ ಹೋಗ್ತಾ ಇದ್ದಾಳಲ್ಲ. ಅದ್ ಯಾಕೆ ಹೋಗ್ತಿದ್ದಾಳೆ ಅಂತಂದ್ರೆ, ಭಗಿನಿತ್ವ ಮಧ್ಯ ಕ್ಯುಬೇಯುಷಿ ತತ್ರಣ ಸಾಸ್ಥಿರಾಸಿ. ಅವಳು ಅಲ್ಲಿರ್ಲಿಕ್ಕೆ ಇಷ್ಟ ಆಗ್ಲಿಲ್ಲಂತೆ. ಯಾಕೆ ಅಂತಂದ್ರೆ, ಒಂದು ಕಾರಣ ಶಿಶು ಆಗಿದ್ದಾನೆ. ಶಿಶು ಆಗಿರುವಂತಹ ತನ್ನ ಪತಿಯನ್ನು ನೋಡ್ಲಿಕ್ಕೆ ಅವಳಿಗೆ ಇಷ್ಟ ಆಗ್ಲಿಲ್ಲಂತೆ. ನಿಜವಾದ ವೈಕುಂಠದಲ್ಲಿ ವಾಸ ಮಾಡಿರುವಂತಹ ಭಗವಂತನ ಆ ರೂಪವನ್ನು ನೋಡಿ ಆನಂದ ಪಡುವಂತಹ ಆ ವಿಮುಕ್ತ ವರ್ಗಾಧಿಪತಿಂ ಪತಿಂ ಶ್ರೀಹಿ ಶಿಶುಂತ ಮಾಲೋಕ್ಯ ಸುಲಜ್ಜಿತೇವ. ವಿಮುಕ್ತರಿಗೆಲ್ಲರಿಗೂ ಅಧಿಪತಿಯಾದಂತಹ ಭಗವಂತ ಇವತ್ತು ಶಿಶುವಾಗಿದ್ದಾನಲ್ಲ ಅನ್ನೋದನ್ನ ಕಂಡು ಅವಳಿಗೆ ನಾಚಿಗೆ ಆಯ್ತಂತೆ. ಸುಲಜ್ಜಿತೇವ, ನಾಚಿ ದುರ್ಗೆಯನ್ನು ಇರುದೇನೆ ಹೋಗ್ತಾ ಇದ್ದಾಳೆ. ಮತ್ತೊಂದು ಕಾರಣ, ಹರೇ ಪ್ರಿಯ ತದ್ ಭಗಿನಿತ್ವ ಮಧ್ಯ ಕ್ಯುಪೇಯುಷಿ ತತ್ರಣ ಸಹ ಸ್ಥಿರಾಜೀತ್. ಭಗವಂತನ ಮಡದೇವಳು ದುರ್ಗಾದೇವಿ, ಆದ್ರೆ ಈ ಅವತಾರದಲ್ಲಿ ಏನಾಗಿದೆ, ತಂಗಿ ಆಗಿಬಿಟ್ಟಿದ್ದಾಳೆ. ನಂದಗೋಪನ ಮಗಳಾಗಿ ತಂಗಿ ಆಗಿಬಿಟ್ಟಿದ್ದಾಳೆ. ಆದ್ದರಿಂದ ಮಡದಿಯಾದವಳಿಗೆ ತಂಗಿ ಆಗಿರೋದನ್ನು ಸಹನೆ ಮಾಡ್ಲಿಕ್ಕೆ ಆಗಿಲ್ಲ. ಸಹಿಸದೇನೆ ಅಂತಹ ಪತಿಯನ್ನ ಅಣ್ಣನನ್ನಾಗಿ ಪಡೆದುಕೊಂಡು ಅವನನ್ನ ಪಕ್ಕದಲ್ಲಿ ಇಟ್ಕೊಂಡು ಇರ್ಲಿಕ್ಕೆ ಅವಳಿಗೆ ಆಗ್ಲಿಲ್ಲ. ಆದ್ರಿಂದ ದುರ್ಗಾ ಅದಿಗೆ ಹೋಗ್ತಾ ಇದ್ದಾಳೆ ಅಂತ ಹೇಳ್ತಿದ್ದ. ಉಪೇಯುಷಿ ತತ್ರಣ ಸಾಸ್ಥಿರಾಸೀತ್. ಹೀಗಾಗಿ ದುರ್ಗಾದೇವಿ ಅಲ್ಲಿದ ಮಧುರಾ ನಗರಿಗೆ ಹೋಗ್ತಾ ಇದ್ದಾಳೆ. ವಸುದೇವ ಮಧುರಾ ನಗರಿಗೆ ದುರ್ಗಾದೇವಿಯನ್ನು ಕರೆದುಕೊಂಡು ಬಂದಿದ್ದಾಳೆ. ಬಂದ್ಲು ದುರ್ಗಾದೇವಿ ಯಾವತ್ತು ಒಳಗಡೆ ಪ್ರವೇಶ ಮಾಡಿದ್ಲೋ ಆವಾಗ ಮತ್ತೆ ಎಲ್ಲ ಬಂಧನಗಳಾಗ್ತಾ ಇದೆ. ಮಾಯೆಗೆ ಅಭಿಮಾನಿ ನೋಡಿ, ತಮೋಭಿಮಾನಿನಿ ದುರ್ಗಾ ಅಂತ. ದುರ್ಗಾದೇವಿ ತಮಸ್ಸಿಗೆ ಅಭಿಮಾನಿನಿ ದೇವಿ. ಆದ್ದರಿಂದ ಶ್ರೀ ಭೂ ದುರ್ಗಾ ಅಂತ ಮೂರು ರೂಪಗಳಿವೆ ಲಕ್ಷ್ಮೀ ದೇವಿದು. ಶ್ರೀರೂಪ ಸತ್ವಕ್ಕೆ ಪ್ರೇರಕವಾದಂತಹ ರೂಪ, ಭೂರೂಪ ರಜೋಗುಣಕ್ಕೆ ಪ್ರೇರಕವಾದಂತಹ ರೂಪ, ದುರ್ಗಾರೂಪ ತಮೋಗುಣಕ್ಕೆ ಪ್ರೇರಕವಾದಂತಹ ರೂಪ. ಸತ್ವಗುಣದ ಪ್ರವೃತ್ತಿ ಅಂತಂದ್ರೆ ಜ್ಞಾನ, ಉತ್ಸಾಹ, ಇದೆಲ್ಲವೂ ಕೂಡ ಸತ್ವಗುಣದ ಪ್ರವೃತ್ತಿ. ರಜೋಗುಣದ ಪ್ರವೃತ್ತಿ ಅಂತಂದ್ರೆ ಸಿಟ್ಟು, ಕಾಮ, ಇದೆಲ್ಲವೂ ಕೂಡ ರಜೋಗುಣದ ಪ್ರವೃತ್ತಿ. ತಮೋಗುಣದ ವ್ಯಾಪಾರ ಅಂತಂದ್ರೆ ಆಲಸ್ಯ, ನಿದ್ರೆ, ಅಜ್ಞಾನ, ಅಂಧಕಾರ, ಇದೆಲ್ಲವೂ ಕೂಡ ತಮೋಗುಣದ ವ್ಯಾಪಾರಗಳು. ಈ ತಮೋಗುಣಕ್ಕೆ ಪ್ರೇರಕವಾದ ರೂಪ ದುರ್ಗಾರೂಪ. ಆದ್ದರಿಂದ ಬಂಧನ ಇದೆಲ್ಲವೂ ಕೂಡ ತಮಸ್ಸಿನ ವ್ಯಾಪಾರ, ನಿದ್ರೆ ಅದು ತಮಸ್ಸಿನ ವ್ಯಾಪಾರ, ಅದನ್ನೆಲ್ಲವನ್ನು ಮಾಡುವಂಥವ್ರು ದುರ್ಗಾದೇವಿ ಅಂಥವಳು ಬಂದಿದ್ದಾಳೆ, ಬಂಧನವನ್ನು ಹಾಕಿದ್ದಾಳೆ, ಮತ್ತೆ ಎಲ್ಲರನ್ನು ಎಬ್ಬಿಸಿದಳಂತೆ. ನಿದ್ರೆಯನ್ನು ಕೊಡುವವಳು, ನಿದ್ರೆಯನ್ನು ಬಿಡಿಸೋಳು ದುರ್ಗಾದೇವಿ. ನಾವಿವತ್ತು ವಿನಾಯಕನ ಪೂಜೆ ಮಾಡುತ್ತೇವೆ, ಯಾಕೆ? ಅವನು ವಿಘ್ನ ವಿನಾಯಕ, ವಿಘ್ನೇಶ. ವಿಘ್ನ ಕೊಡುವನು ಹೌದು, ವಿಘ್ನ ಕಳೆಯೋನು ಹೌದು. ದುಷ್ಟಾನಂ ವಿಘ್ನಕರ್ತ ಸುಚರಿತ ಸುಜನ ಸ್ತೋಮ ವಿಘ್ನ ಅಪಹರ್ತ. ಸಜ್ಜನರ ವಿಘ್ನವನ್ನು ಪರಿಹಾರ ಮಾಡ್ತಾನೆ, ದುಷ್ಟರ ವಿಘ್ನವನ್ನು ಕೊಡ್ತಾನೆ. ಆದ್ದರಿಂದ ವಿನಾಯಕನ ಪೂಜೆ ಮಾಡುತ್ತೇವೆ. ಹಾಗೆ ದುರ್ಗಾದೇವಿ ಪೂಜೆ ಮಾಡಬೇಕು, ಯಾಕೆ? ತಮಸ್ಸನ್ನು ಕೊಡುವವಳವಳು, ತಾಮಸ ಪ್ರವೃತ್ತಿಯನ್ನು ವ್ಯಾಪಾರವನ್ನು ಉಂಟು ಮಾಡುವವಳವಳು, ತಾಮಸ ವ್ಯಾಪಾರವನ್ನು ಪರಿಹಾರ ಮಾಡುವವಳು ಅವಳು. ಆದ್ದರಿಂದ ದುರ್ಗಾ ಸ್ತೋತ್ರವನ್ನು ರಾಜರು ಮಾಡ್ತಾರೆ. ದುರ್ಗಾ ಸ್ವರ್ಗಾಪವರ್ಗದ ಅಂತ ತಮೋಗುಣದ ವ್ಯಾಪಾರವನ್ನು ಪರಿಹಾರ ಮಾಡಿ ಸ್ವರ್ಗ ಅಪವರ್ಗನ್ನು ಕೊಡುವಂತಹ ದುರ್ಗಾದೇವಿ ಅಂತ ರಾಜರು ಸ್ತೋತ್ರ ಮಾಡ್ತಾರೆ, ದುರ್ಗಾ ಸ್ತೋತ್ರವನ್ನು ಮಾಡಿದ್ದಾರೆ. ಅಂತಹ ದುರ್ಗಾದೇವಿ ತಮಸ್ಸಿನ ವ್ಯಾಪಾರವನ್ನ, ನಿದ್ರೆ ಆಲಸ್ಯ ಪರಿಹಾರ ಮಾಡಲು ದುರ್ಗಾದೇವಿ ಆಗಿದ್ದಾಳೆ. ಆದ್ರಿಂದ ಅವರೆಲ್ಲರೂ ಕೂಡ ಎಚ್ಚರ ಪಡಿಸ್ತಾ ಇದ್ದಾಳಂತೆ. ಕೃಷ್ಣ ಇರುವಲ್ಲಿಯ ತನಕ ಎಲ್ಲರೂ ಕೂಡ ನಿದ್ರೆಯಲ್ಲಿದ್ದರು. ಕೃಷ್ಣ ಯಾವತ್ತಲ್ಲಿ ಹೋದ ದುರ್ಗಾದೇವಿ ಬಂದಿದ್ದಾಳೆ, ಜೋರಾಗಿ ದುರ್ಗಾದೇವಿ ಕೂಗ್ತಾ ಇದ್ದಾಳಂತೆ, ಗಟ್ಟಿಯಾಗಿ ಅಳತಾ ಇದ್ದಾಳಂತೆ. ಅತ್ತಾಗ ಎಲ್ಲರೂ ಕೂಡ ಎಚ್ಚರಾಗಿದೆ, ಕಾವಲುಗಾರರು ಎಲ್ಲರೂ ಕೂಡ ಎಚ್ಚರಾಗಿದೆ. ರಭಸವಾಗಿ ಓಡಿ ಹೋಗಿ ಕಂಸನಿಗೆ ತಿಳಿಸ್ತಾ ಇದ್ದಾರೆ, ದೇವಕಿಗೆ ಹೆಣ್ಣು ಮಗು ಆಗಿದೆ ಅಂತ. ಕಂಸ ಓಡಿ ಬಂದ, ಓಡಿ ಬಂದವನೇ ಆ ಮಗುವನ್ನು ಕಿತ್ಕೊಳ್ತಾ ಇದ್ದಾನಂತೆ. ದೇವಕಿ ತಡಿತಾಳೆ, ಅಣ್ಣ ನನಗೆ ಇದೊಂದು ಮಗು ಇದೆ, ಅದು ಹೆಣ್ಣು, ನಿನ್ನ ಸೊಸೆ ಆಗಬೇಕು, ಬಿಟ್ಟು ಬಿಡು ಇದನ್ನ ಅಂತ ದೇವಕಿ ಕೇಳಿದರೂ ಕೂಡ ಹಿಂಸಾಮಯವಾದಂತಹ ಸ್ವಭಾವ ಉಳ್ಳಂತಹ ಕಂಸ ಆ ಮಗುವನ್ನು ಕಿತ್ತುಕೊಂಡು ನೆಲಕ್ಕೆ ಅಪ್ಪಳಿಸಲಿಕ್ಕೆ ಅಂತ ಉಳಿದ ಆರು ಮಕ್ಕಳನ್ನು ಹೇಗೆ ಹೊಡೆದು ಹಾಕಿದ್ನೋ ಹಾಗೆ ಆ ಮಗುವನ್ನು ಕೂಡ ಅಪ್ಪಳಿಸಬೇಕು ಅಂತ ಹೋಗಿದ್ದಾನೆ. ಪ್ರಭಾತ ಕಾಲೇ ಕಲಮಭ್ರಗಾಸ ಪ್ರಬೋಧ್ಯ ಬಂಧಾತ್ ಪಿತರೌ ವಿಯೋಜ್ಯ ಹರೇರ್ ವಿಯೋಗೋದಿತ ಚಿತ್ತ ಚಿಂತಂ ವಿಭೇದ ಮಾತುಶಯನೀಯ ಸಂಸ್ಥಾ. ಬೆಳಗಿನ ಜಾವದಲ್ಲಿ ಅವನು ಕಂಸ ಆ ಮಗುವನ್ನು ಅಪ್ಪಳಿಸಲಿಕ್ಕೆ ಅಂತ ಹೋದಾಗ ದುರ್ಗಾದೇವಿ ಅಷ್ಟಭುಜಳಾಗಿ ನಿಂತುಕೊಂಡು ಕಂಸನ ಹೇಳ್ತಾ ಇದ್ದಾಳೆ, ಮೂರ್ಖ ನನ್ನನ್ನು ಕೊಲ್ಲಿಕ್ಕೆ ಹೋಗ್ತಾ ಇದೀಯಾ, ನಿನ್ನ ಮೃತ್ಯು ಬೆಳೀತಾ ಇದೆ, ಆಗಲೇ ಬೆಳೀತಾ ಇದೆ ಅಂತ ಕಂಸನಿಗೆ ಸೂಚನೆಯನ್ನು ಕೊಟ್ಟಿದ್ದಾಳೆ. ಇಷ್ಟು ಕಥೆಯೆಲ್ಲರೂ ಗೊತ್ತಿರುವಂತಹ ವಿಚಾರ. ರಾಜರು ಮುಂದೆ ಹೇಳ್ತಾರೆ, ಪ್ರಬೋಧ್ಯ ಬಂಧಾತ್ ಬಂಧಾತ್ ಪಿತರೌ ವಿಯೋಜ್ಯ. ಬಂಧನದಿಂದ ತಂದೆ ತಾಯಿಂದರನ್ನು ಮೋಚನಗೊಳಿಸ್ತಾ ಇದ್ದಾಳೆ. ಕಂಸ ಅವರನ್ನು ಬಿಡುಗಡೆ ಮಾಡಿದ. ವಿಭೇದ ಮಾತು ಶಯನೀಯ ಸಂಸ್ಥಾ. ಅವರಿಗೇನು ದುಃಖ ಇತ್ತು, ಎಂಟು ಜನ ಆ ಮಕ್ಕಳನ್ನು ಪಡೆದರೂ ಕೂಡ ಒಂದು ಮಗು ಕೂಡ ಹತ್ತಿರದಲ್ಲಿಲ್ಲ. ಆರು ಜನ ಮಕ್ಕಳು ಮೃತರಾಗ್ತಾ ಇದ್ದಾರೆ, ಏಳನೇದ್ದು ಗರ್ಭಸ್ರಾವಾಯಿತು, ಜಗತ್ತಿನ ಪ್ರಚಾರ ಆಯ್ತು. ಆದರೆ ಗರ್ಭವನ್ನ ಉದರಾಂತರವನ್ನು ಮಾಡಿದಂತಹ ಕ್ರಿಯೆ ದುರ್ಗಾದೇವಿ ವ್ಯಾಪಾರ. ಇನ್ನು ಎಂಟನೇ ಮಗು ಕೃಷ್ಣ, ಅವನು ಅವತಾರ ಮಾಡಿದ, ಅಲ್ಲಿಗೆ ಹೋದ, ಗೋಕುಲಕ್ಕೆ ಹೋದ. ಯಾವ ಮಕ್ಕಳು ಹತ್ತಿರದಲ್ಲಿಲ್ಲ, ಬಹಳ ದುಃಖ ಆಗ್ತಾ ಇದೆ ದೇವಕಿ ವಸುದೇವರಿಗೆ. ಆವಾಗ ದುರ್ಗಾದೇವಿ ಶಿಶುರೂಪವನ್ನು ಸ್ವೀಕಾರ ಮಾಡಿಕೊಂಡು ದೇವಕಿ ವಸುದೇವರ ಹತ್ರ ಇದ್ದಾಳೆ ಅಂತ ಹೇಳ್ತಿದ್ದಾರೆ. ಉಳಿದವರಿಗೆ ತೋರ್ತಿರ್ಲಿಲ್ಲ ಅಂತ. ದುರ್ಗೆ ಅಷ್ಟಭುಜವನ್ನು ಸ್ವೀಕಾರ ಮಾಡಿಕೊಂಡು ಅದೃಶ್ಯಳಾಗಿ ಹೋದ್ಲು ಅಂತ ಜಗತ್ತು ಕಂಡ್ರೆ ಉಳಿದವರು ಕಾಣದಂತೆ ದುರ್ಗಾದೇವಿ ಶಿಶುರೂಪಳಾಗಿ ದೇವಕಿ ವಸುದೇವರ ಹತ್ರ ಇದ್ದಾರೆ. ಆ ಮಗುವನ್ನ ದೇವಕಿ ದೇವಿ ಎತ್ತಾಡೋದು ಮುದ್ದಾಡಿಸೋದು ಎಲ್ಲವನ್ನು ಮಾಡ್ತಾ ಇದ್ದಾಳೆ. ಜಗತ್ತು ನೋಡಿದ ಎಲ್ಲ ಏನ್ ಅನ್ಕೊಳ್ಬೇಕು, ಇಷ್ಟು ಜನ ಮಕ್ಕಳನ್ನು ಪಡೆದ್ಲು ಒಂದು ಮಗು ಕೂಡ ಇಲ್ಲ, ಅದಕ್ಕೆ ಆ ಭ್ರಮೆಯಲ್ಲಿ ಹೀಗೆಲ್ಲ ಮಾಡ್ತಾ ಇದ್ದಾಳೆ ದೇವಕಿ ಅಂತ ಜಗತ್ತಿ ಭಾವನೆ ಬರಬೇಕು. ಆದರೆ ಶಿಶು ರೂಪದಲ್ಲಿ ದುರ್ಗಾದೇವಿ ಅಲ್ಲಿ ಇದ್ದಾಳೆ ಅಂತ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಂತರದಲ್ಲಿ ಇತ್ತ ಕೃಷ್ಣ ಅವತಾರ ಆಗಿದೆ. ಆ ಸಂಭ್ರಮ ಆ ಹೊತ್ತಿನಲ್ಲಿ ಸೂರ್ಯೋದಯ ಆಗ್ತಾ ಇದೆ. ಸೂರ್ಯೋದಯ ಅಂತಂದ್ರೆ ಸೂರ್ಯ ಎದ್ದು ಬಂದಂತೆ. ಒಬ್ಬ ಅರ್ಚಕ ದೇವಸ್ಥಾನ ಪೂಜೆಗೆ ಅಂತ ಹೋಗ್ತಾನಲ್ಲ, ಹಾಗೆ ಅರ್ಚಕನಂತೆ ಸೂರ್ಯ ಪೂಜೆಗೆ ಅಂತ ಬರ್ತಾ ಇದ್ದಾರಂತೆ. ನಮ್ಮ ದೇವರು ಬಂದಿದ್ದಾರಲ್ಲ, ಆ ದೇವರನ್ನು ಪೂಜೆ ಮಾಡೋಣ ಅಂತ ಬರ್ತಾ ಇದ್ದಾರಂತೆ. ಪೂಜೆ ಮಾಡ್ಬೇಕಾದ್ರೆ ಹೇಗೆ ಮಾಡ್ತಾರೆ? ಪೂಜೆ ಮಾಡಬೇಕಾದ್ರೆ ಶುದ್ಧರಾಗಿ ಸ್ನಾನ ಮಾಡಿಕೊಂಡು ಬಂದು ಅವನು ಫಲ ಪುಷ್ಪಗಳನ್ನೆಲ್ಲ ದೇವರ ಅರ್ಪಣೆಗೆ ಅಂತ ತುಳಸಿ ಪುಷ್ಪ ಅದನ್ನೆಲ್ಲ ಸ್ವೀಕಾರ ಮಾಡಿಕೊಂಡು ದೇವಾಲಯಕ್ಕೆ ಪ್ರವೇಶ ಮಾಡ್ತಾರೆ. ಹಾಗೆ ತನ್ನ ಕೈಗಳಿಂದೆಲ್ಲ ಪುಷ್ಪವನ್ನು ಸ್ವೀಕಾರ ಮಾಡಿಕೊಂಡು ಅರ್ಚಕನಾದವ ದೇವಾಲಯಕ್ಕೆ ಬರುವಂತೆ ಸೂರ್ಯ ಸಮುದ್ರದಲ್ಲಿ ಮುಳುಗಿ ಸ್ನಾನ ಮಾಡಿ ಮೇಲೆದ್ದು ಬಂದು ತನ್ನ ಕಿರಣಗಳಿಂದ ಕಮಲಗಳನ್ನೆಲ್ಲ ಅರಳಿಸಿ ಆ ಪುಷ್ಪಗಳನ್ನೆಲ್ಲ ಸ್ವೀಕಾರ ಮಾಡಿಕೊಂಡು ಭಗವಂತನ ಪೂಜೆಗೆ ಅಂತ ಬರ್ತಾ ಇದ್ದಾನೆ. ಸ್ನಾತ್ವಾ ಪೂರ್ವ ಪಯೋ ನಿಧಾವಚಲ ಸತ್ ಪೀಠಾಧಿರುಡಕ್ಕೈಹಿ. ಅವನ್ ಪೀಠವನ್ನು ಏರಿದ್ದಾನಂತೆ ಪೂಜೆಗೆ. ಯಾವ ಪೀಠ ಅಂದ್ರೆ ಅಚಲ ಪೀಠ, ಪರ್ವತವೇ ಪೀಠ. ಆ ಪೀಠವನ್ನು ಏರಿದ್ದಾನೆ. ಆ ಪೀಠದಲ್ಲಿ ಭದ್ರ ಆಸನದಲ್ಲಿ ಕುಳಿತುಕೊಂಡು ಪದ್ಮಾನಿ ಪ್ರತಿಗೃಹ್ಯ ಸಾಂದ್ರತಿ ಮೀರ ಅಣ್ಣುನ್ಮೂಲ್ಯ ರಾಗಾವೃತ. ಅರ್ಚಕನಾದವರ ಹೃದಯದಲ್ಲಿ ಅಜ್ಞಾನ ಅಥವಾ ತಮಸ್ಸಿನ ಈ ಗುಣಗಳು ಸಿಟ್ಟು ಅದ್ಯಾವುದು ಕೂಡ ಇರಬಾರದು. ಅದೆಲ್ಲವೂ ಕೂಡ ಹೋಗಿದೆ. ಸೂರ್ಯ ಬಂದು ಜಗತ್ತಿನೆಲ್ಲ ಬೆಳಗಿಸಿದ್ದಾನೆ, ಅಂಧಕಾರವನ್ನು ಕಳೆದು ಹಾಕಿದ್ದಾನೆ. ಪ್ರಕಾಶಮಯವಾದಂತಹ ಪ್ರದೇಶದಲ್ಲಿ ಸೂರ್ಯ ಪ್ರಕಾಶಮಾನನಾಗಿ ಮಾಡುತ್ತಾ ರಾಗಾವೃತ. ಅದಲ್ಲದೇನೆ ಪೂಜೆ ಬರಬೇಕಾದ್ರೆ ಏನು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ, ಅದಕ್ಕೆ ಪೂಜೆ ಮಾಡೋದು ಅಂತ ಹಾಗೆ ಅಂತ ಇರಬಾರದು. ಪೂಜೆ ಮಾಡಬೇಕಾದ್ರೆ ಭಕ್ತಿಯಿಂದ ಪೂಜೆ ಮಾಡಬೇಕು. ಭಗವಂತನ ಚಿಂತನೆ ಏನ್ ಮಾಡ್ತಾ, ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡಿದಾಗ ಭಗವಂತ ಪ್ರಸನ್ನನಾಗ್ತಾನೆ. ಹಾಗೆ ಸೂರ್ಯ ರಾಗಾವೃತ, ಕೆಂಪು ಬಣ್ಣ ನೋಡಿ, ಕೆಂಪು ಬಣ್ಣ ರಾಗಕ್ಕೆ ಸೂಚಕ. ಆದ್ರಿಂದ ರಾಗ ಭಕ್ತಿಗೆ ಅಂತಲೂ ತೋರಿಸ್ಕೊಳ್ತಾ ಇದೆ. ರಾಗಾವೃತ ಸಿಂಜತ್ ಪಕ್ಷಿ ಗಣಾನ್ ನಿಷಪ್ಯ ಪರಮಂ ಕೃಷ್ಣಾವತಾರಂ ರವಿಹಿ. ಅದು ಕೃಷ್ಣ ಅವತಾರ ಆಗಿದೆ ಅಂತ ಹೇಗೆ ಗೊತ್ತಾಯ್ತು ಅಂದ್ರೆ, ಸೂರ್ಯೋದಯ ಆಗುವ ಮೊದಲಿಗೆ ಹಕ್ಕಿಗಳೆಲ್ಲ ಕೂಗಿದ ನೋಡಿ. ಕೂಗಿ ಹೇಳಿದಂತೆ, ನೋಡಪ್ಪ ಸೂರ್ಯದೇವ, ನಿಮ್ಮ ದೇವರು ಬಂದಿದ್ದಾರೆ, ಅವತಾರ ಮಾಡ್ತಾ ಇದ್ದಾರೆ, ಆದ್ದರಿಂದ ನೀನು ಬೇಗ ಬಾ, ಪೂಜೆ ಮಾಡ್ಲಿಕ್ಕೆ ಬಾ ಅಂತ ಹಕ್ಕಿಗಳೆಲ್ಲ ಕೂಗಿ ಸೂರ್ಯನನ್ನು ಎಬ್ಬಿಸಿಕೊಂಡು ಕರ್ಕೊಂಡು ಬರ್ತಾ ಇದ್ದಂತೆ. ಸೂರ್ಯದೇವ ಬಂದು ಭಗವಂತನ ಪೂಜೆಗೆ ಅಂತ ಬಂದಿದ್ದಾನೆ. ಸಿಂಜತ್ ಪಕ್ಷಿ ಗಣಾನ್ ವಿಷಮ್ಯ ಪರಮಂ ಕೃಷ್ಣಾವತಾರಂ ರವಿಹಿ ತತ್ ಪೂಜಾರ್ಥಮಿವೋದಿತೋ ವ್ರಜಗ್ರಹ ದ್ವಾರೇಶು ತನ್ ಪ್ರಾಹಿಣೋತ್. ಹೀಗೆ ಸೂರ್ಯೋದಯ ಆಗಿದೆ. ನಂದಗೋಪ ಯಶೋದೆ ನೋಡ್ತಾ ಇದ್ದಾರೆ. ರಾತ್ರಿ ಹೊತ್ತಿನಲ್ಲಿ ಯಶೋದೆ ಹುಟ್ಟಿದ್ದು ಗಂಡೋ ಹೆಣ್ಣು ಅಂತ ಗೊತ್ತಿಲ್ಲ. ಆಯಾಸ ಹಾಗೆ ಮಲಗಿಬಿಟ್ಟಿದ್ದಾಳಂತೆ. ಗಂಡೋ ಹೆಣ್ಣು ಅಂತ ವಿಚಾರ ಗೊತ್ತಿಲ್ಲ. ಬೆಳಿಗ್ಗೆದ್ದು ನೋಡ್ತಾ ಇದ್ದಾಳೆ ಗಂಡು ಮಗು, ಆನಂದ ಆಗ್ತಾ ಇದೆ. ನಂದಗೋಪ ಎಲ್ಲ ನೋಡ್ತಾ ಇದ್ದಾರೆ, ಬಹಳ ಆನಂದ ಆಗ್ತಾ ಇದೆ, ಸಂತೋಷ, ಇಡೀ ಊರಿನಲ್ಲಿ ಸಂಭ್ರಮ. ನಂದಗೋಪ ಆ ಗೋಕುಲಕ್ಕೆ ಅರಸ, ವೈಶ್ಯರ ಆ ಕುಲಕ್ಕೆಲ್ಲ ಅರಸ ನಂದಗೋಪ. ಅವನ ಮನೆಗೆ ಎಲ್ಲರೂ ಕೂಡ ನೋಡ್ಲಿಕ್ಕೆ ಅಂತ ಬರ್ತಾ ಇದ್ದಾರೆ. ನಂದಗೋಪ ದಕ್ಷಿಣದಲ್ಲಿ ಸ್ನಾನವನ್ನು ಮಾಡಿ ಅವನು ಅನೇಕ ಜನ ಬ್ರಾಹ್ಮಣರಿಗೆಲ್ಲ ಬೇಕಾಟು ದಕ್ಷಿಣೆ ದಾನವನ್ನೆಲ್ಲ ಕೊಡ್ತಾ ಇದ್ದಾನಂತೆ. ಹುಟ್ಟಿದಾಕ್ಷಣದಲ್ಲಿ ಜಾತಕರ್ಮ ಆಗಬೇಕು ಅಂತ, ಹುಟ್ಟಿದಾಕ್ಷಣದಲ್ಲಿ ತಂದೆಯಾದವ ಸ್ನಾನ ಮಾಡಬೇಕು, ತಕ್ಷಣದಲ್ಲಿ ಅವಗಾಹನ ಮಾಡಬೇಕು. ಸರೋವರ ಅಥ ನದಿ ಆಗುತ್ತೆ ಅಂದ್ರೆ ಹಾರಬೇಕಂತೆ ತಕ್ಷಣದಲ್ಲಿ, ಸಂತೋಷ ಗಂಡು ಮಗು ಆಗಿದೆ ಅಂತ ಹಾರಬೇಕಂತ. ಎಷ್ಟು ಜೋರಾಗಿ ಹಾರಬೇಕು ಅಂದ್ರೆ, ಎಷ್ಟು ನೀರು ಮೇಲಕ್ಕೆ ಚಿಮ್ಮತ್ತೆ ಅಷ್ಟು ಒಳ್ಳೇದು ಅಂತ ಹೇಳ್ತಾರೆ. ಅಷ್ಟು ಜೋರಕ್ಕೆ ಹಾರಬೇಕಂತೆ, ಈಜು ಬರೋರ ಇದ್ರೆ ಒಳ್ಳೇದು. ಹಾಗೆ ಹಾರಿ ಸ್ನಾನ ಮಾಡಬೇಕು, ಅವಗಾಹನ ಮಾಡಬೇಕು. ಸ್ನಾನ ಮಾಡಿಕೊಂಡು ಬಂದು ಅವನು ಜಾತಕರ್ಮವನ್ನು ಮಾಡಬೇಕು, ಮಗುವಿಗೆ ಜಾತಕರ್ಮವನ್ನು ಮಾಡಬೇಕು ಅಂತ. ನಕ್ಷತ್ರಕ್ಕೆ ಅನುಗುಣವಾಗಿ, ಚರಣಕ್ಕೆ ಅನುಗುಣವಾಗಿ ಆ ಹೆಸರನ್ನು ಇಡಬೇಕು, ಆ ಜಾತಕರ್ಮ ಮಾಡಬೇಕು. ನಾಭಿಯ ಬಳ್ಳಿಯನ್ನು ಕತ್ತರಿಸ ತನಕ ಅಶೌಚ ಇಲ್ಲ, ಅಲ್ಲಿ ತನಕ ಶುದ್ಧಿ ಇರುತ್ತೆ. ನಾಭಿಯ ಬಳ್ಳಿ ಕತ್ತರಿಸಿದ ಮೇಲೆ ಆಮೇಲೆ ಅಶೌಚ ಉಂಟಾಗತ್ತೆ. ಆದ್ದರಿಂದ ಅವಾಗ ಇನ್ನೂ ಶುದ್ಧಿ ಇರುತ್ತೆ. ಅವನು ಸ್ನಾನ ಮಾಡಿ ಅವನು ಕರ್ಮವನ್ನು ಮಾಡಬಹುದು. ಕರ್ಮವನ್ನು ಮಾಡಿದ ನಂತರದಲ್ಲಿ ಅನಂತರದಲ್ಲಿ ಅವರಿಗೆ ಅಶೌಚ ಅಂತ ಇರುತ್ತೆ, ವೃದ್ಧಿ ಅಶೌಚ ಇರೋದು. ಹೀಗೆ ಜಾತಕರ್ಮವನ್ನು ಮಾಡ್ತಾ ಅವನು ಅನೇಕ ಜನ ಬ್ರಾಹ್ಮಣರಿಗೆ ಎಲ್ಲರಿಗೂ ಕೂಡ ದಕ್ಷಿಣೆಯನ್ನ ದಾನ ಕೊಡ್ತಾ ಇದ್ದಾನೆ, ಗೋಗಳನ್ನೆಲ್ಲ ದಾನ ಕೊಡ್ತಾ ಇದ್ದಾನಂತ. ಯಾಕೆ ಗೋಗಳನ್ನೆಲ್ಲ ದಾನ ಕೊಟ್ಟಂದ್ರೆ, ಕೃಷ್ಣ ಮುಂದೆ ಗೊಲ್ಲ ಅಲ್ವಾ, ಗೊಲ್ಲನಾಗ ಅನೇಕ ಗೋಗಳ ಪಾಲನೆ ಮಾಡಬೇಕು, ಗೋಗಳ ಪಾಲನೆ ಮಾಡ್ಬೇಕು, ಗೋಗಳು ಬೇಕಲ್ವಾ, ಅದಕ್ಕೆ ದಾನ ಕೊಡ್ತಾ ಇದ್ದಾನೆ. ದಾನ ಕೊಟ್ಟಷ್ಟು ಎಷ್ಟು ದಾನ ಕೊಡುತ್ತೆ ಅಷ್ಟು ಹೆಚ್ಚಾಗುತ್ತೆ. ಆ ದೃಷ್ಟಿಯಿಂದ ನಂದಗೋಪ ದಾನವನ್ನು ಕೊಡ್ತಾ ಇದ್ದಾನೆ, ಗೋಗಳನ್ನು ದಾನ ಕೊಟ್ಟು ಅನೇಕ ಗೋಗಳು ಸಮೃದ್ಧವಾಗಿ ಬೆಳೀಲಿ ಎಂಬ ದೃಷ್ಟಿಯಿಂದ ದಾನವನ್ನು ಕೊಡ್ತಾ ಇದ್ದಾನೆ. ವಿಪ್ರಋಷಿ ದೇವ ಪಿತೃಬಂಧಿ ಸುಹೃಜ್ಜನೇಭ್ಯ ವಿತ್ತಾನ್ಯದಾತ್ಕಿಲ ಸುತುಷ್ಟ ಮನಸ್ಸನಂದ ಇತ್ಥಂ ಮತಿರ್ ಮಮ ವಿಭೋ ಪಿತೃತಾಂ ಸ ಸಂಸ್ಥಾನ್ ಉದ್ವೀಕ್ಷ ತಾನ್ ಪ್ರಹ ಸತೋಭಿಮುಖಿ ಚಿಕೀರ್ಷು. ನಂದಗೋಪ ಅನೇಕ ಜನ ಬ್ರಾಹ್ಮಣರನ್ನ ಬನ್ನಿ ಬನ್ನಿ ಅಂತ ಕರೆದು ಬೇಕಾದಷ್ಟು ಗುಣಗಳನ್ನು ದಾನ ಕೊಟ್ಟಂತ. ಯಾಕೆ ದಾನ ಕೊಟ್ಟ ಅಂತ ಅಂದ್ರೆ ವಾದಿರಾಜರು ಹೇಳ್ತಾರೆ, ನಂದಗೋಪ ಯಾರು, ಇದ್ಯಾರಪ್ಪ ಇದು ಅಂತ ಕೇಳಿದ್ರೆ, ಯಾರ ಯಾರ ಕೃಷ್ಣನನ್ನು ತೋರಿಸಿ ಯಾರಿದು ಅಂತ ಕೇಳಿದ್ರೆ ಯಾರಾದ್ರೂ ನಂದಗೋಪ ಹೇಳ್ತಾರೆ, ಏ ನನ್ನ ಮಗ ಅಂತ ಹೇಳ್ತಾರೆ. ಪಕ್ಕದಲ್ಲಿ ಯಾರಾದರೂ ವಿದ್ವಾಂಸರು ಜ್ಞಾನಿಗಳು ತಿಳಿದವರಿದ್ರೆ, ಯಾಕಪ್ಪ ನಿನ್ನ ಮಗ ಅಂತ ಹೇಳ್ತೀವಿ ಅವನನ್ನ ಅಂತ ಬೈಬಾರದು ನೋಡಿ. ನಾಲ್ಕು ಜನರ ಮಧ್ಯದಲ್ಲಿ ನನ್ನ ಮಗ ಅಂತ ನಾಳೆ ಆ ನಂದಗೋಪ ಹೇಳಿಕೊಂಡಾಗ ಜ್ಞಾನಿಗಳಾದವರು ಆಕ್ಷೇಪ ಮಾಡಬಾರದು, ಯಾಕಪ್ಪ ನಿನ್ನ ಮಗನಲ್ಲದೇ ಇದ್ದವನ ಜಗತ್ತಿನ ತಂದೆ ನಿನ್ನ ಮಗ ಅಂತ ಹೇಳ್ಕೊಳ್ತೀಯ ಅಂತ ಆಕ್ಷೇಪ ಮಾಡಬಾರ್ದು. ನಾಲ್ಕು ಜನರ ಮಧ್ಯದಲ್ಲಿ ಆಕ್ಷೇಪ ಉಂಟಾಗಬಾರ್ದಿಲ್ಲ, ಸ್ವಲ್ಪ ಅವರಿಗೆಲ್ಲ ಕೈ ಸ್ವಲ್ಪ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಕೈ ಕೊಟ್ಟಾಗ ಬ್ರಾಹ್ಮಣರು ಕೆಳಗಡೆ ಸುಮ್ಮನೆ ಇರ್ತಾರೆ ಅನ್ನೋ ದೃಷ್ಟಿಯಿಂದ ಅವರಿಗೆಲ್ಲ ವಿತ್ತಾನ್ಯದಾತ್ಕಿಲ ಸುತೊಟ್ಟ ಮನಸ್ಸಂತಹ ಆ ಬ್ರಾಹ್ಮಣರಿಗೆಲ್ಲ ಬೇಕಾದಷ್ಟು ಗೋಗಳನ್ನ ದಕ್ಷಿಣೆಯನ್ನ ದಾನವನ್ನ ಕೊಡ್ತಾ ಇದ್ದಾರೆ. ಆ ಗೊಲ್ಲ ಬಾಲಕರೆಲ್ಲರೂ ಕೂಡ ಸೇರಿದ್ದಾರೆ. ಅವರೆಲ್ಲರೂ ಕೂಡ ಊರಿನ ಇಡೀ ಊರಿನಲ್ಲಿ ಸಂಭ್ರಮ, ಇಡೀ ಊರಿನಲ್ಲಿ ಉತ್ಸವ, ಎಲ್ಲ ಕಡೆ ಉತ್ಸವ ನಡೀತಾ ಇದೆ. ಎಲ್ಲ ಹುಡುಗರು ಮಕ್ಕಳು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಬಂದು ಬಂದು ಅವರಿಗೆ ಉತ್ಸವ ನಡೀತಾ ಇದೆ. ಏನು ಉತ್ಸವ? ಪರಸ್ಪರ ಎರಚಾಡ್ಕೊಳ್ತಿದ್ದಾರೆ ಅಂತ. ಏನು ಹಾಲು ಮೊಸರು ಬೆಣ್ಣೆಗಳನ್ನ ಪರಸ್ಪರ ಒಬ್ಬರ ಮೇ ಮೇಲೆ ಒಬ್ಬರು ಎರಚಾಡಿಕೊಂಡು ಉತ್ಸವನ ಸಂಭ್ರಮವನ್ನ ಗೋಕುಲೋತ್ಸವವನ್ನ ಮಾಡ್ತಾ ಇದ್ದಾರೆ. ಆದ್ರಿಂದ ಅದರ ಸ್ಮರಣೆಗೆ ಇವತ್ತಿಗೂ ಕೂಡ ಕೃಷ್ಣಾಷ್ಟಮಿ ದಿವಸ ಹಾಲನ್ನು ಎರಚೋದು, ಮೊಸರಿನ ಗಡಿಗೆಯನ್ನು ಒಡೆದು ಅದನ್ನೆಲ್ಲ ಚೆಲ್ಲೋದು, ಹೀಗೆಲ್ಲ ಆ ಕೃಷ್ಣನ ಅವತಾರದ ಸ್ಮರಣೆ ಇಲ್ಲಿ ಮಾಡುವಂತಹ ಕ್ರಮ ಇವತ್ತಿಗೂ ಕೂಡ ಬಂದಿದೆ. ಹೀಗೆ ಕೃಷ್ಣ ಅವತಾರ ಮಾಡಿದಾಗ ಎಲ್ಲ ಉತ್ಸವಗಳು ನಡೀತಾ ಇದೆ. ಅನೇಕ ಜನ ಸ್ತ್ರೀಯರು ಎಲ್ಲರೂ ಕೂಡ ಕೃಷ್ಣ ನೋಡ್ಲಿಕ್ಕೆ ಅಂತ ಬರ್ತಾ ಇದ್ದಾರಂತೆ. ಯಶೋದೆಯ ಮನೆಗೆ ಜನತೆ ಎಲ್ಲರೂ ಕೂಡ, ಇಡೀ ಗೋಕುಲ ಜನ ಎಲ್ಲರೂ ಕೂಡ ಕೃಷ್ಣ ನೋಡಬೇಕು ಅಂತ ಬರ್ತಾ ಇದ್ದಾರೆ. ಕೃಷ್ಣನ ಆದಷ್ಟು ಬೇಗ ವಶ ಮಾಡಿಕೊಳ್ಳೋಣ ಅಂತ ಅದರ ಮನೋಭಾವ. ಎಲ್ಲರೂ ಬಂದು ನೋಡ್ತಾ ಇದ್ದಾರೆ. ಸೂರ್ಯ ಉದಯ ಆಗ್ತಾ ಇದೆ. ಉದಯ ಆದ ಆಯ್ತು, ಸೂರ್ಯೋದಯ. ಈಗ ಸೂರ್ಯ ನೆತ್ತಿಗೆ ಬರ್ತಾ ಇದ್ದಾನಂತೆ. ಮಧ್ಯಾಹ್ನ ಆಗ್ತಾ ಇದೆ, ಸೂರ್ಯ ಮಧ್ಯದಲ್ಲಿ ಬರ್ತಾ ಇದ್ದಾನೆ. ಮಧ್ಯದಲ್ಲಿ ಬರ್ತಾ ಇದ್ದ ಹಾಗೆ ಪ್ರಖರಣ ಆಗ್ತಾ ಹೋಗ್ತಾ ಇದ್ದ, ಪ್ರಖರಣ ಆಗ್ತಾ ಇದ್ದಾನೆ. ವಾದರಾಜ ಹೇಳ್ತಾರೆ, ಎಷ್ಟೇ ಪ್ರಖರಣ ಆಗಲಿ, ಎಷ್ಟೇ ಪ್ರಖರಣ ಆದರೂ ಕೂಡ ತಿಗ್ಮ ರೋಚಿಹಿ, ಅವನು ಎಷ್ಟೇ ಪ್ರಖರಣ ಆದರೂ ಕೂಡ ಛಾಯಾಶ್ರಿತಾನ ನಹಿ ತಿಗ್ಮ ರೋಚಿಹಿ, ಅವನ ನೆರಳಲ್ಲಿ ಯಾರಾದ್ರೂ ನೆರಳಲ್ಲಿದ್ದರೆ ಅವರಿಗೆ ಬಿಸಿಲು ಸಂತಾಪ ಯಾವುದು ಕೂಡ ಆಗೋದಿಲ್ಲ. ಯಾಕೆ ಅಂತಂದ್ರೆ ಸಕಲತ್ರ ಸಂಬಂಧ ಭಾಗಂ ನಹಿ ತಾಪದಾಯಿ. ಕೆಲವರಿಗೆ ಬಹಳಷ್ಟು ಸಿಟ್ಟಿರುತ್ತಂತೆ, ಸಿಕ್ಕಾಬಿಟ್ಟೆ ಸಿಟ್ಟು, ಏನು ಕೆಲಸದವ್ರನ್ನ ಅವ್ರನ್ನೆಲ್ಲ ಬೈತಾ ಇರ್ತಾರೆ. ಅದೇ ತನ್ನ ಹೆಂಡತಿ ಪಕ್ಷದವ್ರು ಯಾರಿರ್ತಾರೆ ನೋಡಿ, ಹೆಂಡತಿಯ ಬಂಧುಗಳು ಅವ್ರು ಏನಾದ್ರೂ ಮಾಡಿದ್ರೆ ಅವ್ರು ಬೈಲಿಕ್ಕೆ ಹೋಗೋದಿಲ್ಲ. ಯಾಕೆ ಹೆಂಡತಿ ಮೇಲಿನ ಪ್ರೀತಿಯಿಂದ ಹೆಂಡತಿ ಪಕ್ಷದವ್ರ ಮೇಲೆ ಅಭಿಮಾನ ತೋರಿಸ್ತಾರೆ, ಅವ್ರಿಗೆ ಏನಾದ್ರು ಕೂಡ ಅನ್ನೋದಿಲ್ಲ. ಹಾಗೆ ಸೂರ್ಯದೇವನ್ ನೋಡಿ, ಸೂರ್ಯನ ಹೆಂಡತಿ ಅಲ್ವಾ ಛಾಯೆ, ಛಾಯೆಯನ್ನು ಆಶ್ರಯಿಸಿಕೊಂಡು ಯಾರು ಇರ್ತಾರೆ ಅವರಿಗೆ ಸಂತಾಪ ಉಂಟು ಮಾಡೋದಿಲ್ಲ, ಅವರಿಗೆ ಬಿಸಿಲನ್ನ ಬೇಗನ್ನು ಉಂಟು ಮಾಡೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಹೀಗೆ ರಾತ್ರಿ ಹೊತ್ತಿನಲ್ಲಿ ಜನ ಸುಖವಾಗಿರ್ತಾರೆ, ಬೆಳಗಿನದಲ್ಲಿ ಧರ್ಮವನ್ನು ಆಚರಣೆ ಮಾಡುತ್ತಾರೆ. ಯಾಕೆ? ಸೂರ್ಯ ಪ್ರಖರಣ ಆಗಿದ್ದಾರೆ. ಶಾಂತರಾದವ್ರಿಗೆ ಬೇಕಾದ್ರೆ, ಒಬ್ಬ ಅಧ್ಯಾಪಕ ಶಾಂತರಾದವನಿದ್ರೆ ಹುಡುಗ ಗಲಾಟೆ ಮಾಡ್ತಾ ಇರ್ತಾರೆ, ಏನೋ ಏನು ಮಾತಾಡ್ಕೊಳ್ತಿರ್ತಾರೆ. ಅದೇ ಬಹಳ ಬಿಗುವಾದಂತಹ ಅಧ್ಯಾಪಕ, ಒಯ್ಯುವಂತಹ ಅಧ್ಯಾಪಕ, ಹೊಡೆಯುವಂತಹ ಅಧ್ಯಾಪಕ ಬಂದು ಅಂದ್ರೆ ಹುಡುಗರೆಲ್ಲ ಶಾಂತ ಆಗಿರ್ತಾರೆ. ಹಾಗೆ ಚಂದ್ರ ಉದಯ ಆಗಿತ್ತು ಅಂತಂದ್ರೆ ಎಲ್ಲ ಜನ ಎಲ್ಲ ಶಾಂತವಾಗಿ ತಮ್ಮ ತಮ್ಮ ಮನೆಗಳಲ್ಲಿ ಏನೇನೋ ಮಾಡ್ಕೊಂಡಿರ್ತಾರೆ, ಭೋಗಗಳನ್ನೆಲ್ಲ ಅನುಭವಿಸ್ತಾ ಇರ್ತಾರೆ. ಅದೇ ಸೂರ್ಯೋದಯ ಆದನಂದ್ರೆ ಏ ಹಾಗೆ ಮಾಡಬೇಕು, ಸ್ನಾನ ಬೇಕು, ಸೂರ್ಯೋದಯ ಕರ್ಗಿ ಆಗಬೇಕು, ನಾನು ಕೆಲಸಕ್ಕೆ ಹೋಗ್ಬೇಕು, ಪಾಠಕ್ಕೆ ಹೋಗ್ಬೇಕು ಅಂತೆಲ್ಲ ಧರ್ಮದಲ್ಲಿ ಪ್ರವೃತ್ತಿ. ಯಾಕೆ? ಅವನು ಸ್ವಲ್ಪ ಸಿಟ್ಟಿನ ನೋಡಿ, ಸ್ವಲ್ಪ ಬಿಸಿಲು ಜಾಸ್ತಿ ಕೊಡ್ತಾನೆ, ಆದ್ದರಿಂದ ಹಾಗೆ ಅಂತ ಹೇಳ್ತಾರೆ. ಅದು ಎಷ್ಟೇ ಬಿಸಿಲಿದ್ರು ಕೂಡ ಛಾಯಾಶ್ರಿತಾನಾಂ, ತನ್ನ ಹೆಂಡತಿನ ಆಶ್ರಯಿಸಿಕೊಂಡವ್ರಿಗೆ ಮಾತ್ರ ಅವರ ಸಂತಾಪ ಉಂಟು ಮಾಡೋದಿಲ್ಲ. ಹೀಗೆ ಸೂರ್ಯ ಪ್ರಖರಣ ಆಗ್ತಾ ಇದ್ದಾನೆ. ಇವನಿಗೆ ಕೃಷ್ಣನಿಗೆ ನಾಮಕರಣ ಆಗಿದೆ ಮಾಧವ ಅಂತ. ಮಧು ಕುಲದಲ್ಲಿ ಹುಟ್ಟಿದವನಾದ್ರಿಂದ ಮಾಧವ ಅಂತ ಅವನನ್ನು ಕರಿತಾ ಇದ್ದಾರೆ. ಅಂತಹ ಮಾಧವ ಅಂತ ನನ್ನ ಹೆಸರನ್ನ ಮಧುಕುಲೇ ಅಜಾತಮಪಿ, ಮಧುವಿನ ಕುಲದಲ್ಲಿ ಹುಟ್ಟಿದವನಲ್ಲ ಇವನು, ಆದರೂ ಕೂಡ ಮಾಧವ ಅಂತ ಹೆಸರು ಪಡ್ಕೊಂಡಿದ್ದಾನೆ. ಮಾಧವ ಅಂತ ಏನು ಹೆಸರಿಟ್ಟಿದ್ದಾರೆ, ಆ ಮಾಧವ ಆ ಹೆಸರನ್ನ ಕೃಷ್ಣ ತನಗೆ ಬೇಕು ಅಂತ ಇಟ್ಕೊಂಡಿದ್ದಾನೆ. ಯಾಕೆ ಅಂತಂದ್ರೆ ಅವನಿಗೆ ಸಹಜವಾಗಿರುವಂತ ಹೆಸರು ನೋಡಿ ಅದು ಮಾಧವ. ಮಾಧವ ಅಂತಂದ್ರೆ ಏನು? ಮಾ ಅಂತಂದ್ರೆ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿ ಧವಾಪತಿ, ಆದ್ದರಿಂದ ಮಾಧವ. ಮಧುವಿನ ಕುಲದಲ್ಲಿ ಹುಟ್ಟಿದವನಾದ್ರಿಂದ ಮಾಧವ ಅಂತಲ್ಲ, ಅವನ ಸಹಜವಾಗಿರುವಂತಹ ಹೆಸರು. ಆ ಹೆಸರನ್ನ ಕೃಷ್ಣ ಸ್ವೀಕಾರ ಮಾಡಿಕೊಂಡಿದ್ದಾನೆ. ನಂತರದಲ್ಲಿ ಯಶೋಧೆ ಸ್ತನ್ಯಪಾನವನ್ನು ಮಾಡಿಸ್ತಾ ಇದ್ದಾಳೆ. ಕೃಷ್ಣನಿಗೆ ಸ್ತನ್ಯಪಾನವನ್ನು ಯಶೋಧಾದೇವಿ ಮಾಡಿಸ್ತಾ ಇರ್ತಾಳೆ. ಕೃಷ್ಣ ಹಾಲು ಕುಡಿದ್ನ? ಹೌದು ಹಾಲು ಕುಡ್ದ. ಹಾಗಾದ್ರೆ ಕೃಷ್ಣನಿಗೆ ಹಸಿವಿ ಆಗಿತ್ತೇನೋ, ಅದಕ್ಕೆ ಹಾಲು ಕುಡ್ದ. ಇಲ್ರಿ, ಕಟ್ಟನಿಗೆ ಹಸಿವೆ ಆಗಿರ್ಲಿಲ್ಲ, ಹಾಗಾದ್ರೆ ಯಾಕೆ ಹಾಲು ಕುಡದ? ಹಾಲು ಕುಡಿದಿದ್ದಾನ ಅದರಿಂದ ಕಟ್ಟನಿಗೆ ಹಸಿವೆ ಆಗಿದೆ. ಅದಕ್ಕೆ ವಾದರಾಜರು ಹೇಳ್ತಾರೆ, ಇಲ್ಲ ಕೃಷ್ಣನಿಗೆ ಹಸಿವೆ ಆಗಿರ್ಲಿಲ್ಲ, ಆದರೂ ಹಾಲು ಕುಡ್ದ. ಯಾಕೆ ಹಾಲು ಕುಡ್ದ ಅಂತಂದ್ರೆ, ಅದಕ್ಕೆ ಹೇಳ್ತಾರೆ, ತಾಯಿಗೆ ಮಕ್ಕಳನ್ನು ನೋಡಿದ ಕ್ಷಣ ಹಾಲು ಉಕ್ಕಿ ಬರುತ್ತೆ, ಉಕ್ಕಿ ಬಂದ ಹಾಲು ವ್ಯರ್ಥ ಆಗಿ ಬಿಡುತ್ತೆ ನೋಡಿ. ಅದಕ್ಕೋಸ್ಕರ ವ್ಯರ್ಥ ಆಗಬಾರ್ದು ಅಂತ ಕೃಷ್ಣ ಕೊಡದ. ಅದಕ್ಕೆ ಕೆಲವರು ಹೇಳ್ತಾರೆ, ಅದು ವ್ಯರ್ಥ ಆಗಬಾರ್ದು ನಾನು ಹೀಗೆ ಮಾಡಿದೆ ಅಂತ ಹೇಳ್ತಾರಲ್ಲ, ಹಾಗೆ ಕೃಷ್ಣ ತಾಯಿ ಉಕ್ಕಿ ಬರುವ ಹಾಲು ವ್ಯರ್ಥ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಹಾಲು ಕೊಡದ ಹೊರತುನು ಅವನಿಗೆ ಹಸಿವೆಯಾಗಿ ಅನ್ನೋ ದೃಷ್ಟಿಯಿಂದ ಹಾಲು ಪಡೆದದ್ದಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಕಾರಣ ಕೊಡ್ತಾರೆ, ಬಹೂನಿ ಪುಣ್ಯಾನಿ ಸನಂದ ಪತ್ನ್ಯಾ ಹೃದಯ ಸ್ಥಿರೀಕರ್ತು ಮುರೋಜ ದುಗ್ಧಂ ಪಪೋ ಪ್ರದೇಶಾರ್ಚಿತ ಏವ ಶೌರಿಹಿ ನಚೇತ್ ಸುತೃಪ್ತಸ್ಯ ಕುತಸ್ತದಿಚ್ಛಾ. ಕೃಷ್ಣನಿಗೆ ಹಾಲಿನ ಅಪೇಕ್ಷೆ ಇಲ್ಲ, ಅವನಿಗೆ ಹಸುವೆ ಇಲ್ಲ, ಕ್ಷೀರ ಸಮುದ್ರದಲ್ಲಿ ಮಲಗಿದವ, ಕ್ಷೀರಾಬ್ಜಶಾಹಿ. ಅವನಿಗೆ ತಾಯಿಯ ಸ್ವಲ್ಪ ಹಾಲು ಅಪೇಕ್ಷೆ ಏನಿದೆ? ಅವನಿಗೆ ಕ್ಷೀರ ಸಮುದ್ರದಲ್ಲಿ ಮಲಗಿದವನಿಗೆ ಈ ಹಾಲಿನ ಅಪೇಕ್ಷೆ ಇದೆಯೋ? ಅಥವಾ ಬ್ರಹ್ಮಾಂಡವನ್ನು ತನುದ್ರದಲ್ಲಿ ಇಟ್ಕೊಂಡಿರುವ ಕೋಟಿ ಬ್ರಹ್ಮಾಂಡಗಳು ಸೇರಿ ಯಾರ ರೋಮಕೋಪ ತುಂಬಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಕೃಷ್ಣನಿಗೆ ತಾಯಿ ಕೊಟ್ಟಂತಹ ಸ್ವಲ್ಪ ಹಾಲು ಅದರಿಂದ ಹೊಟ್ಟೆ ತುಂಬಲಿಕ್ಕೆ ಸಾಧ್ಯನಾ? ಯಾವುದೂ ಕೂಡ ಇಲ್ಲ, ಅದರಿಂದ ಹೊಟ್ಟೆ ತುಂಬುವ ಪ್ರಶ್ನೆ ಇಲ್ಲ. ಆದರೂ ಕೂಡ ಕೃಷ್ಣ ಸ್ತನ್ಯಪಾನವನ್ನು ಮಾಡ್ತಾ ಇದ್ದಾನೆ. ಯಾಕೆ ಮಾಡಿದ, ಯಾಕೆ ಪಾನವನ್ನು ಮಾಡಿದ ಅಂತಂದ್ರೆ, ಯಾಕೆ ವಾದರಾಜರು ಹೇಳ್ತಾರೆ, ಯಶೋಧೆ ನೋಡಿ ಎಷ್ಟು ಸೇವೆ ಮಾಡ್ತಾಳೆ, ಕೃಷ್ಣನ್ ನೋಡ್ತಾಳೆ, ದರ್ಶನ. ಇವತ್ತು ನಾವು ತಿರುಪತಿ ಸೇವೆಗೆ ಹೋಗಿದ್ವಿ, ಏನ್ ಸೇವೆ ಮಾಡಿದ್ರಿ? ದರ್ಶನ ಮಾಡಿದ್ವಿ. ದರ್ಶನ ಒಂದು ಸೇವೆ, ದರ್ಶನ ಮಾಡ್ತಾಳೆ, ಕೃಷ್ಣನ ಮುಟ್ತಾಳೆ, ಕೃಷ್ಣನ ಎತ್ಕೊಳ್ತಾಳೆ, ಮುದ್ದಾಡ್ತಾಳೆ, ಮಲಗಿಸ್ತಾಳೆ, ಬಟ್ಟೆ ಒಡಿಸ್ತಾಳೆ, ಸ್ನಾನ ಮಾಡಿಸ್ತಾಳೆ, ಒಂದೇ ಎರಡೇ ಎಷ್ಟೆಲ್ಲ ಕ್ರಿಯೆಗಳನ್ನು ಮಾಡ್ತಾ ಇದ್ದಾಳೆ. ಒಂದೊಂದು ಸೇವೆಯೂ ಕೂಡ ಅನಂತವಾದ ಫಲ ಬರ್ತಾ ಇದೆ. ಕೃಷ್ಣನ ನೋಡಿದರೆ, ಕೃಷ್ಣನ ಸ್ಪರ್ಶ ಮಾಡಿದರೆ, ಕೃಷ್ಣನ ಮುದ್ದಾಡಿದರೆ, ಕೃಷ್ಣನ ಸ್ನಾನ ಮಾಡಿಸಿದರೆ, ಒಂದೊಂದಕ್ಕೂ ಕೂಡ ಅಭಿಷೇಕ, ಅಲಂಕಾರ, ಎಲ್ಲ ಸೇವೆಗಳು, ದೊಡ್ಡ ದೊಡ್ಡ ಸೇವೆಗಳು, ಆ ಸೇವೆಗೆಲ್ಲ ಬಹಳಷ್ಟು ಫಲಗಳಿದೆ. ಎಲ್ಲ ಫಲವನ್ನು ಕೊಡಬೇಕಲ್ಲ. ಇವತ್ತು ಚೀಲದಲ್ಲಿ ಒಂದು ಹಾಕಬೇಕು ಅಂದ್ರೆ ಚೀಲ ಖಾಲಿ ಇರಬೇಕು. ಖಾಲಿ ಇದ್ದ ಚೀಲದಲ್ಲಿ ಏನನ್ನ ಅದನ್ನ ಹಾಕಬಹುದು, ಬೇಳೆಯನ್ನು ಅಕ್ಕಿಯನ್ನು ಹಾಕಬಹುದು. ಮೊದಲೇ ಚೀಲ ತುಂಬಿತ್ತು ಅಂದ್ರೆ ಅಂಥ ಚೀಲದಲ್ಲಿ ಅಕ್ಕಿಯನ್ನ ಬೇಳೆಯನ್ನು ಹಾಕ್ಲಿಕ್ಕೆ ಆಗೋದಿಲ್ಲ. ಯಶೋಧೆ ಅಷ್ಟೆಲ್ಲ ಪುಣ್ಯ ಮಾಡ್ತಾ ಇದ್ದಾಳೆ, ಅಷ್ಟೆಲ್ಲ ಪುಣ್ಯ ಮಾಡಿದ್ರೆ ಆ ಪುಣ್ಯ ಫಲವನ್ನು ಕೊಡಬೇಕಲ್ಲ ದೇವರು, ಅಷ್ಟೆಲ್ಲ ಸೇವೆಯ ಫಲವನ್ನು ಎಲ್ಲಿಡಬೇಕು ದೇವರು? ಅದಕ್ಕೆ ಕೃಷ್ಣ ಏನ್ ಮಾಡಿದ ಅಂದ್ರೆ ಹಾಲನ್ನು ಕುಡಿದಂತೆ, ಹಾಲನ್ನು ಪಾನ ಮಾಡಿದ್ರೆ ಸ್ವಲ್ಪ ಜಾಗ ಉಳಿತು ನೋಡಿ, ಅಲ್ಲೆಲ್ಲ ಪುಣ್ಯ ತುಂಬಿಡ್ತಾ ಇದ್ದಾನೆ ಅಂತ ಹೇಳ್ತಾ ಇರ್ತಾರೆ. ಬಹೂನಿ ಪುಣ್ಯಾನಿ ಸನಂದ ಪತ್ನ್ಯಾ ಹೃದಯ ಸ್ಥಿರೀಕರ್ತು ಮುರೋಜ ದುಗ್ಧಂ ಪಪೋ ಪ್ರದೇಶಾರ್ಥಿತ ಏವ ಶೌರಿಹಿ ನಚೇತ್ ಸುತೃಪ್ತಸ್ಯ ಕುತಸ್ತದಿಚ್ಛಾ. ಹೀಗೆ ಕೃಷ್ಣ ಯಶೋಧೆಯ ಮನೆಯಲ್ಲಿ ಆನಂದವಾಗಿ ಜಗತ್ತಿಗೆ ಆನಂದವನ್ನು ಕೊಡ್ತಾ, ತಾನು ಆನಂದಮಯ ಆನಂದವನ್ನು ಕೊಡ್ತಾ ವಿಹರಿಸ್ತಾ ಇದ್ದಾನೆ. ಪೂತನ ಬರ್ತಾ ಇದ್ದಾಳೆ, ಅವಳ ಹೆಸರಿಗೆ ಸರಿಯಾದಂತ ಪೂತನ ಅಂತ. ಪೂತ ಅಂದ್ರೆ ಪವಿತ್ರ ಅಂತ ಅರ್ಥ. ಪೂತನ ನಾ ಪವಿತ್ರ ಅಂದ್ರೆ ಪವಿತ್ರಳಲ್ಲ ಅಂತ ಅರ್ಥ. ಯಾರು ತೀರಾ ಪವಿತ್ರಳೋ ಅಂಥವಳು ಪೂತನ, ಅವಳು ಬರ್ತಾ ಇದ್ದಾಳೆ. ಹೇಗೆ ಒಂದು ಊರ್ವಶೀವ ಅಸ್ತಿ ವಿಲೋಲ ಕುಂಡಲ, ಹೇಗೆ ಬರ್ತಾ ಇದ್ದಾಳೆ ನೋಡ್ಲಿಕ್ಕೆ ಊರ್ವಶಿ ತರ ಇದ್ದಾಳಂತ. ಪೂತನ ಹೊರಟ್ಲಂತೆ, ಭಯಂಕರವಾದ ರೂಪ ಅವಳದ್ದು. ಆ ರೂಪದಿಂದ ಬಂದ್ರೆ ಎಲ್ಲರೂ ಕೂಡ ಧಾವಿಸಿ ಬಿಡ್ತಾರೆ, ಓಡಿ ಹೋಗ್ತಾರೆ. ಆ ಸಂದರ್ಭದಲ್ಲಿ ಪೂತನ ಆಲೋಚನೆ ಮಾಡ್ತಾಳೆ, ನಾನು ಹೀಗೆ ಹೋದರೆ ಮಕ್ಕಳು ಯಾರು ಕೂಡ ನನ್ನ ಹತ್ರ ಬರೋದಿಲ್ಲ, ಅದಲ್ಲದೆ ಎಲ್ಲ ಜನತೆನ ಓಡಿ ಹೋಗ್ತದೆ, ಆದ್ದರಿಂದ ನಾನು ಈ ವೇಷದಲ್ಲಿ ಹೋದರೆ ಆಗೋದಿಲ್ಲ ಅಂತ ಅವಳು ವೇಷಾಂತರ ಮಾಡ್ಕೊಳ್ತಾ ಇದ್ದಾಳಂತೆ. ಸುಂದರವಾದ ವೇಷನ ಸ್ವೀಕಾರ ಮಾಡಿಕೊಂಡಿದ್ದಾಳೆ, ಸುಂದರವಾದ ವೇಷನ ಸ್ವೀಕಾರ ಮಾಡಿಕೊಂಡು ಅವಳು ಬರ್ತಾ ಇದ್ದಾಳೆ. ಆ ಸುಂದರವಾದ ವೇಷನ ಸ್ವೀಕಾರ ಮಾಡಿಕೊಂಡು ಬಂದಾಗ ಜನತೆ ಆ ಮಕ್ಕಳನ್ನು ಎತ್ತಬೇಕು ಮುದ್ದಾಡಬೇಕು ಅಂತ ಬರ್ತಾ ಇದ್ದಾಳೆ. ಆ ವಿಶ್ವಾಸದಿಂದ ಅವಳನ್ನು ನೋಡಿ, ನೋಡ್ಲಿಕ್ಕೆ ಅತ್ಯಂತ ಸುಂದರಳಾಗಿದ್ದಾಳೆ, ಊರ್ವಶಿ ಥರನೇ ಇದ್ದಾಳೆ, ಊರ್ವಶಿ ಒಳಗಡೆ ಇದ್ದಾಳಲ್ವಾ, ಅದನ್ನ ಊರ್ವಶಿ ಥರ ಇದ್ದಾಳೆ. ಅಂತಹ ಅವಳನ್ನು ನೋಡ್ಲಿಕ್ಕೆ ಆನಂದ ಆಗ್ತಾ ಇದೆ. ಆ ಮಕ್ಕಳನ್ನೆಲ್ಲ ಕೊಡ್ತಾ ಇದ್ದಾರೆ, ಮಕ್ಕಳನ್ನು ಕೊಟ್ಟಾಗ ಅವರಿಗೆಲ್ಲ ಸ್ತನ್ಯಪಾನ ಮಾಡಿಸೋದು, ಅವರನ್ನ ಹಿಂಸೆ ಮಾಡೋದು, ಮಕ್ಕಳ ಸಂಹಾರ ಮಾಡೋದು, ವಿಷವನ್ನ ಉಣಿಸಿ ಅವರಿಗೆಲ್ಲ ಸಂಹಾರ ಮಾಡ್ತಾ ಬರ್ತಾ ಇದ್ದಾಳೆ. ಹೀಗೆ ವಿಷವನ್ನು ಕೊಟ್ಟು ಅನೇಕ ಶಿಶು ಹತ್ಯೆಯನ್ನು ಮಾಡ್ತಾ ಬರುವಂತಹ ಪೂತನೆ ಅವಳು ನೇರವಾಗಿ ಗೋಕುಲವನ್ನು ಪ್ರವೇಶ ಮಾಡಿ ಕೃಷ್ಣನ ಮನೆಗೆ ಬಂದಿದ್ದಾಳೆ. ಕಂಸನ ಆದೇಶ, ಅವತ್ತು ಆದೇಶ ಮಾಡಿದ್ದಂತೆ, ಯಾವತ್ತಿನ ದಿವಸ ದುರ್ಗೆ ಹೇಳ್ತಾ ಇದ್ದಾಳೆ ನಿನಗೆ ಮೃತ್ಯು ಅಥವಾ ಹುಟ್ಟಿ ಬೆಳೀತಾ ಇದ್ದಾನೆ ಅಂತ ಅವತ್ತು ಆದೇಶ ಮಾಡಿದ್ದಂತೆ. ಇಂದಿನಿಂದ 10 ದಿನದ ಒಳಗಿರುವ ಮಕ್ಕಳೇನಿವೆ ಅದನ್ನೆಲ್ಲ ಮಕ್ಕಳು ಸಂಹಾರ ಮಾಡಬೇಕು ಅಂತ. ಅವತ್ತಿನ ಲೆಕ್ಕಾಚಾರದಲ್ಲಿ 10 ದಿವಸ ಅಂತಂದ್ರೆ ಒಟ್ಟು ಆ ವಯಸ್ಸಿನ ಮಕ್ಕಳು ಮುಂದೆ ಬರ್ತಾ ಅದೇ ಕಾಲದ ಮಕ್ಕಳು ಏನಿವೆ ಆ ಎಲ್ಲ ಮಕ್ಕಳನ್ನ ಕೊಲಬೇಕು ಅನ್ನೋ ದೃಷ್ಟಿಯಿಂದ ಹೊರಟಂತ ಹೊರಪೂತನ ಶಕಟ ತೃಣಾವರ್ತ ವತ್ಸಾಸುರ ಧೀರುಕಾಸುರ ಪ್ರಳಂಬಾಸುರ ಕೇಶಿ ಇವೇ ಮೊದಲಾದಂತಹ ಅನೇಕ ಜನ ಅಸುರರು ಎಲ್ಲರೂ ಕೂಡ ಬಂದವರು. ಮೊತ್ತ ಮೊದಲಿಗೆ ಬಂದಂಥವ್ರು ಪೂತನ. ಪೂತನ ಶಿಶು ಹತ್ಯೆಯನ್ನು ಮಾಡ್ತಾ ಗೋಕುಲಕ್ಕೆ ಬಂದಿದ್ದಾಳೆ. ಗೋಕುಲಕ್ಕೆ ಬಂದಾಗ ಕೃಷ್ಣನ ನೋಡ್ತಾ ಇದ್ದಾಳೆ. ಕೃಷ್ಣನ ನೋಡಿ ಕೃಷ್ಣನ ಎತ್ಕೊಂಡಿದ್ದಾಳೆ. ಕೃಷ್ಣನಿಗೆ ಸ್ತನ್ಯಪಾನ ಮಾಡಿಸ್ತಾ ಇದ್ದಾಳೆ. ಸ್ತನ್ಯಪಾನ ಮಾಡಿಸಿದಳು. ಆಗ ಕೃಷ್ಣ ಏನು ಮಾಡಿದ್ದ, ಸ್ತನ್ಯಪಾನ ಮಾಡಿಸಿದಾಗ ವಿಷವನ್ನ ಕೊಟ್ಟಿದ್ದಾಳೆ. ವಿಷವನ್ನ ಕೊಟ್ಟಾಗ ಆ ವಿಷವನ್ನು ಅವಳಿಗೆ ಕೊಟ್ಟು ಕೃಷ್ಣ ಸಂಹಾರ ಮಾಡ್ತಾ ಇದ್ದಾನೆ ಅಂತ ಹೇಳ್ತಿದ್ದ. ಅವಳಿಗೆ ವಿಷವನ್ನ ಕೊಟ್ಟು ಕೃಷ್ಣ ಅವಳನ್ನ ಸಂಹಾರ ಮಾಡ್ತಾ ಇದ್ದಾನೆ. ಆವಾಗ ಸಿಟ್ಟು ಬಂತಂತ ಅವಳಿಗೆ. ಕೃಷ್ಣ ಹಾಲನ್ನ ಕುಡಿದ, ವಿಷವನ್ನ ಕುಡಿದ, ವಿಷವನ್ನ ಕುಡಿದರೂ ಕೂಡ ಅವಳು ಮೃತಳಾಗ್ತಾ ಇದ್ದಾಳೆ. ಮೃತಳಾಗಿದ್ದಾಳೆ ಅಂತ ಅನ್ನೋದನ್ನ ವಾದರಾಜರು ವರ್ಣನೆ ಮಾಡ್ತಾರೆ. ಅವಳು ಕೆಳಗಡೆ ಹೋದ್ಲಂತ, ನೇರವಾಗಿ ಕೆಳಗಡೆ ಹೋದ್ಲಂತ. ಯಾಕೆ ಕೆಳಗಡೆ ಹೋದ್ಲು, ವಿಭೀಷಯಂತಿ ಸಮಗಾದ ದಸ್ತ ನಚೇದ್ವಿ ಪರ್ಯಸ್ತ ಮೃತಿ ಕಥಂ ಸ್ಯಾತ್. ಅವಳು ಪಾತಾಲೋಕಕ್ಕೆ ಹೋಗಿ ಸರ್ಪಗಳಿಂದ ಭಯಂಕರ ವಿಷವನ್ನು ಸಂಗ್ರಹ ಮಾಡ್ಕೊಂಡು ಬಂದಿದ್ಲಂತೆ. ಸರ್ಪಗಳಿಂದ ವಿಷವನ್ನು ಭಯಂಕರ ವಿಷವನ್ನು ಸಂಗ್ರಹ ಮಾಡಿಕೊಂಡು ಬಂದು ಅದನ್ನ ತಾನು ಲೇಪ ಮಾಡಿಕೊಂಡು ಬಂದು ಮಕ್ಕಳಿಗೆಲ್ಲ ಉಣಿಸ್ತಾ ಇದ್ದಾಳೆ. ಈ ವಿಷವನ್ನ ಕುಡಿದು ಕೂಡ ಆ ಮಗು ಮರಣವನ್ನು ಹೊಂದಿರಲಿಲ್ಲ ಅಂತಂದ್ರೆ ಹಾಗಾದ್ರೆ ಇದೇನು ಡುಪ್ಲಿಕೇಟ್ ಆಗಿದೆಯೋ ಏನೋ. ನೀವು ಕೊಟ್ಟದ್ದು ನಾನು ವಿಷವನ್ನ ಕೇಳಿದ್ರೆ ನೀವು ಮೋಸ ಮಾಡಿ ನನಗೆ ಬೇರೆ ವಿಷವನ್ನ, ವಿಷದ ಹೆಸರಿನಲ್ಲಿ ಬೇರೆ ಏನಾದ್ರು ಕೊಟ್ಟಿದ್ದೀರೋ ಅಂತ ಆ ಪೂತನ ಕೇಳಲಿಕ್ಕೆ ಅಂತ ನರಕ ಆ ಪಾತಾಳಕ್ಕೆ ಹೋಗಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಆ ಸರ್ಪಗಳನ್ನು ವಿಚಾರಿಸಲಿಕ್ಕೆ ಅಂತ ಪಾತಾಳಕ್ಕೆ ಹೋಗಿದ್ದಾಳೆ ಅಂತ. ಉತ್ತುಂಗ ಹಸ್ತ ಚರಣ ಯತ ಶೈಲ ಶೃಂಗಂ ವಿಸ್ತಾರಿತಾನನ ವಿನಿರ್ಗತ ದೀರ್ಘತಂತ್ರಂ ಶುಷ್ಯತ್ತಟಾಕ ಸದೃಶೋದರ ಘೋರ ರೂಪಂ ತರ್ಕೇತಿ ಕರ್ಕ ಶರವೋಜ್ವಲ ತಾಟಕಂ ತಾಂ. ಭಯಂಕರವಾದ ದೇಹವನ್ನ ಪಡೆದು ಯಾವಾಗ ದೇಹದಿಂದ ಪ್ರಾಣ ಹೊರಗೆ ಹೋಯ್ತು, ಪ್ರಾಣ ಹೋದಾಗ ಅವಳು ಬಿದ್ದಿದ್ದಾಳೆ. ಹೇಗೆ ಬಿದ್ದಿದ್ದಾಳೆ, ಉತ್ತುಂಗ ಹಸ್ತ ಚರಣಾಯತ ಶೈಲ ಶೃಂಗಾಂ. ದೇಹ ಭಯಂಕರ ಕರಾಳಾಗ್ತಾ ಇದೆ. ಅಸುರರಿಗೆ ಯಾವತ್ತೂ ಕೂಡ ಕಾಲದಲ್ಲಿ ಬೇಕಾದ ಹಾಗೆ ಶರೀರ ಪಡೆದುಕೊಳ್ಳುವ ಶಕ್ತಿ ಇರುತ್ತೆ. ಆಸುರಿ ಶಕ್ತಿಯಿಂದ ವರದಿಂದ ಅವರಿಗೆ ಬೇಕಾದಂತಹ ರೂಪವನ್ನು ಸ್ವೀಕಾರ ಮಾಡುವ ಶಕ್ತಿ ಇರುತ್ತೆ. ಮರಣ ಕಾಲದಲ್ಲಿ ಮಾತ್ರ ಅವರ ಸ್ವರೂಪ ದೇಹ ಹೇಗಿರುತ್ತೆ ಹಾಗೆ ಬರುತ್ತೆ ಅಂತ ಹೇಳ್ತಾ ಇರ್ತಾರೆ. ಆದ್ದರಿಂದ ಕುಂಭಕರ್ಣ ಮೃತನಾದಾಗ, ಮೃತನಾದಾಗ ಅವನ ಶರೀರ ದೊಡ್ಡದಾಯಿತು ಅಂತ ಹೇಳ್ತಾ ಇರ್ತಾರೆ. ಅಲ್ಲ, ಮೊದಲೇ ದೊಡ್ಡವನಿದ್ಮೇಲೆ ಅದು ಚಿಕ್ಕದಾಗಿ ಮಾಡಿಕೊಂಡಿರುವಂತಹ ಶರೀರ ಲಂಕಾಪಟ್ಟಣದಲ್ಲಿ ಎಷ್ಟು ಹಿಡಿಸ್ಲಿಕ್ಕೆ ಸಾಧ್ಯವೋ ಅಷ್ಟು ಶರೀರ ಇಟ್ಕೊಂಡಿದ್ದಂತವನು ಕುಂಭಕರ್ಣ. ಮೃತನಾದಾಗ ಮೂರು ಯೋಜನ ವಿಸ್ತೃತವಾಗಿ ಅವನ ತಲೆ ಮೂರು ಯೋಜನ ವಿಸ್ತೃತವಾಗಿತ್ತಂತ. ಆ ತಲೆಗೆ ರಾಮ ಬಾಣ ಬಿಟ್ಟು ಅದನ್ನ ಕಳಿಸಿದಾಗ ನೇರವಾಗಿ ಆ ತಲೆ ಮತ್ತಿನಲ್ಲಿ ಹಾಕಲಿಲ್ಲಂತೆ, ಸಮುದ್ರದಲ್ಲಿ ಹಾಕಿದ್ದಂತೆ. ಸಮುದ್ರದಲ್ಲಿ ಹಾಕಿದಾಗ ಆ ಸಮುದ್ರ ಉಕ್ಕಿ ಹರಿತಾ ಇದೆ ಅಂತ. ಯಾಕೆಂದ್ರೆ ಅಂತಹ ದೊಡ್ಡ ತಲೆ ಅದು, ಅದು ಬಿದ್ದಾಗ ಸಮುದ್ರ ಉಕ್ಕಿ ಹರಿತಾ ಇದೆ. ಅವನ ಶರೀರ ಹಾಗೆ ಎತ್ತ ಹಾಕ್ಲಿಕ್ಕಾಗಲಿಲ್ಲ, ಎಲ್ಲ ಕಪಿಗಳೆಲ್ಲ ಸೇರಿ ಆಯುಧಗಳನ್ನ ತುಂಡು ತುಂಡು ಮಾಡಿ ಹಾಕಿದಾಗ ಸಮುದ್ರದಲ್ಲಿ ಉಕ್ಕುಕ್ಕಿ ಹರಿತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಅಂಥ ಶರೀರ ಕುಂಭಕರ್ಣನದ್ದು ಅಂತ. ಅದು ಬೆಳೀತಾ ಇದೆ, ತಾನು ಮರಣ ಹೊಂದುವ ಕಾಲದಲ್ಲಿ ಬೆಳೀತಾ ಇದೆ. ಶೂರ್ಪನಖ ವಿಕಾರ ಆದಾಗ ಅವಳ ರೂಪವು ಕೂಡ ವಿಕೃತ ಆಯಿತು ಅಂತ. ಹಾಗೆ ಈ ಅಸುರರಿಗೆ ಕೆಲವು ಸಂದರ್ಭಗಳಲ್ಲಿ ಶರೀರ ಬೇರೆ ರೀತಿಯಲ್ಲಿ ಬಂದಿರುತ್ತೆ. ಅವರು ವರದಿಂದ ಅಥವಾ ತಮ್ಮ ಇದರಿಂದ ಅಂತಹ ತಮ್ಮ ವಿಚಿತ್ರವಾದ ಮಾಯಾಶಕ್ತಿಯಿಂದ ಆಸುರಿ ಶಕ್ತಿಯಿಂದ ಅವ್ರ ರೂಪವನ್ನು ಬದಲಾಯಿಸಿಕೊಳ್ಳುತ್ತಾರೆ, ರೂಪವನ್ನು ಬದಲಾಯಿಸಿಕೊಳ್ಳುತ್ತಾರೆ. ಅವರ ಮರಣ ಕಾಲದಲ್ಲಿ ಮಾತ್ರ ಅವರಿಗೆ ಸ್ವರೂಪ ಶರೀರ ಬರುತ್ತೆ ಅಂತ. ಇನ್ನೊಂದು ಮಾತನ್ನು ಆಚಾರ್ಯ ಹೇಳ್ತಾರೆ, ನಾವು ಯಾರು ಹೇಗೆ ಅಂತ ಚಿಂತನೆ ಮಾಡಬೇಕಾದ್ರೆ ಬ್ರಾಹ್ಮಣರಲ್ಲಾಗುವಾಗ ಜ್ಞಾನವನ್ನು ನೋಡಿ, ಯಾರಲ್ಲಿ ಜ್ಞಾನ ಹೆಚ್ಚೋ ಅವನು ಹೆಚ್ಚು ತೀರ್ಮಾನ ಮಾಡಬೇಕು. ಕ್ಷತ್ರಿಯರಲ್ಲಾಗುವಾಗ ಯೋಹಿಯೇವ ಬಲಜ್ಯೇಷ್ಠ ಸಗುಣಜ್ಯೇಷ್ಠ ಏವಚ, ಕ್ಷತ್ರಿಯರಲ್ಲಿ ಯಾರಲ್ಲಿ ಬಲ ಹೆಚ್ಚಿದೆಯೋ ಅವನು ಗುಣಜ್ಯೇಷ್ಠ ಅಂತ ತೀರ್ಮಾನ ಮಾಡಬೇಕು. ಕ್ಷತ್ರಿಯರಲ್ಲಿ ಬಲ ಹೆಚ್ಚಿದ್ದವನಿಗೆ ಗುಣ ಹೆಚ್ಚು ಅಂತ ಹೇಳಿದ್ರೆ, ಜರಾಸಂಧನಿಗೆ ಎಲ್ಲರಿಂದ ಬಲ ಹೆಚ್ಚಿತ್ತು ಅವನು ಶ್ರೇಷ್ಠನು ಅಂತ ಹೇಳಿದ್ರೆ, ಅದಕ್ಕೆ ಹೇಳ್ತಾ ಇದ್ದಾರೆ, ಅಂಗಂ ಚೇತ್ ವಿಷ್ಣು ಕಾರ್ಯೇಶು, ಅವನಲ್ಲಿ ವಿಷ್ಣು ದ್ವೇಷಾದಿಗಳಿರಬಾರದು. ಅವನ ಬಲ ಎಲ್ಲಿ ಪ್ರವೃತ್ತ ಆಗ್ತಿರಬೇಕು ಅಂತಂದ್ರೆ ವಿಷ್ಣುವಿನ ಕಾರ್ಯದಲ್ಲಿ ಪ್ರವೃತ್ತನಾಗ್ತಿದ್ದು ಆಗ್ತಾ ಇದ್ದು ಅವರಲ್ಲಿ ಬಲ ಹೆಚ್ಚು ಯಾರಿಗಿದೆಯೋ ಅವನು ಶ್ರೇಷ್ಠ. ಹಾಗೆ ಪರೀಕ್ಷೆ ಮಾಡ್ಲಿಕ್ಕೆ ಹೋದ್ರೆ ಭೀಮಸೇನ ದೇವರಲ್ಲಿ ಎಲ್ಲರಿಗಿಂತ ಮಿಗಿಲಾದ ಬಲ ಇತ್ತು, ಆದ್ದರಿಂದ ಭೀಮಸೇನ ದೇವರು ಶ್ರೇಷ್ಠ. ನಂತರದಲ್ಲಿ ಅರ್ಜುನ, ಹೀಗೆ ಅಶ್ವತ್ಥಾಮಾಚಾರ್ಯರು ಅಂತೆಲ್ಲ ಹೇಳ್ತಾ ಹೋಗ್ತಾರೆ. ಕ್ಷತ್ರಿಯರಲ್ಲಿ ವೈಶ್ಯರಲ್ಲಾಗುವಾಗ ಯಾರಲ್ಲಿ ಸಂಪತ್ತು ಹೆಚ್ಚಿದೆಯೋ ಅವನು ಶ್ರೇಷ್ಠ. ಇನ್ನ ಬೇರೆಯವರಲ್ಲಿ ವಯಸ್ಸಿನಲ್ಲಿ ಯಾರು ಹೆಚ್ಚಿನವರು ಅವರು ಶ್ರೇಷ್ಠರು, ಅವರು ನಮಸ್ಕಾರಿಯರು. ಆದ್ದರಿಂದ ಸಾಮಂತರಾಜ ಹಣ್ಣನ್ನು ತಲೆ ಮುದುಕಾಗಿರ್ತಾರೆ. ಅದೇ ಚಕ್ರವರ್ತಿಯಾದವ ಯುವಕನಾಗಿದ್ದರೆ ಸಾಮಂತರಾಜ ಚಕ್ರವರ್ತಿಗಳು ನಮಸ್ಕಾರ ಮಾಡ್ತಾರೆ, ಯಾಕೆ ಅವನಿಗಿಂತ ಹೆಚ್ಚಿನ ಬಲ ಅವನಿಗಿದೆ ಅಂತ. ಚಕ್ರವರ್ತಿಯವನು ಅವನು ವಯಸ್ಸಿನಲ್ಲಿ ಚಿಕ್ಕವನಾದರೂ ಕೂಡ ಚಕ್ರವರ್ತಿಗೆ ಸಾಮಂತರಾಜ ನಮಸ್ಕಾರ ಮಾಡುವ ಕ್ರಮ. ಬ್ರಾಹ್ಮಣರಲ್ಲಿ ಜ್ಞಾನದಲ್ಲಿ ಹಿರಿಯನಾದವನಿಗೆ ವಯಸ್ಸಿನಲ್ಲಿ ಹಿರಿಯನಾದವನು ನಮಸ್ಕಾರ ಮಾಡುವ ಕ್ರಮ. ಯಾಕೆ ಅಂತಂದ್ರೆ ಈ ಕಾರಣದಿಂದ, ಬ್ರಾಹ್ಮಣರಲ್ಲಿ ಜ್ಞಾನದಲ್ಲಿ ಯಾರು ಹೆಚ್ಚಿನವರು ಅವರಲ್ಲಿ ತಾರತಮ್ಯ. ಸ್ತ್ರೀಯರಲ್ಲಿ ಹೇಗೆ ಪರೀಕ್ಷೆ ಮಾಡೋದು ಅಂತಂದ್ರೆ, ಯಾರಲ್ಲಿ ರೂಪ ಹೆಚ್ಚಿದೆಯೋ ಅವರು ಗುಣವಂತರು ಅಂತ ಚಿಂತನೆ ಮಾಡಬೇಕು. ಯಾರಲ್ಲಿ ಹೆಚ್ಚಿನ ರೂಪ ಇದೆಯೋ ಅವರು ಗುಣವಂತರು ಅಂತ ಚಿಂತನೆ ಮಾಡಬೇಕು. ತಕ್ಷಣದಲ್ಲಿ ಪ್ರಶ್ನೆ ಬರುತ್ತೆ, ಇವತ್ತು ರೂಪವಂತರು ಅಂತ ಪ್ರಸಿದ್ಧರಾದವರಲ್ಲಿ ಅನೇಕ ದೋಷಗಳಿವೆ. ಅದರಲ್ಲಿ ಪ್ರಧಾನವಾಗಿ ಶೂರ್ಪನಖ, ಪೂತನ ಸುಂದರವಾದ ರೂಪವನ್ನು ಸ್ವೀಕಾರ ಮಾಡ್ಕೊಂಡು ಬರುತ್ತಾಳೆ. ಎಂತಹ ಸುಂದರವಾದ ರೂಪ ಅವಳಲ್ಲಿದೆ, ಆದರೆ ಅವರಲ್ಲಿ ಗುಣ ಇಲ್ಲ. ಅವರಲ್ಲಿ ಹೇಗೆ ಅಂದ್ರೆ ಅದಕ್ಕೆ ಹೇಳ್ತಾರೆ, ಆಸುರೀಣಾಂ ವರಾದೇಸ್ತು ಅಪುರ ಮಾತ್ರ ಭವಿಷ್ಯತಿ. ಆಸುರಿ ಸ್ತ್ರೀಯರಿಗೆ ರೂಪ ಇರುತ್ತೆ, ಹೇಗೆ ವರದಿಂದ ರೂಪ ಬಂದಿರುತ್ತೆ, ಅಂತಹ ರೂಪ ಲೆಕ್ಕಾಚಾರದಲ್ಲಿ ಇಲ್ಲ. ನಾವು ತೀರ್ಮಾನ ಮಾಡೋದು ಹೇಗೆ ಅಂದ್ರೆ, ನಲಕ್ಷಣಾನಿ ಅತಸ್ತಾಸಾಂ ಅಂತ. ಲಕ್ಷಣ ಅವರಲ್ಲಿ ಇರೋದಿಲ್ಲ. ರೂಪ ಅಂತಂದ್ರೆ ನಾವು ಹೇಳ್ತಾ ಇರೋದು ಬಣ್ಣವನ್ನಲ್ಲ, ಬಿಳಿಯೋ ಕಪ್ಪೋ ಆ ಬಣ್ಣವನ್ನು ನಾವು ಹೇಳ್ತಾ ಇರೋದಿಲ್ಲ. ಮೇಲ್ನೋಟಕ್ಕೆ ಯಾವ್ದು ಆಕರ್ಷಕವಾದ ಬಿಳಿ ಅಂತ ಕಪ್ಪಿದೆ ಆ ಬಣ್ಣವನ್ನು ರೂಪ ಅಂತ ಹೇಳೋದಲ್ಲ. ಮತ್ತಿನ ಯಾವುದನ್ನ ಅಂತಂದ್ರೆ ಲಕ್ಷಣ, ದೈಹಿಕ ಲಕ್ಷಣಗಳು. ದೇಹದಲ್ಲಿ 32 ಲಕ್ಷಣಗಳು ಅಂತ ಲಕ್ಷಣಗಳನ್ನು ಹೇಳ್ತಾರೆ. ಪಂಚ ದೀರ್ಘಾಹ, ಪಂಚ ಹ್ರಸ್ವಾಹ, 5 ದೀರ್ಘವಾಗಿರಬೇಕು, ಆ 5 ದೀರ್ಘವಾಗಿರಬೇಕು, 5 ಚಿಕ್ಕದಾಗಿ ಸೂಕ್ಷ್ಮವಾಗಿರಬೇಕು. ಷಡುನ್ನತ, 7 ರಕ್ತ ಷಡುನ್ನತ, 7 ಕೆಂಪಾಗಿರಬೇಕು, 6 ಉದ್ದವಾಗಿರಬೇಕು, ಉನ್ನತವಾಗಿರಬೇಕು ಅಂತ ದೈಹಿಕ ಲಕ್ಷಣಗಳನ್ನು ಹೇಳ್ತಾರೆ. 3 ಪೃಥು ಲಘು ಹ್ರಸ್ವಶ್ಚ, 3 ಪೃಥು ಆಗಿರಬೇಕು, ಲಘು ಆಗಿರಬೇಕು, ಗಂಭೀರವಾಗಿರಬೇಕು. ಇದನ್ನ 32 ಲಕ್ಷಣ ಅಂತ ಹೇಳ್ತಾರೆ. ಪಂಚ ದೀರ್ಘ, ಕೈ ಉದ್ದವಾಗಿರಬೇಕು, ಹಾಗೆ ಕೂದಲು ಉದ್ದವಾಗಿರಬೇಕು, 5 ಉದ್ದ ಅಂತ ಯಾವುದು ಅಂತ ಹೇಳ್ತಾ ಹೋಗ್ತಾರೆ. ಇಂತಹ ದೈಹಿಕ ಲಕ್ಷಣಗಳನ್ನು ಹೇಳ್ತಾ, ಈ ದೈಹಿಕ ಲಕ್ಷಣಗಳು ಯಾರಲ್ಲಿ ಇವೆಯೋ ಅಂಥವರು ಶ್ರೇಷ್ಠರು ಅಂತ. ಯಾರಲ್ಲಿ ಇಂತಹ ಲಕ್ಷಣಗಳು ಹೆಚ್ಚೆಚ್ಚಿವೆಯೋ ಅವರು ಶ್ರೇಷ್ಠರಾಗ್ತಾ ಹೋಗ್ತಾರೆ. ಆ ಲಕ್ಷಣಗಳು ಸರ್ವ ಲಕ್ಷಣಗಳು ಇರುವಂಥದ್ದು ಲಕ್ಷ್ಮೀದೇವಿಯಲ್ಲಿ, ರುಕ್ಮಿಣಿ ದೇವಿಯಲ್ಲಿ, ಸೀತಾದೇವಿಯಲ್ಲಿ ಅವಳು ಸರ್ವಶ್ರೇಷ್ಠಳು. ಹಾಗೆ ದ್ರೌಪದಿ ದೇವಿಯಲ್ಲಿ ಅವರು ಶ್ರೇಷ್ಠರು. ಉಳಿದವರಲ್ಲಿ ಈ ಪುತನ ಮೊದಲಾದವರಲ್ಲಿ ಅವರಿಗೆ ವರದಿಂದ ಅಥವಾ ಇನ್ನೊಂದು ಪ್ರಭಾವದಿಂದ ರೂಪ ಬಂದಿರುತ್ತೆ, ಅವ್ರ ಲಕ್ಷಣಗಳ ಇರೋದಿಲ್ಲ. ಆದ್ದರಿಂದ ಶುರುಪನಖೆಯಲ್ಲಿ ರೂಪ ಇತ್ತು ಅನ್ನೋ ಮಾತ್ರಕ್ಕೆ ಅವಳು ಶ್ರೇಷ್ಠಳು ಅಂತ ತಿಳ್ಕೊಳ್ಬಾರದು ಅಂತ ಹೇಳ್ತಾ ಹೋಗ್ತಾರೆ. ಹಾಗೆ ಇವಳಲ್ಲಿಯೂ ಕೂಡ ಮೊದಲಿಗೆ ಸುಂದರವಾದ ರೂಪ ಇತ್ತು. ನಂತರದಲ್ಲಿ ಯಾವಾಗ ಕೃಷ್ಣ ಸಂಹಾರ ಮಾಡ್ತಾ ಇದ್ದಾನೋ, ಸಂಹಾರ ಮಾಡಿದಾಗ ಅವಾಗ ನೈಜವಾದ ರೂಪ ಬರ್ತಿದೆ. ಉತ್ತುಂಗ ಹಸ್ತ ಚರಣಾಯತ ಶೈಲ ಶೃಂಗಾಂ, ದೊಡ್ಡ ದೊಡ್ಡ ಕೈಗಳು ಕಾಲುಗಳು ಒಳ್ಳೆ ಆ ಪರ್ವತದ ಶಿಖರಗಳಂತೆ ಕಂಡು ಬರ್ತಾ ಇದೆ. ಅವಳ ಹೊಟ್ಟೆ ಒಣಗಿದ ಕೆರೆಯಂತೆ ಕಂಡು ಬರ್ತಾ ಇದೆ ಅಂತ ಹೇಳ್ತಾ ಇದ್ದ ಅಂತಹ ಉದರ. ಅವಳ ಮೂಗು ಅಂತಂದ್ರೆ ಭಯಂಕರವಾದ ಗುಹೆಗಳಂತೆ ಕಂಡು ಬರ್ತಾ ಇತ್ತು, ಮೂಗಿನ ಹೊಳ್ಳೆ ಅಂತ ಹೇಳ್ತಾ ಇದ್ದ. ಅಂತಹ ಭಯಂಕರವಾದ ರೂಪದಿಂದ ಅವಳು ಮೃತಳಾಗಿ ಬಿದ್ದಿದ್ದಾಳೆ. ಮುಕುಂದ ವಿದ್ವೇಷಿ ವಿಯೋಜಿತಾಂಗ, ಆ ಭಗವಂತನ ವಿದ್ವೇಷವನ್ನು ದ್ವೇಷವನ್ನು ಮಾಡಿದ ಕಾರಣ ಪೂತನ ಪಪಾತ ಅವಳು ಬಿದ್ದಿದ್ದಾಳೆ. ಧನ್ಯ ಲಲನಾಗ್ರಗಣ್ಯ ಜಗಾಮಚಾನ್ಯ ಅಮರಲೋಕ ಲೋಕಂ, ಅವಳು ಮೃತಳಾದಾಗ ಅಲ್ಲಿ ಇಬ್ಬರಿದ್ರು, ಒಬ್ಬಳು ಪೂತನ ಅಂತ ಮತ್ತೊಬ್ಬಳು ಆ ಊರ್ವಶಿ. ಪೂತನ ಕೆಳಗೆ ಬಿದ್ದಿದ್ದಾಳೆ, ಊರ್ವಶಿ ಮೇಲಕ್ಕೆ ಹೋಗಿದ್ದಾಳೆ ಅಂತ ಹೇಳ್ತಾ ಇದ್ದಾಳೆ. ಕೃಷ್ಣ ಆ ಪೂತನಿನ ಸಂಹಾರ ಮಾಡಿದ. ಪೂತನಿನ ಯಾಕೆ ಸಂಹಾರ ಮಾಡಿದ ಅಂತಂದ್ರೆ, ಅದಕ್ಕೆ ರಾಜರು ಹೇಳ್ತಾರೆ, ಪೂತನಿ ಏನೋಳು ಅವಳನ್ನು ಧಾತ್ರಿ ಎಂದು ಕರೀತಾ ಇದ್ದಾರೆ. ಈ ರಾಜರಾದವರಿಗೆ ರಾಜಕುಮಾರರಿಗೆಲ್ಲ ಧಾತ್ರಿ ನಿಂತಿರ್ತಾರೆ, ಸಾಕು ತಾಯಿಂದಿರು. ಶ್ರೀಮಂತರಾದವರು ಅವರು ತಮ್ಮ ಮಕ್ಕಳನ್ನು ಬೆಳೆಸಲಿಕ್ಕೆ ಅಂತ ಇನ್ನೊಬ್ಬ ದಾಸಿಯನ್ನು ಇಟ್ಕೊಂಡಿರ್ತಾಳೆ. ತಾಯಿಯಂತೆ ಅವಳು ಪೋಷಣೆ ಮಾಡ್ತಾ ಇರ್ತಾಳೆ, ಮಕ್ಕಳನ್ನು ಪೋಷಣೆ ಮಾಡ್ತಾ ಇರ್ತಾಳೆ. ಅಂಥವಳಿಗೆ ಸಾಕು ತಾಯಿಯನ್ನ ಧಾತ್ರಿ ಅಂತ ಕರೀತಾಳೆ. ಈ ಪೂತನ ಕಂಸನಿಗೆ ಧಾತ್ರಿ, ಕಂಸನ ಸಾಕು ತಾಯಿ ಅಂಥವಳು ಪೂತನ. ಕೃಷ್ಣ ಕಂಸನ ನಿಗ್ರಹ ಮಾಡ್ತಾನೆ, ಕಂಸನ ನಿಗ್ರಹ ಮಾಡಿ ನೇರವಾಗಿ ನರಕ ಕಳಿಸ್ತಾನೆ, ತಮಸ್ಸಿಗೆ ಕಳಿಸ್ತಾನೆ. ತಮಸ್ಸಿಗೆ ಹೋದಂತಹ ಕಂಸ ಮತ್ತೆ ಭೂಮಿ ಬರೋದಿಲ್ಲ, ಮತ್ತೆ ಭೂಮಿಯಲ್ಲಿ ಮತ್ತೆ ಹುಟ್ಟೋದಿಲ್ಲ. ಹುಟ್ಟೋದಿಲ್ಲ ಆದ್ರಿಂದ ಅವನನ್ನು ಸಾಕಲಿಕ್ಕೆ ಸಾಕು ತಾಯಿ ಅವಶ್ಯಕತೆ ಇಲ್ಲ ಅನ್ನೋ ದೃಷ್ಟಿಯಿಂದ ಮೊದಲೇ ಸಾಕು ತಾಯಿಯನ್ನು ಕಳಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇರ್ತಾನೆ. ಹೀಗೆ ಸಾಕು ತಾಯಿಯಾದ ಕಂಸ ಆ ಪೂತನೆಯನ್ನ ನಿಗ್ರಹ ಮಾಡಿದ್ದಾನೆ ಭಗವಂತ. ನಿಗ್ರಹ ಮಾಡಿದಾಗ ಅವಳಲ್ಲಿ ಇಬ್ಬರಿದ್ರು, ಒಬ್ಬಳು ತಾಟಕ ಮತ್ತೊಬ್ಬಳು ಊರ್ವಶಿ. ತಾಟಕ ಆದವಳು ಕೆಳಗೆ ಹೋಗಿದ್ದಾಳೆ, ಊರ್ವಶಿ ಆದವಳು ಮೇಲಕ್ಕೆ ಹೋಗಿದ್ದಾಳೆ ಅಂತ. ಅವಳ ದೇಹವನ್ನ ಸಂಸ್ಕಾರ ಮಾಡುವಾಗ ಅಲ್ಲಿ ಸುಗಂಧ ಬರ್ತಾ ಇದೆ ಅಂತ. ನಂದಗೋಪ ಮಧುರಾನಗರಿಗೆ ಹೋಗಿರ್ತಾನೆ. ಮಧುರಾನಗರಿಗೆ ಹೋದಾಗ ವಸುದೇವನೊಟ್ಟಿಗೆ ಮಾತನಾಡ್ತಾ ಇರ್ತಾನೆ, ಅನೇಕ ಮಾತುಕತೆಗಳು ನಡೀತಾ ಇರ್ತದೆ. ಆ ಸಂದರ್ಭದಲ್ಲಿ ನಂದಗೋಪ ಏನೋ ಹೇಳ್ತಾನೆ, ಅಲ್ಲಪ್ಪ ಎಲ್ಲ ನನಗೊಂದು ಕೇಳಿದಿ, ನನ್ನ ಮಗ ಹೇಗಿದ್ದಾನೆ ಹಾಗೆ ಅಂತೆಲ್ಲ ಕೇಳಿದಿ, ನಿನಗೆ ಎಂಥ ವ್ಯಕ್ತಿ ನೀನು, ನೀನು 8 ಜನ ಮಕ್ಕಳನ್ನು ಪಡೆದು ಒಬ್ಬರು ಕೂಡ ನಿನಗೆ ಇಲ್ಲ, ಅದು ಯಾವ್ದರ ನಿನ್ನ ದುಃಖವನ್ನು ಯಾವುದನ್ನು ತೋಡಿಕೊಳ್ಳದೇನೆ ಕೇವಲ ನನ್ನ ಸುಖ ಸಂತೋಷಗಳ ಬಗ್ಗೆ ಮಾತನಾಡ್ತಾ ಇದ್ದಿ, ಎಂಥ ವ್ಯಕ್ತಿ ನೀನು ಅಂತ ಅವನ ಬಗ್ಗೆ ಮಾತನಾಡ್ತಾ ನಂದಗೋಪ ಇರಬೇಕಾದ್ರೆ ಆ ವಸುದೇವ ಹೇಳ್ತಾನೆ, ನಂದಗೋಪ ಸ್ವಲ್ಪ ನೀನು ಆದಷ್ಟು ಬೇಗ ಊರಿಗೆ ಹೋಗಿ ಮುಟ್ಟೋದು ಕ್ಷೇಮ, ಯಾಕೆ ಉತ್ಪಾತಗಳು ಕಂಡು ಬರುವಂತಿದೆ ಅಂತ ಹೇಳ್ತಾನೆ. ಆಯ್ತು ವಸುದೇವ ಹೇಳಿದ್ದಾನೆ ಅಂತ ನಂದಗೋಪ ಹೊರಡ್ತಾನೆ. ಹೊರಟು ಬಂದಾಗ ನೋಡಿದರೆ ಪೂರ್ಣನ ಅನಾಹುತ ನಡೆದಿರ್ತದೆ. ಆ ಹೊತ್ತಿನಲ್ಲಿ ನಂದಗೋಪ ಇರೋದಿಲ್ಲ ಮನೆಯಲ್ಲಿ, ಆ ಭೂತನ ಮೃತಳಾಗಿ ಬಿದ್ದಿರ್ತಾಳೆ. ಆ ಶರೀರ ಊರಿನಲ್ಲಿ ಬಿದ್ದು ಅನೇಕ ವೃಕ್ಷಗಳಲ್ಲೂ ಕೂಡ ಬುಡಮೇಲಾಗಿ ಬಿದ್ದಿರುತ್ತೆ, ಹಾಗೆ ಊರಿನಲ್ಲೇ ದೊಡ್ಡ ಉತ್ಪಾತ ಆಗಿ ಹೋಗಿರುತ್ತೆ. ಆ ಸಂದರ್ಭದಲ್ಲಿ ನಂದಗೋಪ ಎಲ್ಲರನ್ನೂ ಕೂಡ ಕರೆದು, ಅನೇಕ ಜನರನ್ನ ಕರೆದು ಆ ಶರೀರವನ್ನು ತುಂಡು ತುಂಡು ಮಾಡಿ ಅಗ್ನಿಗೆ ಹಾಕಿ ಸಂಸ್ಕಾರವನ್ನು ಮಾಡ್ತಾರೆ. ಸಂಸ್ಕಾರವನ್ನು ಮಾಡಿದಾಗ ಒಳ್ಳೆ ಸುಗಂಧ ಶರೀರದಿಂದ ಹೊರಹೊಮ್ಮುತ್ತೆ. ಸಂಸ್ಕಾರದ ಅಗ್ನಿ ದಹನ ಆದಾಗ ಒಳ್ಳೆ ಸುಗಂಧ ಹೊರಟು ಬರುತ್ತೆ. ಆವಾಗ ಹೇಳ್ತಾರೆ, ಪೂತನ ಅವಳು ಮೋಕ್ಷಕ್ಕೆ ಹೋದ್ಲು ಅಂತನೋ ಮಾತು ಅಲ್ಲಿ ಬರ್ತಾ ಇದೆ. ಪೂತನ ಮೋಕ್ಷಕ್ಕೆ ಹೋದ್ಲು ಅಂತನೋ ಪ್ರಶ್ನೆಗೆ ಅದರಾಜ ಹೇಳ್ತಾರೆ, ಪೂತನ ಮೋಕ್ಷಕ್ಕೆ ಹೋಗಿದ್ದಲ್ಲ, ಅಸುರರಿಗೆ ಮೋಕ್ಷ ಇಲ್ಲ. ಅಲ್ಲ, ಅಸುರರಿಗೆ ಮೋಕ್ಷ ಬರಬಹುದಲ್ಲ, ಅಸುರರಿಗೆ ಮೋಕ್ಷ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಶುಕಾಚಾರ್ಯ ಹೇಳಿದ್ದಾರಲ್ಲ ಈ ಪೂತನೇ ಮೋಕ್ಷಕ್ಕೆ ಹೋದ್ಲು ಅಂತ ಹೇಳಿದ್ದಾರಲ್ಲ ಅಂದ್ರೆ, ಪೂತನಿ ಮೋಕ್ಷಕ್ಕೆ ಹೋದ್ಲು ಅಂತ ಹೇಳಿದಂತ ಶುಕಾಚಾರ್ಯರೇ ಶಕಟಾಸುರ ಮೋಕ್ಷಕ್ಕೆ ಹೋದ ಅಂತ ಹೇಳ್ತಾ ಇದ್ದಾರ? ಹೇಳಿಲ್ಲ. ತೃಣಾವರ್ತ ಮೋಕ್ಷಕ್ಕೆ ಹೋದ ಅಂತ ಹೇಳ್ತಾ ಇದ್ದಾರ? ಹೇಳಿಲ್ಲ. ಹಾಗಾದ್ರೆ ಶುಕಾಚಾರ್ಯರಿಗೆ ಅದು ಅಭಿಪ್ರಾಯ ಅಲ್ಲ. ಪೂತನೇ ಮೋಕ್ಷಕ್ಕೆ ಹೋಯ್ತು, ತಾಟಕ ಮೋಕ್ಷಕ್ಕೆ ಹೋಗಿದ್ದಾಳೆ ಅಂತ ನನ್ನ ಅಭಿಪ್ರಾಯ ಅವರಿಗಿಲ್ಲ. ಹಾಗಾದ್ರೆ ಅದೇನದು? ಅಲ್ಲ, ದುಷ್ಟರಿಗೆ ಯಾಕೆ ಮೋಕ್ಷ ಬರಬಾರದು? ಇನ್ನೊಂದು ಕಡೆ ಹೇಳಿದ್ದಾರೆ, ಗೋಪ್ಯ ಕಾಮಾತ್ ಭಯಾತ್ ಕಂಸಃ ದ್ವೇಷಾತ್ ಚೈದ್ಯಾದಯೋ ನೃಪಾಹ. ಗೋಪಿಕಾ ಸ್ತ್ರೀಯು ಭಗವಂತನಲ್ಲಿ ಕಾಮನೆಯನ್ನು ಮಾಡಿ ಮೋಕ್ಷವನ್ನು ಪಡೆದಿದ್ದಾರೆ, ಭಯದಿಂದ ಕಂಸನು ಮೋಕ್ಷವನ್ನು ಪಡೆದಿದ್ದಾನೆ, ದ್ವೇಷಾತ್ ಚೈತ್ಯಾದಯೋ ನೃಪಾಹ ದ್ವೇಷವನ್ನು ಮಾಡಿ ಚೈತ್ಯದ ಅಂತವರು ಹೊಂದಿದ್ದಾರೆ. ದ್ವೇಷದಿಂದಲೂ ಕೂಡ ಮೋಕ್ಷ ಆಗಬಹುದಲ್ಲ. ವಿದ್ವೇಷಿ ಜೀವ ದ್ವೇಷವನ್ನ ಮಾಡಿದಂಥವರಿಗೂ ಕೂಡ ಭಗವಂತ ಮೋಕ್ಷವನ್ನು ಕೊಡಬಹುದಲ್ವಾ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ದ್ವೇಷಾಭಿವೃದ್ಧಿಂ ದ್ವಿಷತಾಂ ವಿಧಾತು. ದ್ವೇಷದಿಂದ ಮೋಕ್ಷ ಇಲ್ಲ. ಯಾಕೆ ದ್ವೇಷದಿಂದ ಮೋಕ್ಷ ಇಲ್ಲ ಅಂತಂದ್ರೆ, ದ್ವೇಷದಿಂದ ಮೋಕ್ಷ ಆಗಿತ್ತು ಅಂದ್ರೆ ಉಳಿದವ್ರಿಗೆ ಮೋಕ್ಷ ಆಗಬೇಕಿತ್ತು, ಉಳಿದವರು ದ್ವೇಷ ಮಾಡಿದ್ದಾರೆ ಅವರಿಗೆ ಮೋಕ್ಷ ಇಲ್ಲ. ಒಂದು ಪ್ರಶ್ನೆ ಬರುತ್ತೆ, ದ್ವೇಷವನ್ನು ಮಾಡಿದಾಗ ಹೆಚ್ಚಿನ ಸ್ಮರಣೆ ಬರುತ್ತೆ. ಇವತ್ತು ಯಾವ ವ್ಯಕ್ತಿಯ ದ್ವೇಷ ನಮಗಿದೆ ಅಂಥವರ ಸ್ಮರಣೆ ನಮಗೆ ಹೆಚ್ಚಿರುತ್ತೆ. ಆದ್ದರಿಂದ ಇವತ್ತು ಕೃಷ್ಣನ ಮೇಲೆ ದ್ವೇಷವನ್ನು ಮಾಡಿದ್ದಾರೆ ಅಂದ್ರೆ ಕೃಷ್ಣನ ಸ್ಮರಣೆ ಹೆಚ್ಚಿದೆ ಅಂತ ಅರ್ಥ. ಆ ಕೃಷ್ಣ ಸ್ಮರಣೆ ನಿರಂತರ ಮಾಡ್ತಾ ಇದ್ದಾರೆ, ಆದ್ದರಿಂದ ಸ್ಮರಣೆ ಮಾಡಿದವರ ಮೋಕ್ಷ ಕೊಡಬಹುದಲ್ಲ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ಈಗ ಒಂದು ಹುಲಿ ಇರುತ್ತೆ, ಹುಲಿ ಹಸುವನ್ನು ಮುಟ್ಟುತ್ತೆ, ಹಸುವನ್ನು ಆಲಿಂಗನ ಮಾಡ್ಕೊಳ್ತದೆ. ಹಿಂಸಾರ್ಥ ಮಾಲಿಂಗಯತಸ್ತರಕ್ಷೋ ಕಿಂಚೇಷ್ಟಯ ತುಷ್ಯತಿ ಕಾಮಧೇನು. ಗೋವಿನಲ್ಲಿ 33 ಕೋಟಿ ದೇವತೆಗಳ ಸನ್ನಿಧಾನ ಇದೆ. ಗೋವಿನ ಸ್ಪರ್ಶ ಮಾಡಿದರೆ, ಗೋವಿನ ಬಾಲ ಮುಟ್ಟಿದರೆ, ಗೋವಿನ ಸ್ಪರ್ಶ ಮಾಡಿದರೆ ಪುಣ್ಯ ಅಂತ ಹೇಳ್ತಾ ಇದ್ದೆ. ಹುಲಿ ಏನು ಮಾಡುತ್ತೆ? ಗೋವಿನನ್ನ ಆಲಿಂಗನ ಮಾಡ್ಕೊಳ್ಳುತ್ತೆ. ಎಂಥ ಪುಣ್ಯ ರೀ ಹುಲಿಗೆ ಅಂತ ಹೇಳ್ತಾರ ಯಾರಾದರೂ ಕೂಡ? ಆದ್ದರಿಂದ ಹಿಂಸೆ ಮಾಡಲಿಕ್ಕೆ ದ್ವೇಷ ಮಾಡ್ಲಿಕ್ಕೆ ಹೊತ್ತಾಗ ಅದರ ಸ್ಪರ್ಶ ಅದರ ಹೆಸರನ್ನ ಕರೆಯೋದು, ಅದರಿಂದ ಪುಣ್ಯ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಬ್ರಾಹ್ಮಣ ಹತ್ಯೆಯನ್ನು ಮಾಡಬೇಕು ಅಂತ ಹೊರಟಿದ್ದಾನೆ. ಬ್ರಾಹ್ಮಣ ಹತ್ಯೆಯನ್ನು ಮಾಡ್ಲಿಕ್ಕೆ ಅಂತ ಹೊರಟಂತಹ ವ್ಯಕ್ತಿ ಅವನ ತಂತ್ರದಿಂದ ಅವನ ಮಗನ ಕರೀತಾನೆ, ಅವನ ಹೆಸರಿನಿಂದ ಕರೀತಾನೆ, ಏ ಶ್ರೀನಿವಾಸ ಬಾರ ಬಾರ ಇಲ್ಲಿ ಅಂತ ಕರೀತಾನೆ. ಆ ಹೆಸರು ಕೊಟ್ಟು ಕರೆದ, ಅವನನ್ನು ಮುಟ್ತಾನೆ, ಅವನು ಪೂಜಿಸ್ತಾನೆ, ಎಲ್ಲ ಮಾಡ್ತಾನೆ, ಕೊನೆಗೆ ಅವನಿಗೆ ವಿಷ ಹಾಕ್ತಾನೆ. ಅಂತ ಸಂದರ್ಭದಲ್ಲಿ ಅವನು ಪುಣ್ಯ ಬರುತ್ತಾ ಅಂತ ಕೇಳ್ತಾನೆ. ಮನೆಗೆ ಕರೆದು ಆತಿಥ್ಯ ಮಾಡಿ ಅವರಿಗೆ ಬೇಕಾದಷ್ಟು ಮುಟ್ಟಾನ ಬಡಿಸ್ತಾನೆ, ಜೊತೆ ಸ್ವಲ್ಪ ವಿಷವನ್ನು ಹಾಕ್ತಾನೆ. ಅಂತ ಸಂದರ್ಭದಲ್ಲಿ ಅವರಿಗೆ ಅವ್ರ ಪುಣ್ಯ ಬರುತ್ತಾ? ಯಾಕೆ? ಬ್ರಾಹ್ಮಣನು ಕರೆದಿದ್ದಾನೆ, ಅವನ ಹೆಸರು ಹೇಳಿದ್ದಾನೆ, ಅವನು ಪೂಜೆ ಮಾಡಿದ್ದಾನೆ, ಅವನಿಗೆ ಅವ್ರ ಪುಣ್ಯ ಬರುತ್ತಾ? ಇನ್ನು ಕೂಡ ಬರ್ಲಿಕ್ಕೆ ಸಾಧ್ಯ ಇಲ್ಲ. ದ್ವೇಷಕ್ಕೋಸ್ಕರ ಮಾಡಿದ ಸ್ಮರಣೆಯಿಂದ ಪುಣ್ಯ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ದ್ವೇಷವನ್ನು ಮಾಡುತ್ತಾ ಪೂತನೆ ತಾಟಕ ಕಂಸ ಅವರೆಲ್ಲರೂ ಕೂಡ ಮೋಕ್ಷವನ್ನು ಹೊಂದಿದ್ರು ಅಂತಂದ್ರೆ ಅದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ದ್ವೇಷವನ್ನು ಮಾಡಿದವರು ಮೋಕ್ಷವನ್ನು ಹೊಂದಲಿಲ್ಲ ಅಂತಂದ್ರೆ ಏನು? ದ್ವೇಷವನ್ನು ಮಾಡಿದವರು ಕೂಡ ಮೋಕ್ಷವನ್ನು ಹೇಳುವಂತಹ ಮಾತುಗಳು ಇವೆಯಲ್ಲ ಅಂದ್ರೆ ಅದಕ್ಕೆ ಹೇಳ್ತಾರೆ, ದ್ವೇಷದಿಂದಲೂ ಮೋಕ್ಷ ಅಂತಂದ್ರೆ ಹಾಗೆ ಅರ್ಥ ಮಾಡಬಾರದು. ಯಾಕೆ? ದ್ವೇಷದಿಂದಲೂ ಕೂಡ ಮೋಕ್ಷ ಆಗೋದಿತ್ತು ಅಂತ ಆದ್ರೆ ಕಿಂವಾ ತಪಸ್ಯಾವ್ರತ ಕರಶಿತಾಂಗೈಹಿ ಅಂತ ಹೇಳ್ತಾ ಇದ್ದಾರೆ. ಈಗ ಅನೇಕ ಜನ ಋಷಿಗಳು ಮುನಿಗಳು ಎಷ್ಟು ಕಷ್ಟ ಪಡ್ತಾರೆ, ಸಾವಿರಾರು ವರ್ಷ ಕಷ್ಟಪಟ್ಟು ಆ ಮಳಿ ಚಳೆ ಗಾಳಿ ಬಿಸಿಲು ಯಾವುದಕ್ಕೂ ಕೂಡ ಅಳುಕದೇನೆ ಅಲ್ಲಿ ಕಷ್ಟಪಟ್ಟು ಅನೇಕ ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾರೆ. ದೇಹ ಒಣಗಿ ಹೋಗುತ್ತೆ, ಬರೀ ಎಲುಬು ಮಾತ್ರ ಉಳಿಯುತ್ತೆ. ಅಷ್ಟೆಲ್ಲ ಕಷ್ಟಪಟ್ಟು ತಪಸ್ಸನ್ನು ಮಾಡ್ತಾ ಇದ್ದಾರೆ, ಯಾಕೆ ಕಷ್ಟಪಡಬೇಕಿತ್ತು ಅಂತ ಹೇಳ್ತಾ ಇದ್ದಾರೆ. ದ್ವೇಷ ಮಾಡಿದ್ರೆ ಆಯ್ತಲ್ಲ, ಸುಲಭವಾಗಿ ಮನೆಯಲ್ಲಿದ್ದು ಆನಂದವಾಗಿ ನಾವು ಬೇಕಾದಷ್ಟು ಭೋಗಗಳನ್ನು ಅನುಭವಿಸ್ತಾ ಭಗವಂತನ ಚೆನ್ನಾಗಿ ಬೈತಾ ಇರುತ್ತೆ, ದ್ವೇಷ ಮಾಡ್ತಾರೆ, ಅದರಿಂದಲೂ ಮೋಕ್ಷ ಆಗತ್ತೆ. ಹಾಗಿರ್ಬೇಕಾದ್ರೆ ಅದು ದ್ವಾರ ಇದು ದ್ವಾರ ಎರಡು ಮುಖಗಳು ಇರಬೇಕಾದ್ರೆ ನಾವು ಹೀಗೆ ಊಟ ಮಾಡ್ಲಿಕ್ಕೆ ಬರುತ್ತೆ, ಹೀಗೆ ಊಟ ಮಾಡ್ಲಿಕ್ಕೆ ಬರುತ್ತೆ. ಹೀಗೆ ಕುಟುಂಬ ಸುಲಭವಾಗಿ ಹೀಗೆ ಬಾಯಲ್ಲಿ ತುತ್ತನ್ನು ಹಾಕ್ಲಿಕ್ಕೆ ಬರಬೇಕಾದ್ರೆ ಕಷ್ಟಪಟ್ಟು ತಿರುಗಿಸಿ ಯಾಕೆಯನ್ನ ಬಾಯಲ್ಲಿ ಹಾಕೊಳ್ಬೇಕು. ಹೇಗೋ ಅದರಂತೆ ಸುಲಭವಾಗಿ ದ್ವೇಷವನ್ನ ಮಾಡಿ ಭಗವಂತನನ್ನ ನಿಂದನೆ ಮಾಡಿ ಮೋಕ್ಷವನ್ನು ಪಡಲಿಕ್ಕೆ ಬರ್ತಿರಬೇಕಾದ್ರೆ ಹಾಗಿರಬೇಕಾದ್ರೆ ನಾವು ಕಷ್ಟಪಟ್ಟು ತಪಸ್ಸನ್ನ ವ್ರತಗಳನ್ನ ಏಕಾದಶಿ ಉಪವಾಸ ಚಾತುರ್ಮಾಸ್ಯ ವ್ರತ ಭಗವಂತ ಹರಿಕಥಾಶ್ರವಣ, ಯಾಕೆ ಹರಿಕಥಾಶ್ರವಣ, ಎಲ್ಲೋ ಮಳೆ ಬರ್ತಾ ಇದೆ, ಇಷ್ಟೆಲ್ಲ ಮನೆ ಕೆಲಸಗಳಿವೆ, ಅದೆಲ್ಲ ಬಿಟ್ಟು ಎಲ್ಲೋ ಬರಬೇಕು, ಭಗವಂತನ ಕಥೆಯನ್ನು ಕೇಳಬೇಕು, ಭಗವಂತನ ಕಥೆಯನ್ನು ಹೇಳಬೇಕು, ಯಾಕೆ ಇದೆಲ್ಲ ಬೇಡ ಬೇಡ, ಮನೇಲಿ ಕುತ್ಕೊಂಡು ಚೆನ್ನಾಗಿ ಭಗವಂತ ನಿಂದನೆ ಮಾಡಿದ್ರೆ ಮೋಕ್ಷ ಬರ್ತಾ ಇತ್ತು. ಆದ್ದರಿಂದ ಮೋಕ್ಷ ನಿಂದನೆಯಿಂದ ಅಥವಾ ದ್ವೇಷದಿಂದ ಬರೋದಿಲ್ಲ. ದ್ವೇಷದಿಂದ ಯಾವತ್ತೂ ಕೂಡ ಮೋಕ್ಷ ಅಂತ ಆಗ್ಲಿ ಸಾಧ್ಯ ಇಲ್ಲ. ನಿಂದಾ ಮುಕುಂದಸ್ಯ ಸಕರ್ಣಿ ಶಮ್ಯ ಮಂದ ಪತೆತ್ ಕಿಂ ಪುನರಚ್ಯುತಂ ತಂ ನಿಂದನ್ನಿತೆ ಖ್ಯಾಲಪತಃಶ್ರುತಸ್ಯ ಕಿಂ ದ್ವೇಷತೋ ಮುಕ್ತಿರಿತಿ ಸ್ಮಹೃದ್ಯಂ. ಶುಕಾಚಾರ್ಯರು ದ್ವೇಷವನ್ನು ಮಾಡಿ ಮೋಕ್ಷವನ್ನ ಹೊಂದಿದ್ರು ಅಂತ ಹೇಳೋದಕ್ಕೆ ಅಭಿಪ್ರಾಯ ಹಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಇನ್ನೊಂದು ಕಡೆ ಹೇಳ್ತಾರೆ, ಭಗವಂತನ ನಿಂದನೆ ಮಾಡಿದ ಅವನ ನಾಲಿಗೆ ಬಿದ್ದಾಯ್ತು, ಅವನು ಮರಣವನ್ನು ಹೊಂದಿದ. ಶಿಶುಪಾಲಷ್ಟೆಲ್ಲ ಭಗವಂತ ನಿಂದನೆ ಮಾಡಿದವ ಮರಣವನ್ನು ಹೊಂದಿದ ಅಲ್ಲ. ನಿಂದಾ ಮುಕುಂದಸ್ಯ ಸಕರ ನಿಶಮ್ಯ, ಯಾರು ಭಗವಂತನ ನಿಂದನೆಯನ್ನು ಕೇಳ್ತಾನೆ ಅವನು ಅಧಃಪಾತವನ್ನು ಹೊಂತಾನೆ ಅಂತ ಕೇಳುತ್ತೆ. ಭಗವಂತನ ನಿಂದನೆಯನ್ನು ಕೇಳುವಂತಹ ವ್ಯಕ್ತಿ ಅಧಃಪಾತವನ್ನು ಹೊಂತಾನೆ ಅಂತ. ಹಾಗಿರುವಾಗ ಭಗವಂತನ ನಿಂದನೆ ಯಾರು ಮಾಡುತ್ತಾರೆ, ಭಗವಂತನ ದ್ವೇಷವನ್ನು ಯಾರು ಮಾಡುತ್ತಾರೆ, ಅಂಥವರಿಗೆ ಮೋಕ್ಷ ಆಗುತ್ತೆ, ಅಂಥವರಿಗೆ ಸ್ವರ್ಗ ಆಗುತ್ತೆ ಅಂತ ಹೇಳಲಿಕ್ಕೆ ಇದು ಯಾವತ್ತೂ ಕೂಡ ಶುಕಾಚಾರ್ಯರಿಗೆ ವೇದವ್ಯಾಸರಿಗೆ ಸಮ್ಮತ ಆಗಲಿ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಅವರಿಗೆ ಸಮ್ಮತ ಅಲ್ಲ. ಹಾಗಾದ್ರೆ ಏನು, ದ್ವೇಷ ಮಾಡಿದವರಿಗೆ ಮೋಕ್ಷ ಇಲ್ಲ? ಅವರು ದ್ವೇಷ ಮಾಡಿದ್ದಾರೆ, ದ್ವೇಷ ಮಾಡಿದವರು ದೇವತೆಗಳೇ, ದೇವತೆಗಳಿಗೆ ಅವರಿಗೆ ಆಸುರಿ ಭಾವ ಬಂದಿದೆ ಅಂದ್ರೆ ಅವರು ಅಸುರರಾಗಿದ್ದಾರೆ, ಅಸುರರಾಗಿದ್ದಾರೆ. ಆದ್ದರಿಂದ ಅವರಿಗೆ ಆ ರೀತಿಯ ಪ್ರವೃತ್ತಿಗಳಿತ್ತು, ನಂತರದಲ್ಲಿ ಅವರು ಮೋಕ್ಷನ ಹೊಂದಿದರು ಅಂತ ಅದಕ್ಕೆ ವಾದರಾಜ ಹೇಳ್ತಾರೆ. ದೇವತೆಗಳೇ ಅಸುರರಾಗಿದ್ದರು ಅಂತ ಹೇಳಿ ಬರೋದಿಲ್ಲ. ದೇವತೆಗಳ ಸ್ವಭಾವ ಯಾವತ್ತೂ ಕೂಡ ಬದಲಾಗೋದಿಲ್ಲ, ಯೋಗ್ಯತೆಯ ಸ್ವಭಾವ ಯಾವತ್ತೂ ಬದಲಾಗೋದಿಲ್ಲ. ಕಲ್ಲು ಅದು ಇನ್ನೊಂದಾಗಲಿಕ್ಕೆ ಸಾಧ್ಯ ಇಲ್ಲ, ಕಲ್ಲು ಕಲ್ಲೇ ಆಗಿರುತ್ತೆ, ಒಂದು ವಸ್ತು ಇನ್ನೊಂದು ಸ್ವಭಾವನ ಪಡೆದುಕೊಳ್ಳಿಕ್ ಸಾಧ್ಯ ಇಲ್ಲ. ಕೆಲವು ಸಂದರ್ಭದಲ್ಲಿ ದ್ವೇಷವನ್ನು ಅರ್ಜುನನು ಮಾಡ್ತಾರೆ, ಇಂದ್ರದೇವರು ಮಾಡ್ತಾರೆ, ಇಂದ್ರದೇವರು ಮಳೆಯನ್ನು ಸುರಿಸ್ತಾರೆ, ದ್ವೇಷವನ್ನು ಮಾಡ್ತಾರೆ, ಅಂದ ಮಾತ್ರಕ್ಕೆ ಅವರಲ್ಲಿ ಅವರು ಅಸುರರಾದರು ಅಂತ ಅರ್ಥನ? ಎಲ್ಲರೂ ಕೂಡ ಅವರು ಅಸುರರಾದರು ಅಂತ ಹೇಳಿದ್ದಲ್ಲ. ಆದ್ದರಿಂದ ಅಸುರತ್ವವನ್ನು ಪಡೆಯೋದಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಮತ್ತಿನ್ನೇನು ಅಂತಂದ್ರೆ ಅಲ್ಲಿ ಜೀವದ್ವಯಾವೇಶ ಇದೆ, ಇಬ್ಬರು ಜೀವರಿದ್ದಾರೆ, ಒಂದೇ ಶರೀರದಲ್ಲಿ ಇಬ್ಬರು ಜೀವರಿದ್ದಾರೆ. ಅಲ್ಲ, ಒಂದು ಶರೀರದಲ್ಲಿ ಇಬ್ಬರು ಜೀವರ ಹೇಗಿರ್ಲಿಕ್ಕೆ ಸಾಧ್ಯ? ಒಂದು ಶರೀರದಲ್ಲಿ ಒಬ್ಬ ಇರ್ಲಿಕ್ಕೆ ಸಾಧ್ಯ, ಇಬ್ಬರು ಶರೀರದಲ್ಲಿ ಒಂದೇ ಶರೀರದಲ್ಲಿ ಹೇಗಿರ್ಲಿಕ್ಕೆ ಸಾಧ್ಯ ಅಂತ ಕೇಳಿದ್ರೆ, ಹಾಗ ಇಲ್ಲಿಯ ತನಕ ಬಂದ್ರೆ, ಹಾಗಾದ್ರೆ ಇಲ್ಲಿಯ ತನಕ ದ್ವೇಷದಿಂದ ಮೋಕ್ಷ ಅಂತ ಹೇಳ್ತಾ ಇದ್ದವರು ಕೊನೆಗೆ ಅದನ್ನೆಲ್ಲ ಒಪ್ತಾ, ಇಲ್ಲ ದ್ವೇಷದಿಂದ ಮೋಕ್ಷ ಅಲ್ಲ, ಭಗವಂತನ ಗುಣಚಿಂತನೆಯಿಂದಲೇ ಮೋಕ್ಷ. ಹಾಗಾದ್ರೆ ಅಲ್ಲಿ ದ್ವೇಷ ಮಾಡಿದ್ದು ಅಲ್ಲ, ದೇವತೆಗಳೇ ಇದ್ದಾರೆ, ಅವರೇ ಮೋಕ್ಷಕ್ಕೆ ಹೊಂದಿದ್ದಾರೆ. ದೇವತೆಗಳಿಗೆ ಅಸುರತ್ವ ಬಂದಿದೆಯೋ? ದೇವತೆಗಳಿಗೆ ಅಸುರತ್ವ ಬಂದದ್ದಲ್ಲ, ಸ್ವಭಾವ ಬದಲಾಗೋದಿಲ್ಲ. ಅರ್ಜುನ ಇಂದ್ರ ಅವರ ಯಾವತ್ತೂ ಕೂಡ ಅವರು ಅಸುರರಾಗಲಿಲ್ಲ, ಆದ್ದರಿಂದ ಅಸುರತ್ವ ಅನ್ನೋದು ಬರೋದಿಲ್ಲ. ಹಾಗಾದ್ರೆ ಮತ್ತೆ ನೀನು ಜೀವದ್ವಯಾವೇಶ, ಒಂದು ಶರೀರದಲ್ಲಿ ಇಬ್ಬರು ಜೀವನ ಹೇಗಿರಬಹುದು ಅನ್ನೋ ಪ್ರಶ್ನೆ ನಾವು ಸುಲಭವಾಗಿ ಉತ್ತರ ಕೊಡುತ್ತೆ. ಅಹೋ ಪಿಶಾಚ ಅಪಿ ದೇಹಿ ದೇಹೆ, ಪಿಶಾಚಿಗಳು ಶರೀರದಲ್ಲಿ ಹೋಗ್ಲಿಕ್ಕೆ ಅವಕಾಶ ಇದೆ, ದೇಹದಲ್ಲಿ ಪಿಶಾಚಿಗಳು ಪ್ರವೇಶ ಇರುತ್ತೆ, ಹಾಗೆ ಇನ್ನೊಬ್ಬ ಜೀವನ ಇರುತ್ತಾನೆ. ಹಾಗಿರ್ಬೇಕಾದ್ರೆ ಇಬ್ಬರು ಜೀವರು ಈ ಕಾಲದಲ್ಲಿ ಒಂದೇ ಶರೀರದಲ್ಲಿರ್ತಾರೆ, ಕೆಲಸ ಒಬ್ಬ ಮಾಡುತ್ತಾರೆ. ದೇಹದಲ್ಲಿ ಪ್ರವೃತ್ತಿ ಉಂಟಾಗಲಿಕ್ಕೆ ಅದಕ್ಕೆ ಒಬ್ಬನ ಪ್ರವೃತ್ತಿಯನ್ನು ಹೇಳಬೇಕು. ಒಂದು ಪಿಶಾಚಿ ಪ್ರವೃತ್ತಿ ಇರುತ್ತೆ, ಇನ್ನೊಂದು ಜೀವನ ಪ್ರವೃತ್ತಿ ಇರುತ್ತೆ, ಇಬ್ಬರ ಪ್ರವೃತ್ತಿ ಈ ಕಾಲದಲ್ಲಿ ಇರೋದಿಲ್ಲ. ಹಾಗೆ ಒಂದು ಅಸುರನ ಪ್ರವೃತ್ತಿ, ಒಂದು ದೇವತೆಯ ಪ್ರವೃತ್ತಿ, ಎರಡು ಪ್ರವೃತ್ತಿಗಳು ನಡೀತಾ ಇರ್ತದೆ, ಎರಡರಲ್ಲಿ ಒಂದು ಪ್ರವೃತ್ತಿ ನಡೀತಾ ಇರ್ತದೆ. ಹಾಗೆ ಪಿಶಾಚಿಗಳೂ ಶರೀರದಲ್ಲಿ ಇದ್ದು ಇನ್ನೊಬ್ಬ ಶರೀರದಲ್ಲಿ ಇರಬಹುದು ನಮಗೆ ಹೇಗೆ ಅನುಭವಿಸಿದ್ದಾಗಿದೆಯೋ ಹಾಗೆ ಗ್ರಹಾವಿಷ್ಟ ಯಥಾ ಗ್ರಹಾವಿಷ್ಟ ಕಲೇವರೆದ್ದು ಕೃತಾಭಿಮಾನ ವಿಹಚೇತನೋಸ್ತಃ ತಥೈವ ಕಂಸಾದಿ ಶರೀರ ಸಂಸ್ಥು ಶುಭಾಶುಭೋದೋ ಸುಖ ದುಃಖ ಭಾಗವು. ಇಬ್ಬರು ಶುಭ ಜೀವ ಅಶುಭ ಜೀವ ಇಬ್ಬರಿದ್ದಾರೆ. ಗ್ರಹಾವಿಷ್ಟ ಕಲೇವರೇ, ಗ್ರಹ ಭೂತ ಪ್ರವಿಷ್ಟವಾದಂತಹ ಶರೀರದಲ್ಲಿ ಹೇಗೆ ಇಬ್ಬರಿದ್ದಾರೋ ಅದೇ ರೀತಿಯಲ್ಲಿ ಈ ದೇಹದಲ್ಲಿಯೂ ಕೂಡ ಇಬ್ಬರಿದ್ದಾರೆ ಅಂತ ತಿಳಿಯಬೇಕು ಅಂತ ಹೇಳ್ತಾ ಇದ್ದಾರೆ. ಇಬ್ಬರು ಜೀವರು ಒಂದೇ ಶರೀರದಲ್ಲಿದ್ದಾರೆ. ಪೂತನ ಅಂತಂದ್ರೆ ಅವಳಲ್ಲಿ ಇಬ್ಬರಿದ್ದಾರೆ, ಒಂದು ತಾಟಕ ಎಂಬುವಂತಹ ಆಸುರಿ ಅಸುರ ಸ್ತ್ರೀ, ಮತ್ತೊಬ್ಬಳು ಊರ್ವಶಿ, ಇಬ್ಬರಿದ್ದಾರೆ. ಊರ್ವಶಿಯ ಒಳ್ಳೆಯ ಪ್ರವೃತ್ತಿ ಭಗವಂತನಿಗೆ ಹಾಲನ್ನು ಕುಡಿಸಬೇಕು ಅಂತ ಹೊರಟಂಥವಳು ಊರ್ವಶಿ, ವಿಷವನ್ನು ಕುಡಿಸಬೇಕು ಅಂತ ಹೊರಟವಳು ತಾಟಕ. ಹೀಗೆ ಹಾಲು ಕೊಟ್ಟವಳು ಮೋಕ್ಷಕ್ಕೆ ಹೋದ್ಲು, ವಿಷ ಕೊಟ್ಟವಳು ತಮಸ್ಸಿಗೆ ಹೋದ್ಲು. ಹೀಗೆ ಹೇಳ್ತಾ ಇದ್ದಾರೆ. ಇಬ್ಬರಿದ್ದಾರೆ, ಕಂಸನಲ್ಲಿ ಇಬ್ಬರಿದ್ದಾರೆ, ಭೃಗು ಋಷಿಗಳಿದ್ದಾರೆ, ಕಾರಣೇನಿದ್ದಾನೆ. ಭೃಗು ಋಷಿಗಳು ಮೋಕ್ಷಕ್ಕೆ ಹೋಗ್ತಾ ಇರ್ತಾರೆ, ಇನ್ನು ಕಾರಣೇಮಿ ಅಧಪಾತನ ಅಂತಾ ಇದ್ದಾರೆ. ಇನ್ನ ಚೈತ್ಯನಲ್ಲಿಯೂ ಕೂಡ ತವೈವ ಚೈತ್ಯೇ ಜಯನಾಮ ತಸ್ಸಂ ತಥಾ ಪರಸ್ಮಿನ್ ವಿಜಯಾಭಿಧಾನ ನಿರಂತರಂ ದೇಶ ಫಲಸ್ಯ ಮೂಲಂ ಬಲೇನ ರಕ್ಷೋಪಿ ತರಿಹಿ ಸಿದ್ಧೇ. ಚೈತ್ಯನಲ್ಲಿ, ಶಿಶುಪಾಲನಲ್ಲಿ, ಅಲ್ಲಿಯೂ ಕೂಡ ಜೀವದ್ವಯಾವೇಶ, ಜಯ ಎಂಬುವಂತಹ ದೇವತೆ, ಭಗವಂತನ ದ್ವಾರಪಾಲಕ, ಇನ್ನೊಬ್ಬ ಅಸುರ ಇದ್ದಾನೆ, ಇಬ್ಬರು ಕೂಡ ಅಲ್ಲಿದ್ದಾರೆ. ಕರ್ಣ, ಕರ್ಣದಲ್ಲಿ ಸೂರ್ಯ ಎಂಬುವಂತಹ ದೇವತೆ, ಸಹಸ್ರವರ್ಮ ಎಂಬುವಂತಹ ಅಸುರ, ಇಬ್ಬರೂ ಕೂಡ ಒಂದೇ ಶರೀರದಲ್ಲಿದ್ದು ಅಲ್ಲಿ ಆಸುರಿ ಪ್ರವೃತ್ತಿ ನಡೆಯುತ್ತಿದೆ, ದೈವಿ ಪ್ರವೃತ್ತಿಯು ನಡೆಯುತ್ತೆ. ಇದೆರಡೂ ಕೂಡ ವಿರುದ್ಧವಾದಂತಹ ಪ್ರವೃತ್ತಿಗಳು ಒಂದೇ ಶರೀರದಲ್ಲಿ ನಡೀತಾ ಇರ್ತದೆ. ಹಿರಣ್ಯಕಶಿಪುವಿನಲ್ಲಿ ಜಯ ಮತ್ತು ಇನ್ನೊಬ್ಬ ಅಸುರ, ಅದಕ್ಕೆ ಒಳ್ಳೆಯ ಜಯ ಹೆಚ್ಚಿನ ಅವನ ಪ್ರವೃತ್ತಿ ಉಂಟಾದಾಗ ಉಪದೇಶ ಮಾಡ್ತಾನೆ, ದಿದಿಗೆ ಉಪದೇಶ ಮಾಡ್ತಾನೆ, ಯಾಕಮ್ಮ ದುಃಖ ಪಡ್ತಿ, ಮಕ್ಕಳು ಬರ್ತಾರೆ ಹೋಗ್ತಾರೆ, ಅದಕ್ಕೆ ಯಾಕೆ ದುಃಖ ಪಡ್ತೀನಿ ನೀನು ಅಂತ ಕಥೆಗಳನ್ನು ಹೇಳ್ತಾನೆ. ಯಮದೇವರು ಧರ್ಮರಾಜರು ಉಪದೇಶ ಮಾಡಿದಂತ ಕಥೆಯನ್ನು ಹೇಳ್ತಾನೆ, ಎಲ್ಲ ಮಾಡ್ತಾನೆ. ತಕ್ಷಣದಲ್ಲಿ ಮತ್ತೆ ಹೊರ ಬರ್ತಾನೆ, ಹೊರ ಬಂದು ಎಲ್ಲ ನಮಚಿ ಇಲ್ವಲ್ಲ ಅವನ್ನೆಲ್ಲ ಸೇರಿಸಿ ಅವನು ಹೇಳ್ತಾನೆ, ನಾವು ಇವತ್ತು ಆ ವಿಷ್ಣುವಿಗೆ ಏನಾದ್ರು ಮಾಡಬೇಕು, ವಿಷ್ಣು ಬಹಳ ಎತ್ತರವಾಗಿ ಬೆಳೀತಾ ಇದ್ದಾನೆ, ಅವನನ್ನ ನಾವು ಹೇಗಾದ್ರೂ ಮಾಡಿ ಕೆಳಗೆ ಹಾಕಬೇಕು ಅಂತ ಅವನು ಸಭೆಯನ್ನು ಸೇರಿಸ್ತಾನೆ. ಹೀಗೆ ಎರಡೂ ಪ್ರವೃತ್ತಿಗಳು ಕೂಡ ಹಿರಣ್ಯಕಶಿಪುವಿನಲ್ಲಿ ತೋರುತ್ತೆ. ಯಾಕೆ? ಜೀವದ್ವಯಾವೇಶ. ಈ ಜೀವದ್ವಯಾವೇಶವನ್ನ ನಾವು ತಿಳಿದುಕೊಳ್ಳಬೇಕು. ಅಲ್ಲ, ಇಷ್ಟೆಲ್ಲ ವಿಚಾರ ಹೇಳ್ತಾ ಇದ್ದೀರಿ ನೀವು, ವೇದವ್ಯಾಸರೊಂದು ಮಾತು ಹೇಳಬೇಕಿತ್ತು. ಜೀವದ್ವಯಾವೇಶವನ್ನೆಲ್ಲ ನೀನು ಹೇಳಿದ್ರಿ ಸರಿ, ಅಲ್ಲಿ ವೇದವ್ಯಾಸರು ನೇರವಾಗಿ ಪೂತನ ಮೋಸಕ್ಕೆ ಹೋಗು ಅಂತ ಹೇಳಿಬಿಟ್ಟಿದ್ದಾರೆ. ನೀವು ಯಾಕೆ ವೇದವ್ಯಾಸರು ಹಾಗೆ ಹೇಳಲಿಲ್ಲ ಅಂತ ಹೇಳಿದ್ರೆ, ಅದಕ್ಕೆ ವಿಧಿವ್ಯಾಸರು ಯಾಕೆ ಹೇಳಲಿಲ್ಲ ಅಂತಂದ್ರೆ, ಅದಕ್ಕೆ ಹೇಳ್ತಾರೆ, ದ್ವೇಷಾಭಿವೃದ್ಧಿಂ ದ್ವಿಷತಂ ವಿಧಾತು ವ್ಯಾಸಶ್ಚನ ಸ್ಪಷ್ಟಮಿದಂ ಪ್ರಮೇಯಂ ಊಚೇನ ಚೇತ್ ಭಕ್ತ ಜನೈರಗಮ್ಯಂ ಪಾಪೈರ ಸಾಧ್ಯಂ ತಮಾಪ್ನುಯಾತ್ ಕಹ. ಅದಕ್ಕೆ ಹೇಳ್ತಾರೆ ವಿಧಿವ್ಯಾಸರು ಯಾಕೆ ಹೇಳಲಿಲ್ಲ ಅಂತಂದ್ರೆ, ದ್ವೇಷಾಭಿವೃದ್ಧಿಂ ದ್ವಿಷತಾಂ ವಿಧಾತು ದುಷ್ಟರಿಗೆ, ದುಷ್ಟರಿಗೆ ಇವತ್ತು ಭಾಗವತ ಪುರಾಣಗಳು ಯಾರಿಗಿದೆ ಅಂತಂದ್ರೆ, ಸಾತ್ವಿಕರ ಕೈಯಲ್ಲಿ ಮಾತ್ರ ಪುರಾಣಗಳು ಸಿಗುತ್ತೋ? ಇಲ್ಲ, ಪುರಾಣ ಎಲ್ಲರ ಕೈಯಲ್ಲೂ ಸಿಗುತ್ತೆ. ಪುರಾಣ ಸಿಕ್ಕಾಗ, ಮಹಾಭಾರತ ಸಿಕ್ಕಾಗ ಅವರು ಓದ್ತಾರೆ ಇವರು ಓದ್ತಾರೆ, ಎಲ್ಲರೂ ಕೂಡ ಸರಿಯಾದಂತಹ ಭಾವನೆಗಳಾಗಬಾರದು. ದುಷ್ಟರಿಗೆ ಅವರಿಗೆ ತಪ್ಪು ಚಿಂತನೆಗಳು ಬರಬೇಕು ಅನ್ನೋ ದೃಷ್ಟಿಯಿಂದಲೇ ವೇದವ್ಯಾಸರು ಅದನ್ನು ಹಾಗೆ ಹೇಳಲಿಲ್ಲ ಅಂತ ಹೇಳ್ತಾ ಇರ್ತಾರೆ. ಅಲ್ಲ, ಅವರು ಹಾಗೆ ಹೇಳಿದ್ರು ಕೂಡ ದುಷ್ಟರು ಸ್ವಾಭಾವಿಕ ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇರ್ತಾರೆ, ಕೆಟ್ಟ ಪ್ರವೃತ್ತಿಗಳಿಂದಲೇ ಅವರಿಗೆ ನರಕ ಅದು ಅನರ್ಥಗಳಾಗತ್ತೆ. ಹಾಗಿರಬೇಕಾದ್ರೆ ಆ ಪ್ರಮೇಯವನ್ನು ಹೇಳಲಿಕ್ಕೆ ಏನಾಗಬೇಕಿತ್ತು ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ ಪಾಪೈಹಿ ಅಸಾಧ್ಯಂ ಅಂತ. ಅದರಾಜರ ಮಾತು ನೋಡಿ, ಪಾಪಗಳಿಂದ ಸುಲಭವಾಗಿ ತಮಸ್ಸು ಸಾಧ್ಯ ಅಲ್ಲ. ತಮಸ್ಸನ್ನ ಪಡಿಬೇಕಂದ್ರೆ ಪಾಪದ ಕಾರ್ಯವನ್ನು ಮಾಡಿದ್ರೆ ಮಾತ್ರ ತಮಸ್ಸು ಆಗೋದಿಲ್ಲ. ಯಾವತ್ತೂ ಕೂಡ ಕಾರ್ಯ ಪ್ರಧಾನ ಅಲ್ಲ, ಕಾರ್ಯದ ಹಿಂದೆ ಭಾವನೆ ಪ್ರಧಾನ. ನಾವು ಯಾವ ಕೆಲಸನ ಮಾಡ್ತಾ ಇದ್ದೇವೆ ಅನ್ನೋದಕ್ಕಿಂತ ಕೆಲಸದ ಹಿಂದಿನ ಪ್ರವೃತ್ತಿ, ಆ ಭಾವನೆ ಏನಿದೆ ಅದಕ್ಕೆ ಮಹತ್ವ ಹೆಚ್ಚು ಅಂತ ಹೇಳ್ತಾ ಇರ್ತಾರೆ. ಧರ್ಮರಾಜ ರಾಜಸೂಯಾಗವನ್ನು ಮಾಡಿದ, ಬಹಳ ವೈಭವೋಪೇತವಾಗಿ ರಾಜಸೂಯಾಗವನ್ನು ಮಾಡಿದ, ಅದಕ್ಕಿಂತ ವೈಭವೋಪೇತವಾಗಿ ದುರ್ಯೋಧನ ಯಾಗವನ್ನು ಮಾಡ್ತಾ ಇರ್ತಾರೆ. ದುರ್ಯೋಧನ ಯಾಗವನ್ನು ಮಾಡಿದರೆ ದುರ್ಯೋಧನ ಪಾಪ ಅಂಟತ್ತೆ ಅಂತ ಹೇಳ್ತಾ ಇರ್ತಾರೆ. ಧರ್ಮೋಭವತ್ಯಧರ್ಮೋಪಿ ಕೃತೋ ಭಕ್ತೈ ಸ್ತವಾಚ್ಯುತ ಪಾಪಂ ಭವತಿ ಧರ್ಮೋಪಿ ಯೋ ನ ಭಕ್ತೈ ಕೃತೋ ಹರಿ. ಆಚಾರ್ಯರು ನಿರ್ಣಯದಲ್ಲಿ ಹೇಳ್ತಾ ಇರ್ತಾರೆ, ಧರ್ಮ ಸಜ್ಜನರಾದವರು ಅಧರ್ಮವನ್ನು ಮಾಡಿದರೂ ಕೂಡ ಅದು ಧರ್ಮ ಆಗತ್ತೆ. ಸಜ್ಜನ ಅಧರ್ಮವನ್ನು ಮಾಡ್ತಾರೆ, ಅಧರ್ಮವನ್ನು ಉದ್ದೇಶಪೂರ್ವಕವಾಗಿ ಮಾಡೋದು ಅಂತ ಅರ್ಥ ಅಲ್ಲ. ಸಜ್ಜನರಾದವನಿಗೆ ಯಾವುದೋ ಬಲಾತ್ಕಾರದಿಂದ ಅಥವಾ ಕಾರಣಾಂತರದಿಂದ ಅವನು ಅಧರ್ಮದಲ್ಲಿ ಪ್ರವೃತ್ತನಾಗ್ತಾನೆ, ಅವನಿಗೆ ಇಚ್ಛೆ ಇರೋದಿಲ್ಲ, ಉದ್ದೇಶ ಇರೋದಿಲ್ಲ, ಆದರೆ ಅಧರ್ಮವನ್ನು ಮಾಡ್ತಾನೆ. ಅಧರ್ಮವನ್ನು ಮಾಡಿದಾಗ ಅವನಿಗೆ ಪಾಪ ಅಂಟೋದಿಲ್ಲ. ಯಾಕೆ? ಧರ್ಮವೇ ಉಂಟಾಗ್ತಾ ಇದೆ. ಯಾಕೆ? ಅವನ ಮಾನಸ ಪ್ರವೃತ್ತಿ ಹಾಗಿದೆ, ಮಾನಸ ಭಾವನೆ ಹಾಗಿದೆ, ಮನಸ್ಸಿನಲ್ಲಿ ಚಿಂತನೆ, ಅಯ್ಯೋ ನಾನು ತಪ್ಪು ಕೆಲಸ ಮಾಡ್ತಾ ಇದ್ದೇನೆ, ಇದು ಮಾಡಬಾರದಿತ್ತು, ಭಗವಂತನ ಸಂಕಲ್ಪಕ್ಕೆ ವಿರುದ್ಧವಾಗಿ ಮಾಡ್ತಾ ಇದ್ದೆ, ಭಗವಂತ ಇಚ್ಛೆಗೆ ಅವನ ಆದೇಶಕ್ಕೆ ವಿರುದ್ಧವಾಗಿ ಮಾಡ್ತಾ ಇದ್ದೇನೆ, ವೇದಗಳು ಏನ್ ಹೇಳ್ತಾ ಇದೆ ಅದಕ್ಕೆ ವಿರುದ್ಧವಾಗಿ ಮಾಡ್ತಾ ಇದ್ದೇನೆ, ಭಗವಂತ ಕ್ಷಮಿಸು ಅಂತ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ತಪ್ಪು ಭಾವನೆಯಿಂದಲೇ ಕೆಲಸವನ್ನು ಮಾಡ್ತಾರೆ. ಆದ್ದರಿಂದ ಅವರಿಗೆ ಪಾಪವೂ ಕೂಡ ಅದು ಪುಣ್ಯ ಆಗತ್ತೆ, ಆ ಪಾಪ ಕ್ರಿಯೆಯನ್ನು ಮಾಡಿದಾಗಲೂ ಕೂಡ ಪುಣ್ಯ ಅವರಿಗೆ ಉಂಟಾಗತ್ತೆ. ಅದೇ ದುಷ್ಟನಾದ ವ್ಯಕ್ತಿ ನೋಡ್ಲಿಕ್ಕೆ ಒಳ್ಳೆ ಕೆಲಸ ಮಾಡ್ತಾನೆ, ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ರೆ ಆದರೆ ಅವರಿಗೆ ಉಂಟಾಗೋದು ಪಾಪವೇ ಉಂಟಾಗತ್ತೆ. ಯಾಕೆ? ಒಳಗಡೆ ಇರುವಂಥದ್ದೆಲ್ಲ ಆಸುರಿ ಭಾವನೆ. ತಾಮಸ ಯಾಗ ಅಂತ ಕೃಷ್ಣ ಗೀತೆಯಲ್ಲಿ ಅದನ್ನು ವಿಭಾಗ ಮಾಡ್ತಾ ಸಾತ್ವಿಕ ರಾಜಸ ತಾಮಸ ಅಂತೆಲ್ಲವೂ ಕೂಡ ಇದೆ. ದಂಭಾಹಂಕಾರ ಸಂಯುಕ್ತಂ ಅಂತ, ದಂಭದಿಂದ ಅಹಂಕಾರದಿಂದ ಪರಸ್ಯ ಉತ್ಸಾದನಾರ್ಥಂ ಯಾಗ ಮಾಡ್ತಾನೆ. ಯಾಕೆ? ಇನ್ನೊಬ್ಬನ ಅವನು ಕೈಕಾಲು ಮುರಿದು ಹೋಗಲಿ ಅಂತ ಯಾಗ ಮಾಡ್ತಾನೆ. ಅಗ್ನಿಯಲ್ಲಿ ಆಹುತಿಯನ್ನು ಕೊಡ್ತಾನೆ. ಯಾಕೆ ಆಹುತಿಯನ್ನು ಕೊಡ್ತಾನೆ? ಅವನು ಕೈಕಾಲು ಮುರಿಲಿ ಅಂತ ಆಹುತಿಯನ್ನು ಕೊಡ್ತಾನೆ. ಹಾಗೆ ಮಾಡಿದಾಗ ಅದರಿಂದ ಏನಾಗುತ್ತೆ ಅಂತಂದ್ರೆ ಪಾಪವೇ ಉಂಟಾಗ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ. ಆದ್ದರಿಂದ ಪಾಪ ಉಂಟಾಗಬೇಕು ಅಂತಂದ್ರೆ ಕೇವಲ ಕ್ರಿಯೆಯನ್ನು, ಪಾಪ ಕ್ರಿಯೆಯನ್ನು ಮಾಡೋದನ್ನು ಪಾಪ ಉಂಟಾಗೋದಿಲ್ಲ, ಅನರ್ಥ ಆಗೋದಿಲ್ಲ, ತಮಸ್ಸಾಗೋದಿಲ್ಲ. ತಮಸ್ಸಾಗಬೇಕು ಅಂತಂದ್ರೆ ದ್ವೇಷ ಮಾಡಬೇಕು, ತತ್ವಗಳ ವಿರೋಧ ಮಾಡಬೇಕು, ತತ್ವಗಳನ್ನು ತಪ್ಪಾಗಿ ತಿಳಿದುಕೊಳ್ಳಬೇಕು, ಅದರಿಂದ ತಮಸ್ಸು ಉಂಟಾಗುತ್ತೆ. ಆದ್ದರಿಂದ ವೇದವ್ಯಾಸ ದೇವರು ದುಷ್ಟರಿಗೆ ಅನರ್ಥ ಆಗಬೇಕು ಅನ್ನೋ ದೃಷ್ಟಿಯಿಂದಲೇನೆ ಈ ತತ್ವವನ್ನು ಹೇಳದೆ ಸುಮ್ಮನೆ ಇದ್ದಾರೆ ಅಂತ. ಇನ್ನೊಂದು ಸೊಗಸಾದ ವಿಚಾರವನ್ನು ಹೇಳ್ತಾರೆ. ವಿದ್ವೇಷಿ ಜೀವ ಕೃತ ಸಂಗಮಿ ಸ್ವಭಕ್ತಂ ಕೃಷ್ಣೋ ವ್ಯಮೋಚಯದಹೋ ಕರುಣಾಂಬುರಾಶಿ ಕಿನ್ನಾಮ ತದ್ರಹಿತ ಭಕ್ತ ಜನಾನಿತಿ ಸ್ಮ ಕೈಮುತ್ಯ ಮೋಹಯತ ಸತ್ಯವತಿ ಸುತೋತ್ಯ. ಇಲ್ಲಿ ಪೂತನೆ ಮೋಕ್ಷಕ್ಕೆ ಹೋಗಿದ್ದಾಳೆ ಅನ್ನುವ ಮಾತು. ಎಂತಹ ಸೊಗಸಾದ ಮಾತು ನೋಡಿ ಇದು. ಈ ಮಾತಿನ ಮರ್ಮ ಏನು? ಈ ಮಾತನ್ನು ಈ ರೀತಿಯಲ್ಲಿ ಆಡುವ ಉದ್ದೇಶ ಏನು ಅಂತಂದ್ರೆ ನೋಡಿ, ಪೂತನ ಅಂತಂದ್ರೆ ಅಲ್ಲಿರುವಂತ ಊರ್ವಶಿ, ಊರ್ವಶಿ ಮೋಕ್ಷಕ್ಕೆ ಹೋಗಿದ್ದಾಳೆ ಅಂತ ಅರ್ಥ. ಊರ್ವಶಿ ಯಾವಾಗ ಮೋಕ್ಷಕ್ಕೆ ಹೋದ್ಲು? ಜೊತೆಗೆ ಯಾರಿದ್ರು? ತಾಟಕ ಇದ್ದಾಳೆ, ಹಸುಗಳಿದ್ದಾಳೆ. ಇಡೀ ಜನ್ಮದ ತನಕ, ಹುಟ್ಟಿನಿಂದ ಕೊನೆಯ ತನಕ ಆ ದುಷ್ಟ ಸ್ತ್ರೀಯೊಟ್ಟಿಗೆ ಇದ್ದಾಳೆ ಊರ್ವಶಿ. ಆದರೂ ಕೂಡ ಭಗವಂತರಲ್ಲಿ ಭಕ್ತಿಯನ್ನು ಮಾಡಿ ಮೋಕ್ಷವನ್ನು ಹೊಂದಿದ್ದಾಳೆ. ಇದನ್ನ ತಿಳಿಸುವ ಉದ್ದೇಶ ವೇದವ್ಯಾಸರ ಮಾತಿನಲ್ಲಿದೆ. ದುಷ್ಟ ಸಂಪರ್ಕ ಇದ್ದರೂ ಕೂಡ, ಕೆಟ್ಟ ಕೆಲಸ ಮಾಡುವರ ಜೊತೆಗಿದ್ದರೂ ಕೂಡ ಅವರ ಮನಸ್ಸಿನಲ್ಲಿ ಒಳ್ಳೆಯ ಭಾವನೆ ಇದೆ, ಒಳ್ಳೆಯ ಪ್ರವೃತ್ತಿ ಅವರಲ್ಲಿ ಇದೆ ಅಂತಾದ್ರೆ ಅವರು ಸದ್ಗತಿಯನ್ನು ಹೊಂದಾರೆ ಅನ್ನುವ ಸೂಚನೆ ಇಲ್ಲಿ ಮಾಡ್ತಾ ಇದ್ದಾರೆ ಅಂತನ್ನೋದನ್ನ ರಾಜರು ತೋರಿಸ್ತಾ ಇದ್ದಾರೆ. ಅಲ್ಲ ಆಚಾರ ವೇದವ್ಯಾಸರು ಇಷ್ಟೆಲ್ಲ ಹೇಳಲಿಲ್ಲ, ಇಷ್ಟೆಲ್ಲ ಹೇಳದೆ ಇರುವಂತದ್ದು ಏನೋ ವಿಚಾರಗಳನ್ನ, ಪ್ರಮೇಯಗಳನ್ನ, ವಿಮರ್ಶೆಗಳನ್ನ ನೀವು ಮಾಡ್ತಾ ಇದ್ದೀರಿ, ಇದು ಹೇಗೆ ಮಾಡ್ತಾ ಇದ್ದೀರಿ ನೀವು ಅಂತ ಕೇಳಿದ್ರೆ ಅದಕ್ಕೆ ರಾಜರು ಹೇಳ್ತಾರೆ. ಆನಂದ ತೀರ್ಥ ಮತ ಮುಗ್ಧಿತ ದೋಷ ಜಾತಂ ಸ್ವಾನಂದನಾಯಿ ಶಿಥಿಲೀಕೃತ ಮತ್ತನಾಯಿ ಮಾನೋಘ ಶೋಭಿ ಮಮ ದುರ್ಜನ ಪುಂಜತೋಭೀಹಿ ಏನೇ ದೃಶೀಮತಿ ರಭೂತ್ ಕವಿತೊಲ್ಲ ಸದ್ಭೂ. ಇದು ಆಚಾರ್ಯರ ಸಿದ್ಧಾಂತ, ಆಚಾರ್ಯರ ಮಿಗಿಲಾದ ಸಿದ್ಧಾಂತ. ವೇದವ್ಯಾಸದೇವರು ಯಾವ ಸ್ಪಷ್ಟವಾಗಿ ಹೇಳಲಿಲ್ಲ ಅನ್ಸದ್ದನ್ನು ಕೂಡ ಆಚಾರ್ಯ ಸ್ಪಷ್ಟವಾಗಿ ನೋಡಿಯಪ್ಪ ಹೀಗೆ ಇದೆ ಅಂತನ್ನೋದನ್ನ ಆಚಾರ್ಯ ತಿಳಿಸಿಕೊಟ್ಟಿದ್ದಾರೆ. ಆನಂದ ತೀರ್ಥ ಮತಂ, ಆಚಾರ್ಯರ ಸಿದ್ಧಾಂತ ಎಂಥದ್ದು? ಉಜ್ಜಿತ ದೋಷ ಜಾತಂ, ಅದರಲ್ಲಿ ಯಾವ ದೋಷವೂ ಕೂಡ ಇಲ್ಲ ಅಂತಿದ್ದಾರೆ. ಉಳಿದ ಸಿದ್ಧಾಂತಗಳಲ್ಲಿ ಅವರ ಮೊನ್ನೆ ಅದನ್ನ ನಾವು ನೋಡಿದ್ವಿ, ಅವರ ಬುದ್ಧಿಗೆ ಅವರ ತರ್ಕಕ್ಕೆ ಹೇಗೆ ಹೊಳೆಯುತ್ತೆ ಹಾಗೆ ಹೇಳ್ತಾರೆ. ಆದರೆ ಆಚಾರ್ಯರು ಅವರ ಬುದ್ಧಿಗೆ ಹೊಳೆಯುವಂತೆ ಹೇಳೋದಲ್ಲ, ಯಾವ್ದು ಇದೆ ಅದನ್ನು ಹೇಳ್ತಾರೆ, ಯಾವ ತತ್ವವೋ ಅದನ್ನು ಹೇಳ್ತಾರೆ, ಯಾವ್ದು ಯಥಾರ್ಥವಾಗಿದೆಯೋ, ಯಾವ್ದು ನಿಜವಾಗಿದೆಯೋ ಅದನ್ನು ಹೇಳುವಂಥವ್ರು ಆಚಾರ್ಯರು. ಆದ್ದರಿಂದ ಆಚಾರ್ಯರ ಸಿದ್ಧಾಂತ ಬಹಳ ಮಿಗಿಲಾದಂತಹ ಸಿದ್ಧಾಂತ. ಉಜ್ಜಿತ ದೋಷ ಜಾತಂ, ಯಾವ ದೋಷವೂ ಕೂಡ ಇಲ್ಲ. ಎಲ್ಲದಕ್ಕೂ ಕೂಡ ಮಾನೋಘ ಶೋಭಿ, ಎಲ್ಲದಕ್ಕೂ ಕೂಡ ಪ್ರಮಾಣಗಳು. ಆಚಾರ್ಯರು ಏನೇ ಮಾತನಾಡಿದರೂ ಕೂಡ ಪ್ರಮಾಣವನ್ನು ತೋರಿಸ್ತಾರೆ. ಏನೇ ಆಡಿದರೂ ಕೂಡ ನೋಡಪ್ಪ ಹಾಗಿದೆ. ಅದರಲ್ಲಿ ಗರುಡ ಪುರಾಣ ಹಾಗೆ ಹೇಳ್ತಾ ಇದೆ, ಭಾಗವತ ಹೀಗೆ ಹೇಳ್ತಾ ಇದೆ, ಸ್ಕಂದ ಪುರಾಣ ಹೀಗೆ ಹೇಳ್ತಾ ಇದೆ, ಲಿಂಗ ಪುರಾಣ ಹೀಗೆ ಹೇಳ್ತಾ ಇದೆ ಅಂತ ವೇದವ್ಯಾಸರ ಮಾತು ಹೀಗಿದೆ ಅಂತ ನಾನು ತೋರಿಸ್ತಾರೆ. ಇದು ನಾನು ನನ್ನ ಬುದ್ಧಿಯಿಂದ ಹೇಳ್ತಾ ಇರೋದಲ್ಲ, ಹೀಗಿದೆ, ಅದನ್ನ ಇಲ್ಲಿ ತೋರಿಸ್ತಾ ಇದ್ದೇನೆ ಅಂತ ಹೇಳುವಂಥವ್ರ ಆಚಾರ್ಯ. ಆದ್ದರಿಂದ ಮಾನೋಹ ಶೋಭಿ, ಅನೇಕ ಪ್ರಮಾಣಗಳಿಂದ, ಮಾತಿನಿಂದ, ಪ್ರತ್ಯಕ್ಷದಿಂದ ಆಚಾರ್ಯರ ಮಿಗಿಲಾ ಸಿದ್ಧಾಂತ. ಇನ್ನೊಂದು ನೋಡಿ, ಆಚಾರ್ಯರ ಸಿದ್ಧಾಂತದಲ್ಲಿ ಯಾವುದಕ್ಕೆ ಪ್ರಮುಖತೆ, ಪ್ರಾಮುಖ್ಯ ಯಾವುದಕ್ಕೆ? ಯುಕ್ತಿಗೆ ಪ್ರಾಮುಖ್ಯ ಅಲ್ಲ, ಮಾತಿಗೆ ಪ್ರಾಮುಖ್ಯ ಅಲ್ಲ, ಆಚಾರ್ಯರ ಸಿದ್ಧಾಂತದಲ್ಲಿ ಪ್ರಾಮುಖ್ಯ ಪ್ರತ್ಯಕ್ಷಕ್ಕೆ. ಪ್ರತ್ಯಕ್ಷಸ್ಯ ಪ್ರಾಬಲ್ಯಂ ಅಂತ, ಪ್ರತ್ಯಕ್ಷಕ್ಕೆ ಪ್ರಾಬಲ್ಯ. ಆಚಾರ್ಯ ಹೇಳ್ತಾರೆ, ಅನುಭವಕ್ಕೆ ವಿರುದ್ಧವಾದ ನೀವು ನಂಬೇಡಿ ಅಂತ ಹೇಳ್ತಾರೆ. ಜಗತ್ತು ಸುಳ್ಳು, ಇದು ಅನುಭವ ವಿರುದ್ಧ. ಯಾರಲ್ಲೂ ಕೂಡ ಭೇದ ಇಲ್ಲ, ಇದು ಅನುಭವ ಇರುತ್ತೆ. ಅನುಭವ ವಿರುದ್ಧವಾದನ್ನ ಇವತ್ತು ನಾವು ಅನುಭವಿಸ್ತಾ ಇದ್ದೇವೆ. ನಮ್ಮಲ್ಲಿ ನಿಮ್ಮಲ್ಲಿ ಎಷ್ಟು ಭೇದ ಇದೆ, ನಮಗೆ ಎಷ್ಟೋ ವಿಚಾರಗಳು ತಿಳಿದಿಲ್ಲ, ನಿಮಗೆ ತಿಳಿದಿದೆ. ನಮ್ಮಲ್ಲಿ ದಾರಿದ್ರ್ಯ ಇದೆ, ನಿಮ್ಮಲ್ಲಿ ಶ್ರೀಮಂತಿಕೆ ಇದೆ. ನಮ್ಮಲ್ಲಿ ದೋಷ ಇದೆ, ನಿಮ್ಮಲ್ಲಿ ಗುಣ ಇದೆ. ಹೀಗೆ ವ್ಯಕ್ತಿಗಳಲ್ಲಿ ಭೇದ ತಾರತಮ್ಯ ಎಲ್ಲ ಸ್ಪಷ್ಟವಾಗಿ ನಮ್ಮ ಅನುಭವಕ್ಕೆ ಬರ್ತಾ ಇದೆ. ಹೀಗೆ ಅನುಭವಕ್ಕೆ ಬರುವಂತಹದ್ದನ್ನ ಅಲ್ಲಗಳಿಬಾರದು. ಪ್ರತ್ಯಕ್ಷ ಅನುಭವಕ್ಕೆ ಯಾವುದು ಬಂದಿದೆಯೋ ಅಂಥದ್ದನ್ನು ಯಾವತ್ತೂ ಕೂಡ ಅಲ್ಲಗಳಿಬಾರದು ಅಂತನ್ನೋದನ್ನು ಆಚಾರ್ಯ ಹೇಳ್ತಾರೆ. ಪ್ರತ್ಯಕ್ಷತೆ ನಿಮಗೆ ಯಾವುದು ಸಿಗಲಿಲ್ಲ ಅದರ ವಿಚಾರದಲ್ಲಿ ನಾವು ಮಾತನ್ನ ಶ್ರುತಿಯನ್ನು ನೋಡಬೇಕಷ್ಟೇ ಹೊರತು, ನಾವು ಪ್ರತ್ಯಕ್ಷ ಸಿದ್ಧವಾದ್ದರಲ್ಲಿ ನಾವು ಅದನ್ನ ಬಿಡಬಾರದು, ಕೈ ಬಿಡಬಾರದು ಅಂತ ಹೇಳ್ತಾ ಇದ್ದಾರೆ ಅವರು. ಜೀವರಿಗೂ ಬ್ರಹ್ಮನಿಗೂ ಅಭೇದ ಇದೆ ಅಂತ ಹೇಳಲಿಕ್ಕೆ ಸಮಗ್ರ ವೇದದಲ್ಲಿ ಐದು ವಾಕ್ಯಗಳು ಸ್ವೀಕಾರ ಮಾಡ್ತಾರೆ. ಪಂಚಮಹಾವಾಕ್ಯಗಳು ಐದೇ ವಾಕ್ಯವನ್ನು ಹಿಡಿದು ಪ್ರಪಂಚದಲ್ಲಿ ಭೇದ ಇಲ್ಲ, ಅಭೇದ ಇದೆ ಅಂತ ಸಾಧನೆ ಮಾಡುತ್ತಾರೆ. ಆ ಐದು ಮಾತಿನ ಹೊರತಾಗಿ ಉಳಿದ ಎಲ್ಲ ಮಾತುಗಳು ಭೇದವನ್ನು ಹೇಳುತ್ತೆ. ಆ ಮಾತುಗಳನ್ನು ಕೈಬಿಟ್ರು, ಅನುಭವವನ್ನು ಕೈಬಿಟ್ರು, ಎಲ್ಲವನ್ನ ಕೈಬಿಟ್ಟು ಆ ಮಾತನ್ನು ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಇದು ಅನುಭವ ವಿರುದ್ಧ, ಆದ್ದರಿಂದ ಅದನ್ನು ಬಿಡಬೇಕು. ಅದಕ್ಕೆ ಹೇಳ್ತಾರೆ, ಉದಾಹರಣೆ ಹೇಳ್ತಾರೆ, ಈ ಅನುಭವ ಪ್ರತ್ಯಕ್ಷ ಅನ್ನೋದು ಹೇಗೆ ಅಂದ್ರೆ ಅದು ಸಿಂಹ ಇದ್ದಂತೆ. ಸಿಂಹ ಗುಹೆ ಒಳಗಿರುತ್ತೆ. ಗುಹೆಯೊಳಗಿರುವಂತಹ ಸಿಂಹ ಹೊರಬರಬೇಕಾದ್ರೆ ಗುಹೆ ಹೊರಗಡೆ ಒಂದು ಇಣುಕಿ ನೋಡಿ, ಇಲ್ಲಿ ಏನಾದರೂ ಮೊಲದ ಮರಿ ಇದೆಯೋ ಜಿಂಕೆ ಮರಿ ಇದೆಯೋ ನಾನು ಹೊರಬರಬೇಕು ಬೇಡು ಅಂತ ಆಲೋಚನೆ ಮಾಡಿ ಹೊರಗೆ ಬರ್ತದ? ಆಲೋಚನೆ ಮಾಡೋದಿಲ್ಲ. ಸಿಂಹ ಹೊರಬರಬೇಕಾದ್ರೆ ತಾನಾಗಿ ಹೊರಬರುತ್ತೆ. ಹಾಗೆ ಪ್ರತ್ಯಕ್ಷ ತಾನು ಬರಬೇಕಾದ್ರೆ, ತಾನು ಪ್ರಮಾಣವಾಗಿ ಬೀಳಬೇಕಾದ್ರೆ ಯುಕ್ತಿ ಅಥವಾ ಆಗಮ ಮಾತು ಅದು ಯಾವುದನ್ನು ಕೂಡ ಅದನ್ನು ನೋಡೋದಿಲ್ಲ. ಅನುಭವ ತಾನಾಗಿ ಪ್ರಮಾಣವಾಗ್ತಾ ಇದೆ. ಹಾಗೆ ಪ್ರತ್ಯಕ್ಷ ಅನುಭವಕ್ಕೆ ಸಿದ್ಧವಂಥದ್ದು ಅತ್ಯಂತ ಪ್ರಮಾಣವಾಗ್ತಾ ಇದೆ. ಇದೆಲ್ಲವೂ ಕೂಡ ಅನುಭವಕ್ಕೆ ಗೋಚರ ಆಗುವಂತಹ ವಿಚಾರಗಳು ಅಂತ ಅನೇಕ ಭೇದ ಹಾಗೆ ತಾರತಮ್ಯ ಅದನ್ನೆಲ್ಲವೂ ಕೂಡ ಆಚಾರ ಸಮರ್ಥನೆ ಮಾಡ್ತಾ ಇರ್ತಾರೆ. ಮಾನವೋಹ ಶೋಭಿ ಅವರೆಲ್ಲ ವಿಚಾರಗಳು ತತ್ವಗಳು ಕೂಡ ಪ್ರಮಾಣಗಳಿಂದ ವಿಜೃಂಭಿತವಾಗಿರುವಂಥದ್ದು. ಮಾನವೋಹ ಶೋಭಿ ಮಮ ದುರ್ಜನ ಪುಂಜತೋಭಿ ಏನೇ ದೃಶಿ ಪತಿರಭು ಪವಿತ್ರೋಲ್ಲ ಸದ್ಭು. ಇವತ್ತು ಆಚಾರ್ಯ ಸಿದ್ಧಾಂತದಲ್ಲಿ ಹೀಗಿದೆ ಅಂತಂದ್ರೆ ಅದು ಹೇಗೆ ನೀವು ಹೇಳಿ ಅಂತಂದ್ರೆ, ಅದಕ್ಕೆ ವಾದರಾಜರು ಹೇಳ್ತಾರೆ, ಇವತ್ತು ಯಾರೇ ಬರಲಿಯಪ್ಪ ನನಗೆ ಹೆದರಿಕೆ ಇಲ್ಲ. ಮಮ ದುರ್ಜನ ಪುಂಜತಃ ಅಭೀಹಿ, ನನಗೆ ಭಯ ಇಲ್ಲ. ಯಾರೇ ಬರಲಿ, ದುರ್ಜನ ಪುಂಜತಃ ದುಟ್ಟು ಎಂಥವರೇ ಬರಲಿ, ಅವ್ರು ಏನೇ ಆಕ್ಷೇಪಗಳನ್ನು ಮಾಡಲಿ, ಅದು ಎಲ್ಲದಕ್ಕೂ ಕೂಡ ಸಮಂಜಸವಾದ ಉತ್ತರವನ್ನು ಕೊಡುವ ಎರೆಗಾರಿಕೆ ನಮ್ಮಲ್ಲಿ ಇವತ್ತು ಇದೆ. ಯಾಕೆ? ಇದು ಆಚಾರ್ಯ ಸಿದ್ಧಾಂತ, ತತ್ವವಾದ ಇದು, ನೈಜ ಸಿದ್ಧಾಂತ, ಸರಿಯಾದ ಸಿದ್ಧಾಂತ. ಆದ್ದರಿಂದ ಇವತ್ತು ಯಾರು ಬಂದರೂ ಕೂಡ ನಾನು ಎದೆ ತಟ್ಟಿ ಇದು ಇದೇ ಉತ್ತರ ಅಂತ ನಾನು ಧೈರ್ಯವಾಗಿ ಹೇಳುವ ಸಾಮರ್ಥ್ಯ ನಮ್ಮಲ್ಲಿ ಇದೆ ಅಂತ ವಾದರಾಜರು ಹೇಳ್ತಾ ಇದ್ದಾರೆ, ಘೋಷಣೆ ಮಾಡಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಆಚಾರ್ಯರ ಸಿದ್ಧಾಂತದ ಮಹತ್ವ ಎಂಥದ್ದು ಅಂತ ಅನ್ನೋದನ್ನ ತೋರಿಸಿಕೊಡ್ತಾ ಇದ್ದಾರೆ. ಏನೇ ದೃಶೀಮತಿ ರಭೂತ್ ಕವಿ ತೊಲ್ಲ ಸದ್ಭೂಹು ಅಂತ ಶ್ರೇಷ್ಠ ಸಿದ್ಧಾಂತ, ಇದು ಆಚಾರ್ಯರ ಸಿದ್ಧಾಂತ ಅಂತ ಹೇಳ್ತಾ ಈ ಆಚಾರ್ಯರ ಸಿದ್ಧಾಂತದಲ್ಲಿ ಇರುವ ವಿಚಾರಗಳು, ಅವರು ತೋರಿಸಿಕೊಟ್ಟ ಪ್ರಮೇಯಗಳು ಇದೆಲ್ಲವೂ ಕೂಡ ಅಂತ ರಾಜರು ಹೇಳ್ತಾ ಜೀವದ್ವೈವಿಧ್ಯವನ್ನ ಶಾಸ್ತ್ರೀಯ ವಿಚಾರ ಜೀವದ್ವೈವಿಧ್ಯ ಏನಿದೆ ಅದನ್ನ ಈ ಕಥೆಯ ಪ್ರಸ್ತಾವದಲ್ಲಿ ಅದನ್ನ ಯುಕ್ತಿಯಿಂದ ಸಮರ್ಥನೆ ಮಾಡಿ ಅನೇಕ ದೃಷ್ಟಾಂತಗಳನ್ನು ತೋರಿಸಿ ಸಮರ್ಥವಾಗಿ ಜೀವದ್ವೈವಿಧ್ಯ ಮನಮುಟ್ಟುವಂತೆ ಅದನ್ನ ತೋರಿಸಿದ್ದಾರೆ ವಾದರಾಜರು. ಇದು ವಾದರಾಜರ ಶೈಲಿ. ಹೀಗೆ ಶಾಸ್ತ್ರೀಯ ವಿಚಾರಗಳ ಮಧ್ಯಮದಲ್ಲಿ ಹೇಳ್ತಾರೆ, ಆದ್ರೆ ಅದು ಸರಳವಾಗಿರುತ್ತೆ, ಸುಂದರವಾಗಿರುತ್ತೆ, ಅರ್ಥ ಆಗುವಂತೆ ಇರುತ್ತೆ. ಇದು ವಾದರಾಜರ ಶೈಲಿ. ಈ ಕ್ರಮದಲ್ಲಿ ಜೀವದ್ವಯಾವೇಶವನ್ನ ಒಂದೇ ಶರೀರದಲ್ಲಿ ಇಬ್ಬರು ಜೀವರು ಇರ್ತಾರೆ ಅಂತಲೂ ವಿಚಾರವನ್ನ ತೋರಿಸಿಕೊಟ್ಟಿದ್ದಾರೆ. ಹೀಗೆ ಪೂತನೆ ಸಂಹಾರ ಆಯಿತು. ನಂತರದಲ್ಲಿ ಕೃಷ್ಣ 3 ತಿಂಗಳವನಾಗ್ತಾ ಇದ್ದಾನೆ, ಬೆಳೀತಾ ಇದ್ದಾನೆ. ಅವನು ದೊಡ್ಡವನಾಗ್ತಾ ಇದ್ದಂತೆ ದೇವಸ್ಥಾನಕ್ಕೆ ಹೋಗೋದು, ದೇವಾಲಯಕ್ಕೆ ಹೋಗೋದು ಅಂತ, 3 ತಿಂಗಳಕ್ಕೆ ಗುಡಿಗೆ ಹೋಗೋದು ಅಂತ ಕ್ರಮ. ಮಗುವಿಗೆ ಅಭ್ಯಂಗ ಮಾಡಿಸಿ ಅವರನ್ನು ಕರ್ಕೊಂಡು ಹೋಗಬೇಕು ಅಂತ ಸ್ನಾನ ಮಾಡಿಸಿದ್ದಾರೆ. ಅಭ್ಯಂಗ ಆಗಿದೆ, ಕೃಷ್ಣನಿಗೆಲ್ಲ ಸ್ನಾನ ಆಗಿ ಹೋಗಬೇಕು ಅಂತ. ಅದು ಅಭಿಷೇಕ ಮಾಡಿದ್ದು ಅದು ಹೇಗೆ ಅಂತಂದ್ರೆ, ಈಗ ಪಟ್ಟಾಭಿಷೇಕ ಮಾಡ್ತಾರೆ, ಇನ್ನು ಮುಂದೆ ಈ ರಾಜ್ಯಕ್ಕೆ ಅರಸನೀನು, ಇನ್ನು ಮುಂದೆ ಇದನ್ನಾಡಬೇಕು ಅಂತ. ಹಾಗೆ ಕೃಷ್ಣ ಬದ್ಧ ದೀಕ್ಷನಾದನಂತೆ, ಇನ್ನು ಮುಂದೆ ನಾನು ದುಷ್ಟರ ನಿಗ್ರಹಕ್ಕೆ ದೀಕ್ಷೆಯನ್ನು ತೊಟ್ಟಿದ್ದೇನೆ ಅಂತ. ಅದು ಅಭಿಷಿಕ್ತನಾಗಿ ಸ್ನಾನವನ್ನು ಮಾಡಿ ಅವನು ದೀಕ್ಷೆಯನ್ನು ತೊಟ್ಟಿದ್ದಾನಂತೆ. ತೊಟ್ಟು ನಂತರದಲ್ಲಿ ದೇವಸ್ಥಾನಕ್ಕೆ ಬಂದಿದ್ದಾರೆ. ಯದಾ ಸಹೃತ್ ಸಂಚಯಮಚ್ಚಯಂತಿ ಸುತನ್ನ ಸಸ್ಮಾರ ಮುದಾ ಯಶೋದ ತದೈವ ಮಾಯೀಶ ಕಟಾಸುರಸ್ತಂ ನಿಹಂತು ಕಾಮೋಭಿಸಾರ ಶೂರ. ಯಶೋದೆಗೆ ಆಗೆಲ್ಲ ದೇವಸ್ಥಾನಕ್ಕೆ ಹೋದಂದ್ರೆ ಎಲ್ಲ ಬಂಧು ಜನ ಬಳಗ ಜನ ಎಲ್ಲ ಬಂದಿದ್ದಾರೆ, ಅವರೆಲ್ಲ ಮಾತಾಡಿಸೋದು, ಅವ್ರನ್ನ ಕರೆಯೋದು, ಕೂಡಿಸೋದು, ಅವ್ರಿಗೆ ಕೊಡೋದು, ತೆಗೆಯೋದು, ತಗೊಳ್ಳೋದು, ಅದೆಲ್ಲವೂ ಕೂಡ ಕ್ರಮಗಳಲ್ಲಿ ನಡೀತಾ ಇದೆ. ಅದರಲ್ಲಿ ಮಗನ ಬಗ್ಗೆ ಎಚ್ಚರಿಕೆ ಇಲ್ಲ ಅವಳಿಗೆ. ಆ ಮಗನನ್ನ ಎಲ್ಲ ಮಲಗಿಸ್ಬಿಟ್ಟಿದ್ದಾಳೆ, ಎಲ್ಲ ಬಂಡಿ ಕೆಲ ಮಲಗಿಸಿದ್ದಾಳೆ. ಅಲ್ಲಿ ಬಂಡಿ ಅಸುರ ಶಕಟಾಸುರ ಬರ್ತಾ ಇದ್ದಾನೆ. ಶಕಟಾಸುರ ಅಲ್ಲಿಗೆ ಕೃಷ್ಣನ ನಿಗ್ರಹ ಮಾಡಬೇಕು ಅಂತ ನಿಹಂತು ಕಾಮೋಭಿಸಾರ ಶೂರ. ಅಲ್ಲಿಗೆ ಅವನು ಬಂದ, ಅಲ್ಲಿಗೆ ಅವನು ಬಂದಿದ್ದಾನೆ. ಕೃಷ್ಣ ಆಟ ಆಡ್ತಾ ಲೀಲೆಯಿಂದಲೇ ಬಂಡಿಗೆ ಒಂದು ಕಾಲಿನಿಂದ ಒದ್ದಂತೆ. ಒದ್ದಾಗ ಆ ಬಂಡಿ ಪುಡಿಯಾಗಿ ಮರಣವನ್ನು ಹೊರತಾ ಇದೆ, ಶಕಟಾಸರ ಮರಣವನ್ನು ಹೊರತಾ ಇದ್ದಾನೆ ಅಂತ. ಯಾಕೆ ಕೃಷ್ಣ ಆ ಶಕಟಾಸರನ್ನ ಸಂಹಾರ ಮಾಡಿದ ಅಂತಂದ್ರೆ, ಮರಿಷ್ಯಮಾಣ ಸಕಲಂ ಸ್ವಭಾಗ್ಯಂ ಅನೇನ ಕಂಸ ಸಹ ನೇಷ್ಯಶಿ ನೇಷ್ಯತೀತಿ. ಈ ಕಂಸನಿಗೆ ಸಿಕ್ಕಾಬಿಟ್ಟೆ ವ್ಯಾಮೋಹ, ಅವನಿಗೆ ಅದು ಬೇಕು ಬೇಕು ಅಂತ ಸಿಕ್ಕಾಬಿಟ್ಟೆ ಬೇಕೆ. ಯಾವತ್ತೂ ಕೂಡ ಕೊಡುವ ಬುದ್ಧಿ ಇಲ್ಲ, ಬಿಡುವ ಕ್ರಮ ಕೈಬಿಚ್ಚಿ ಕೊಡುವ ಕ್ರಮ ಯಾವತ್ತೂ ಕೂಡ ಕಂಸನಿಗಿಲ್ಲ. ಕಂಸ ನಾಳೆ ಮರಣವನ್ನು ಹೊಂದ್ತಾನೆ. ಮರಣವನ್ನು ಹೊಂದಿದಾಗ ತಾನೇ ಸಂಪಾದನೆ ಮಾಡಿಟ್ಟಿದ್ದಾನೆ, ಕೂಡಿಟ್ಟಿದ್ದಾನೆ, ಅದನ್ನೆಲ್ಲ ವ್ಯಾಮೋಹದಿಂದ ತೆಗೆದುಕೊಂಡು ಹೋದರೆ, ಬಂಡಿಯಲ್ಲೆಲ್ಲ ಹಾಕೊಂಡು ಆ ನರಕಕ್ಕೂ ತೆಗೆದುಕೊಂಡು ಹೋದರೆ ಹಾಗಾಗಬಾರ್ದಲ್ಲ ಅನ್ನೋ ದೃಷ್ಟಿಯಿಂದ ಮೊದಲೇ ಬಂಡಿಯನ್ನು ಪುಡಿ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಭೀಮ ಪೂರ್ವಂ, ಆ ಭಯದಿಂದ ಕೃಷ್ಣ ಕಂಸ ಎಲ್ಲ ತೆಗೆದುಕೊಂಡು ಹೋಗ್ತಾನೆ, ದೋಷಕೊಂಡು ಹೋಗ್ತಾನೆ ಅನ್ನೋ ದೃಷ್ಟಿಯಿಂದ ಮೊದಲೇ ಬಂಡಿಯನ್ನು ಪುಡಿ ಮಾಡಿ ಆ ಶಕಟಾಸನ ಸಂಹಾರ ಮಾಡ್ತಾ ಇದ್ದಾನೆ. ಇನ್ನೊಂದು ಕಾರಣವನ್ನು ಹೇಳ್ತಾ ಇದ್ದಾರೆ. ಶಕಟ ಅಂದ್ರೆ ನೋಡಿ, ಬಂಡಿ, ಬಂಡಿಯಲ್ಲಿ ಏನಿರುತ್ತೆ? ಚಕ್ರ ಇರುತ್ತೆ. ಚಕ್ರ ಯಾರದ್ದು? ಕೃಷ್ಣನದ್ದು ಚಕ್ರ. ಅದು ಅವರಿಗೆ ಏನಿರಬೇಕು, ಅದು ಅವರು ಅವರಿಗೆ ಅವರವರಿಗೆ ಇರಬೇಕು. ಅಯೋಗ್ಯವಾದನ್ನು ಯಾವತ್ತೂ ಕೂಡ ಬಯಸಬಾರದು. ಶಕಟಾಸುರ ಏನ್ ಮಾಡಿದ? ಅವನು ಕೃಷ್ಣನಿಗೆ ಸಲ್ಲಬೇಕಾದ ಚಕ್ರಾಯುಧವನ್ನ ತಾನು ಧಾರಣೆ ಮಾಡಿಕೊಂಡ. ಅಯೋಗ್ಯ ಕಾಮಸ್ಯ, ಅಯೋಗ್ಯವನ್ನು ತನಗೆ ಅಯೋಗ್ಯವಾದಂಥದ್ದನ್ನು ಧಾರಣೆ ಮಾಡಿದ. ಆದ್ರಿಂದ ಅವನು ಬಿದ್ದಿದ್ದಾನೆ, ಮರಣವನ್ನು ಹೊಂದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಅವನು ಮನ್ನನ್ನು ಹೊಂದಿದ. ಅದು ಕೂಡ ನೋಡಿ ಸ್ವಾರಸ್ಯ, ಹೇಗೆ ಮನ್ನನ್ನು ಹೊಂದಿದ? ಬಂಡಿಯ ಕೆಳಗೆ ಕೃಷ್ಣ ಮಲಗಿಸಿದ್ದಾರೆ, ಕೃಷ್ಣ ಆಟ ಆಡ್ತಾ ಇದ್ದ. ಒಮ್ಮೆ ಕಾಲು ತಾಗಿತಂತೆ ಕೃಷ್ಣನ ಕಾಲು, ಒಮ್ಮೆ ಬಂಡಿಗೆ ತಾಗಿತಂತೆ. ತಾಗಿದಾಕ್ಷಣ ಬಂಡಿ ಪುಡಿ ಆಯ್ತು ಅಂತ. ಅಲ್ಲ, ಇನ್ನೊಮ್ಮೆ ತಾಗಿಸ್ಕೋಬಾರ್ದಿತ್ತ? ಒಮ್ಮೆ ತಾಗಿಸ್ಕೊಂಡು ಯಾಕೆ ಮರಣವನ್ನು ಹೊಂದಿತ್ತು ಅಂತ. ಆ ಬಂಡಿಗೆ ಒಮ್ಮೆ ತಾಗಿದ ಕ್ಷಣದಲ್ಲಿ ಯಾಕೆ ಪುಡಿ ಆಯ್ತು? ಅದು ಅಂತಹ ಕಠಿಣವಾದಂತಹ ಬಂಡಿ, ಗಟ್ಟಿ ಅಂತಹ ಕಲ್ಲನ್ನು ಹೊಡಿಬೇಕಾದ್ರೆ ಒಂದು ಹತ್ತಾರು ಪಟ್ಟಣ ಹೊಡಿಬೇಕು. ಹಾಗೆ ಗಟ್ಟಿ ಆದಂತಹ ಬಂಡಿ ಹತ್ತಾರು ಮೀಟರ್ಗಳಿಂದ ಪುಡಿ ಆಗಬೇಕಾಗಿತ್ತು, ಒಂದೇ ಕಾಲು ಒದಕ್ಕೆ ಯಾಕೆ ಪುಡಿ ಆಯ್ತು ಅಂದ್ರೆ, ಧ್ರುವಂ ಪುನರ ವಿಷ್ಣು ಪದಸ್ಯ ಸಂಘ ಭಯಾತ್ ಸಕೃದ್ ವಿಷ್ಣು ಪದಾಹತೋಸು ಅಧತ್ವಪಾದಾಸುರ ಮಂಡಲೀಯಂ ವಿನಾಶ ಕಾಲೇಹಿ ವಿರುದ್ಧ ಬುದ್ಧಿ. ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ. ವಿನಾಶಕಾಲದಲ್ಲಿ ವಿಪರೀತ ಬುದ್ಧಿ, ಅವನಿಗೆ ಮರಣ ಹೊಂದುವ ಸಮಯ ಬಂದಿದೆ, ವಿನಾಶದ ಕಾಲ. ಆದ್ದರಿಂದ ಅವನು ವಿಪರೀತ ಬುದ್ಧಿ. ಯಾಕೆ? ಅವನಿಗೆ ಒಮ್ಮೆ ಕೃಷ್ಣ ಕಾಲು ತಾಗ್ತಂತೆ, ಕಾಲು ತಾಗಿದ ಕ್ಷಣದಲ್ಲಿ ಇನ್ನೊಮ್ಮೆ ಆಲೋಚನೆ ಮಾಡಿದಂತೆ, ನಾನು ಹಾಗೆ ಜೀವಂತವಾಗಿದ್ದರೆ ಇನ್ನೊಮ್ಮೆ ಕೃಷ್ಣ ಕಾಲು ತಾಗಿಸ್ತಾನೆ, ಕೃಷ್ಣನ ಕಾಲು ತಾಗುತ್ತೆ ನೋಡಿ ಇನ್ನೊಮ್ಮೆ, ಅದಕ್ಕೆ ಬೇಡ ಅಂತ ಒಮ್ಮೆ ಕಾಲ ತಾಗಿದ ಕ್ಷಣದಲ್ಲಿ ಮರಣವನ್ನು ಹೊಂದ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ದುಷ್ಟ ಆದ್ದರಿಂದ ಅಸುರಮಂಡಲೀಯ, ಅಸುರಮಂಡಲ ಸ್ವಭಾವನೆ ಹಾಗೆ, ವಿನಾಶ ಕಾಲೇ ವಿಪರೀತ ಬುದ್ಧಿ. ವಿನಾಶದ ಕಾಲ ಬಂದಾಗ ವಿಪರೀತವಾದಂತಹ ಬುದ್ಧಿ. ಆದರೆ ಒಮ್ಮೆ ಕಾಲ ತಾಗಿದ ಕ್ಷಣದಲ್ಲಿ ಆ ಬಂಡಿ ಪುಡಿ ಆಗ್ತಾ ಇದೆ. ಇದರಿಂದ ಕೃಷ್ಣ ಮತ್ತೆ ಮತ್ತೆ ಒದ್ದದ್ದಲ್ಲ, ಒಮ್ಮೆ ತಾಗಿಸಿ ಆ ಶಕಟಾಸನ ಸಂಹಾರ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ರೋಗ್ನಾಭರಷಣ ಕಾರಿಣಿ ಶ್ರವಣ ತಪೋಘ ವಿಧ್ವಂಸಿನಿ ಪ್ರೇಮ್ನಾ ಚಿಂತಯತಾಂಚಿತ್ರ ವಿಮಲ ಶ್ಲಾಘ್ಯರ್ಥ ಸುಂದಾಯಿನಿ ಸಂಜಾತೆ ಭುವಿರ್ಮಿಣೀಶ ವಿಜಯೆ ಸದ್ವಾದಿ ರಾಜೋದಿತೆ ಸಂಜಾತ ಸ್ವರ ಮಂಡಲೀಶ ಮಹಿತ ಸರ್ಗೋದಿತೀಯೋ ಮುದಂ. ಹೀಗೆ ಆ ಭಗವಂತನ ಚರಿತ್ರೆ ಅದು ರೋಮಾಂಚನಕಾರಿ ಅಂತದ್ದು. ನಮ್ಮ ಪಾಪಗಳನ್ನೆಲ್ಲ ಪರಿಹಾರ ಮಾಡುವಂಥದ್ದು, ಚಿಂತನೆ ಮಾಡುವವರಿಗೆಲ್ಲ ಬೇಕಾದಷ್ಟು ಅಭೀಷ್ಟಗಳನ್ನ ಪೂರೈಸುವಂತಹ, ಭಾವುಕರಿಗೆ ಭಕ್ತರಿಗೆ ಅನೇಕ ಅರ್ಥಗಳನ್ನು ತೋರಿಸಿಕೊಡುವಂತಹ ಭಗವಂತನ ಕೃಷ್ಣನ ವಿಜಯ ಆಗ್ತಿರುವ ಸಂದರ್ಭದಲ್ಲಿ ದೇವತೆಗಳು ಆ ಉತ್ಸವವನ್ನು ಮಾಡ್ತಾ ಇದ್ದಾರೆ, ಭಗವಂತ ಉತ್ಸವವನ್ನು ಮಾಡ್ತಾ ಇದ್ದಾರೆ ಎಂಬಲ್ಲಿಗೆ ಎರಡನೇ ಸರ್ಗ ಮುಕ್ತಾಯಗೊಂಡಿದೆ. ಅಥಾಪರೋ ದೈತ್ಯ ಕದಂಬಕಾಸುಯುಧತೋ ವಾತ ಶರೀರಧಾರಿ ಪ್ರಗೃಹ್ಯ ಕೃಷ್ಣಂ ಗಗನಂ ಜಗಾಮ ಸ್ವನಾಶ ಯೋಗ್ಯ ಸ್ಥಳ ಕಾಂಕ್ಷೆಯೇವ. ಮುಂದೆ ಪ್ರಣಾವರ್ತಾದ ಸಂಹಾರ, ಕೃಷ್ಣನ ಬಾರಳಿಲೆ ತುಂಟುತನ. ಕೃಷ್ಣ ಏನು ಮನೆ ಮನೆಗಳಿಗೆ ಹೋಗಿ ಬೆಣ್ಣೆ ಕದೀತಾನೆ, ಹಾಲು ಮೊಸರುಗಳನ್ನು ಕದೀತಾನೆ, ಇತ್ಯಾದಿ ಚರಿತ್ರೆಗಳ ಕಥಾ ಅದನ್ನು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಶ್ರೀಗುರು ಮಧ್ವೇಶಾಯ್ತು. ತಪಸ್ವಿನೋ ದಾನಪರಾಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾ ಸುಮನ್ನವಿಂದಂತಿ ವಿನಾಯ ದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸರ್ಪಿತಂ ಪ್ರಕ್ಷಯಂ ಯಂತಿ ಸುಕ್ತಿಯನ್ನಾಮಿತಃ ಅಕ್ಷರೋ ಯೋಜನ ಸರ್ವದೈವಾಮೃತಃ ಕ್ಷಯಂ ಯಸ್ಯ ಹೇತುಂ ಸದಾ.